प्राणान् नमो भगवते पुरुषाय चेतिहरिरचिन्त्यः सर्वदेवैकवन्द्यः परमगुरुरभीष्टा वाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानतो नः यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः असतु श्रीमदानन्दतीर्थेन्दुर्नो हृदम्बरे यद्वचस्तेन्द्रिका स्वान्तसन्तापं विनिगृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा हराय भजकारिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं वीडे चेतोऽभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः ಸ್ಪಿರಿಚುಯಲ್ ಆ್ಯಂಡ್ ಸೈಂಟಿಫಿಕ್ ರಿಲೆವೆನ್ಸ್ ಆಫ್ ರಿಚುಯಲ್ಸ್ ಇದು ಇವತ್ತಿನ ವಿಷಯ ಸ್ಪಿರಿಚುಯಲ್ ಆ್ಯಂಡ್ ಸೈಂಟಿಫಿಕ್ ರಿಲೆವೆನ್ಸ್ ಸ್ಪಿರಿಚುಯಲ್ ಅಂದರೆ ಆಧ್ಯಾತ್ಮಿಕ ಸೈಂಟಿಫಿಕ್ ವೈಜ್ಞಾನಿಕ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕವಾದ ಈ ಒಂದು ನಿತ್ಯ ನೈಮಿತ್ತಿಕ ಕರ್ಮಗಳ ಪ್ರಸ್ತುತತೆ ಯಾಕೆ ರಿಲೆವೆಂಟ್ ಆಗುತ್ತೆ ನಿತ್ಯ ಕರ್ಮಗಳಾದ ಸಂಧ್ಯಾ ವಂದನೆ ಇತ್ಯಾದಿಗಳಾಗಲಿ ಅದೇ ರೀತಿಯಲ್ಲಿ ವಿಶೇಷವಾದ ಪವಮಾನೋಮ ಇತ್ಯಾದಿಗಳಾಗಲಿ ತೀರ್ಥಯಾತ್ರೆ ಯಜ್ಞಯಾಗಾದಿಗಳಾಗಲಿ ಇವತ್ತು ಅಗತ್ಯವೇ ಎನ್ನುವ ಪ್ರಶ್ನೆ ಇದೆ. ಜನ ತಿಳ್ಕೊಂಡಿರೋದೇನು ಅವೆಲ್ಲ ಪೂರ್ತಿ ಅನಗತ್ಯ, ಅವೆಲ್ಲ ಅರ್ಥ ಇಲ್ಲದ್ದು ಅಂತ ತುಂಬ ಜನ ಭಾವಿಸಿರೋ ಅರ್ಥ ಇಲ್ಲದ್ದು. ವೈಜ್ಞಾನಿಕವಾಗಿ ಅದರಲ್ಲಿ ಏನೂ ಇಲ್ಲ ಅಂತ ಪ್ರೂವ್ ಆಗಿಬಿಟ್ಟಿದೆ. ಕೆಲವರು ವಾದಗಳೆಲ್ಲ ಏನಿರುತ್ತೆ ಅಂದರೆ ಮಾತ್ರ ವೈಜ್ಞಾನಿಕ ಪ್ರೂವ್ ಆಗಿದೆ ಅಂತೇಳಿ. ಏನು ಪ್ರೂವ್ ಆಗಿದೆ ಯೋಚನೆ ಮಾಡಿರೋದೇ ಇಲ್ಲ, ಸುಮ್ಮನೆ ವೈಜ್ಞಾನಿಕ ಅಲ್ಲ ಅಂತ ಪ್ರೂವ್ ಆಗಿದೆ ಅಂತ ಹೇಳೋದಕ್ಕೆ ಹೋಗ್ತಾರೆ, ತಪ್ಪದು. ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅವುಗಳು ಎಷ್ಟು ಪ್ರಸ್ತುತ ಅನ್ನೋದನ್ನು ವಿಚಾರ ಮಾಡಕ್ಕೆ ಹೊರಟಾಗ ಮೊದಲು ನಮ್ಮಲ್ಲಿ ಈ ಆಚಾರ ಅಂತ ಕರೀತಾರೆ. ಆಚಾರದ ಭಾಗಕ್ಕೆ ಸೇರಿರೋದು ಇವೆಲ್ಲ ಕೂಡ. ಈ ರಿಚುಯಲ್ಸ್ ಎಲ್ಲ ಆಚಾರದ ಒಂದು ಭಾಗ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಕೊನೆ ಹೇಳಬೇಕಾದ್ರೆ ಇವತ್ತಿನ ಪ್ರತಿ ದಿವಸ ಕೂಡ ದೇಶ ಕಾಲೋಚಿತಂ ಸ್ವ ವರ್ಣಾಶ್ರಮೋಚಿತಂ ದೇಶ ಕಾಲ ಅವಸ್ಥಾ ತ್ರಯೋಚಿತಂ. ದೇಶಾವಸ್ಥ ದೇಶಕ್ಕೆ ಯೋಗ್ಯ, ಕಾಲಕ್ಕೆ ಯೋಗ್ಯ, ಅವಸ್ಥೆಗೆ ಯೋಗ್ಯ ಆಗಿರ್ತಕ್ಕಂಥ ವರ್ಣಾಶ್ರಮೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ. ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ. ಕರ್ಮ ಒಂದು ದೃಷ್ಟಿಯಿಂದ ಮೂರು, ಮತ್ತೊಂದು ದೃಷ್ಟಿಯಿಂದ ಮೂರು. ದೇಶೋಚಿತ, ಕಾಲೋಚಿತ, ಅವಸ್ಥೋಚಿತ. ದೇಶೋಚಿತ ಆಯಾ ಸ್ಥಳಕ್ಕೆ ಯಾವುದು ಅನುಗುಣವಾದದ್ದು ಅದು ದೇಶೋಚಿತ. ಕಾಲೋಚಿತ ಆಯಾ ಕಾಲಕ್ಕೆ ಯಾವುದು ಉಚಿತವಾದದ್ದು ಅದು ಕಾಲೋಚಿತ. ಅವಸ್ಥೋಚಿತ, ಅವಸ್ಥೆ ಅಂದರೆ ಪರಿಸ್ಥಿತಿ, ಆಯಾ ಪರಿಸ್ಥಿತಿಗೆ ಯಾವುದು ಉಚಿತವೋ ಅದನ್ನು ಅವಸ್ಥೋಚಿತ ಅಂತ ಹೆಸರು. ನಿತ್ಯ ನೈಮಿತ್ತಿಕ ಕಾಮ್ಯ, ನಿತ್ಯ ಸಂಧ್ಯಾ ವಂದನೆ ಇತ್ಯಾದಿಗಳೆಲ್ಲ, ಸ್ನಾನ ಸಂಧ್ಯಾ ವಂದನೆ ಪೂಜಾದಿಗಳೆಲ್ಲ ನಿತ್ಯ ಕರ್ಮಗಳು. ಆಮೇಲೆ ನೈಮಿತ್ತಿಕ, ಈ ಗ್ರಹಣಾದಿಗಳೆಲ್ಲ ಬರುತ್ತಲ್ಲ ನೈಮಿತ್ತಿಕ. ಹಾಗೂ ಪ್ರತಿ ಅಮಾವಾಸ್ಯನೂ ಪ್ರತಿ ಹುಣ್ಣಿಮೆ ಕೂಡ ಗ್ರಹಣ ಇರೋದಿಲ್ಲ, ಯಾವುದೋ ಒಂದು ಕಾಲಕ್ಕೆ ಬರುತ್ತೆ, ಆಗ ಮಾಡೋದು ನೈಮಿತ್ತಿಕ ಅಂತ ಕರೀತಾರೆ. ಕಾಮ್ಯ, ಯಾವುದೋ ಕೆಲವು ಕೆಲಸ ಆಗಬೇಕಾಗಿರುತ್ತೆ, ಆಗ ಮಾತ್ರ ಮಾಡೋದು ಕೊಟ್ಟಾಗ ಕಾಮ್ಯ ಆಯ್ತು. ಯಾವಾಗಲೂ ಮಾಡೋದಲ್ಲ, ಆ ಕೆಲಸ ಬೇಕಾದ ಮಾತ್ರ ಮಾಡೋದು. ಈಗ ಅಷ್ಟ ಆಯ್ತು. ಇಂತಹ ಕರ್ಮಗಳನ್ನು ನಾವೆಲ್ಲ ರಿಚುಯಲ್ಸ್ ಅಂತ ಕರಿತೇವೆ. ಒಟ್ಟಾಗಿ ಇನ್ನು ಕೆಲವು ಅಶ್ವವೇಧ ರಾಜಸೂಯಾದಿ ಯಾಗಗಳೆಲ್ಲ ಕೂಡ ಅವು ಗುಪ್ಪಿ ಬರತಕ್ಕಂಥವುಗಳೇ. ಇವು ಪ್ರಸ್ತುತ ಹೌದೋ ಅಲ್ಲೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಅವೆಲ್ಲ ಪ್ರಸ್ತುತವಾದವುಗಳೇ ಹೊರತು ಬೇರೆ ಅಲ್ಲ. ಅಪ್ರಸ್ತುತವಾದದನ್ನ ಶಾಸ್ತ್ರ ಹೇಳೋದಿಲ್ಲ, ಅಪ್ರಸ್ತುತವಾದದನ್ನ ಶಾಸ್ತ್ರ ಹೇಳೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಜನ ಈ ಪ್ರಶ್ನೆ ಹೇಗಿರುತ್ತೆ ಅಂದರೆ, ವಿದ್ಯಾರ್ಥಿ ಸರಿಯಾಗಿ ಓದಿ ಬರೆದ್ರೆ ಪಾಸಾಗ್ತಾನೆ, ಈ ಸ್ಕೂಲ್ಗೆ ಹೋಗಲೇಬೇಕು ಅಂತಾಗಲಿ, ಅಲ್ಲಿ ಯೂನಿಫಾರ್ಮ್ ಮೇಂಟೈನ್ ಮಾಡಲೇಬೇಕು ಅಂತಾಗಲಿ, ಕರೆಕ್ಟಾಗಿ ರೆಗ್ಯುಲರ್ ರೆಗ್ಯುಲರಿಟಿ ಮೇಂಟೈನ್ ಮಾಡಬೇಕಾಗಲಿ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ಹಾಗೂ ಹಾಗೆ ನಿಜ. ಅವನು ಬರೆದು ಓದಿದರೆ ಬರೀತಾನೆ, ಬರೆದ್ರೆ ಪಾಸಾಗ್ತಾನೆ, ಕರೆಕ್ಟು. ಆದರೆ ಓದಲಿಕ್ಕೆ ಬರೀಲಿಕ್ಕೆ ಪ್ರಿಪರೇಷನ್ ಆಗಬೇಕು, ಇವೆಲ್ಲ ಬೇಕಿ. ಮತ್ತು ಕಾರ್ಯಕ್ರಮ ಮಾಡಿದ್ರೆ ಸಾಕು, ಹಾಲಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಹಾಗೂ ಹಾಗೆ, ಹಾಲಲ್ಲಿ ಯಾಕೆ ವ್ಯವಸ್ಥೆ ಆತಕ್ಕೆ ಮೈಕ್ಯಾತಕ್ಕೆ ಕಾರ್ಯಕ್ರಮ ಸಾಲದ ಅಂತ ಕೇಳಿದರೆ, ಕಾರ್ಯಕ್ರಮ ಜಾಗ ಬೇಕಲ್ಲ, ಆ ದೃಷ್ಟಿಯಲ್ಲಿ ಅವೆಲ್ಲ ಅಗತ್ಯವಾದವುಗಳ ಹೊರತು ಬೇರೆ ಅಲ್ಲ. ಅದನ್ನು ಒಟ್ಟಾಗಿ ಅದನ್ನು ಆಚಾರದಲ್ಲಿ ಸೇರಿಸಿಬಿಡ್ತಾರೆ. ಆಚಾರ ವಿಚಾರ, ಆಚಾರ ವಿಚಾರ ಸದಾಚಾರದ ಭಾಗಗಳ ರುಚಿಯನ್ನು ಸಾಧ್ಯದಿಂದ ಅದು ಬೇಕೇ ಬೇಕು. ಅವು ಆಧುನಿಕ ಪರಿಭಾಷೆಯಲ್ಲಿ ಕಾಂಡಕ್ಟ್ ಅಂತೀವಲ್ಲ, ಆ ಗುಂಪಿ ಸೇರುತ್ತೆ. ಕಾಂಡಕ್ಟ್ ಅಂಡ್ ಮೆರಿಟ್ ಎರಡಿಂದ ಹೋದರೆ ಕೆಲಸ ಆಗೋದಿಲ್ಲ. ಮುಂದಿನ ಕ್ಲಾಸ್ಗೆ ಹೋಗಬೇಕಾದ್ರೂ ಕೂಡ, ಬೇರೆ ಕೋರ್ಸ್ಗೆ ಹೋಗಬೇಕಾದ್ರೂ ಕೂಡ ಕಾಂಡಕ್ಟ್ ಅಂಡ್ ಮೆರಿಟ್ ಬೇಕು. ಕೆಲಸಕ್ಕೆ ಸೇರಬೇಕಾದ್ರೂ ಕೂಡ ಕಾಂಡಕ್ಟ್ ಅಂಡ್ ಮೆರಿಟ್ ಬೇಕು. ಮೆರಿಟ್ ಇಲ್ಲದ ಅರ್ಹತೆಯನ್ನೆಲ್ಲ ಸೇರಿಸೋದಿಲ್ಲ. ಕಾಂಡಕ್ಟ್ ಇಲ್ಲದ ಹೋದರೆ ಅವನ ಇನ್ನೂರಿಂದ ಅನರ್ಹ ಆಗ್ತಾನೆ ಸೇರಿಸೋದಿಲ್ಲ. ಇದು ಅರ್ಥ ಮಾಡಿಕೊಂಡಾಗ ಇವೆಲ್ಲ ಅಗತ್ಯವೇ ಅಂತ ಕೇಳೋದಕ್ಕೆ ಅಗತ್ಯ ಅಂತಲೇ ಸ್ಪಷ್ಟವಾದ ಉತ್ತರ. ಆಚಾರಹೀನಂ ನಪುನಂತಿ ವೇದಾಹ, ಒಂದು ಮಾತಿದೆ, ಆಚಾರಹೀನಂ ನಪುನಂತಿ ವೇದಾಹ. ಯಾರಿಗೆ ಈ ಕಾಂಡಕ್ಟ್ ಇಲ್ಲ ಅವರನ್ನು ಯಾವ ವೇದಾಧ್ಯಯನವೂ ಕಾಪಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ವೇದಾಧ್ಯಯನ ಅವನನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಆಚಾರಹೀನಂ ನಪುನಂತಿ ವೇದಾಹ. ನೀವು ವಿಷ್ಣು ಸಹಸ್ರನಾಮದ ಕೊನೆಯ ಭಾಗಕ್ಕೆ ಕೇಳಿರ್ತೀರಿ, ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ. ಯಾವುದೇ ಧರ್ಮ ಯಶಸ್ವಿಯಾಗಿ ನಮ್ಮಲ್ಲಿ ಒಡಮೂಡಬೇಕಾದರೆ ಆಚಾರ ಅತ್ಯಂತ ಅಗತ್ಯವಾದದ್ದು. ಆಚಾರವಿಲ್ಲದೆ ಹೋದರೆ ಯಾವ ಧರ್ಮವೂ ನಮಗೆ ಅರ್ಥವೂ ಆಗೋದಿಲ್ಲ, ಪ್ರಾಕ್ಟೀಸ್ ಮಾಡಿದರೆ ಅದು ಸಿದ್ಧಿಗೂ ಬರೋದಿಲ್ಲ. ಹೀಗಾಗಿ ನಮಗೆ ಎರಡೂ ಬೇಕು, ಆಚಾರ ಮತ್ತು ವಿಚಾರ. ಇದರ ಆಚಾರದ ಭಾಗ ಎಷ್ಟು ಮುಖ್ಯ ಅನ್ನೋದನ್ನು ಪ್ರತಿನಿತ್ಯದಲ್ಲೂ ಯೋಚನೆ ಮಾಡಿ ನಾವು ಸ್ವಲ್ಪ ಯೋಚನೆ ಮಾಡಬಹುದು. ಈಗ ಡೈಲಿ ರಿಚುವಲ್ಸಲ್ಲಿ ಸ್ನಾನದಿಂದ ಸಕಾಲಕ್ಕೆ ಹೇಳೋದರಿಂದ ಶುರುವಾಗುತ್ತೆ. ಗೊತ್ತಾಯ್ತಾ? ಸಕಾಲಕ್ಕೆ ಹೇಳೋದರಿಂದ ಇನ್ನು ನಮ್ಮ ಯಾವುದೇ ಆಧುನಿಕವಾದಂಥ ಕಾರ್ಯಗಳಿಗೆ ನಾವು ಸ್ಪಿರಿಚುವಲ್ ರೆಲೆವೆನ್ಸ್ ಕೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂದರೆ ಆಧುನಿಕ ಪರಿಕಲ್ಪನೆಯಲ್ಲಿ ಸ್ಪಿರಿಟ್ ಅನ್ನೋದು ಕಾನ್ಸೆಪ್ಟೇ ಗೊತ್ತಿಲ್ಲ. ಆದ್ರಿಂದಾಗಿನೆ ಅದು ಆ ಪದನೇ ರೆಲೆವೆಂಟ್ ಅವರಿಗೆ. ಇನ್ನು ವೈಜ್ಞಾನಿಕ ಹೇಳೋದಕ್ಕೆ ಹೊರಟಾಗ ಮತ್ತು ಮಾಡ್ತಾ ಇರ್ತದೆ, ಎಷ್ಟೋ ಕೆಲಸ ಇದ್ದಾರೆ ಮಾಡ್ತಿರ್ತಾರಲ್ಲ, ವೈಜ್ಞಾನಿಕ ಅಲ್ಲೇ ಅಲ್ಲ, ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ತಪ್ಪು ಅಂತ ಪ್ರೂವ್ ಆಗಿರೋದನ್ನು ಜನ ಶ್ರದ್ಧೆಯಿಂದ ಮಾಡ್ತಾರೆ. ಅದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಸ್ಮೋಕಿಂಗ್ ಹ್ಯಾಬಿಟ್ ಇದೆ ಅಂತ ಯಾರನ್ನು ಕೇಳಿದರೆ ಅವನಿಗೆ ಅನುಕೂಲ ಮಾಡಿಕೊಡ್ತಾರೆ, ಅಷ್ಟೇ ಎಲ್ಲ ಕೊಟ್ಬಿಟ್ಟು ಅನುಕೂಲ ಮಾಡಿಕೊಡ್ತಾರೆ. ಅದು ನಿಷಿದ್ಧ ಆ್ಯಕ್ಚುಯಲಿ. ಅದನ್ನೇ ಬರೆದಿದ್ದಾರೆ, ಸ್ಮೋಕಿಂಗ್ ಇದು ಇಂಜುರಿ ಎಷ್ಟು ಹೆಲ್ತ್ ಅಂಬೋದು, ಸ್ಟ್ಯಾಚುಸರಿ ವಾರ್ನಿಂಗ್ ಅಂತಾನೆ ಹೆಸರು ಅದಕ್ಕೆ. ಅದನ್ನು ಹೇಳಿ ಮನೆ ಸೇರಿ ಸುಮ್ಮನೆ ಕೂತಿರ್ತಾರೆ, ಆಫೀಸ್ ಸುಮ್ಮನೆ ಕೂತಿರ್ತಾರೆ. ನಿಷಿದ್ಧ ಅಂತ ಪ್ರೂವ್ ಆಗಿರೋದನ್ನ ಮನುಷ್ಯ ಅದನ್ನು ಇರ್ರೆಲೆವೆಂಟ್ ಅಂತ ಹೇಳೋ ಧೈರ್ಯ ತೋರಿಸೋದಿಲ್ಲ. ಆದರೆ ಇದನ್ನು ಮಾತ್ರ ಅವರು ಇರ್ರೆಲೆವೆಂಟ್ ಅಂತ ಪ್ರಶ್ನೆ ಮಾಡಕ್ಕೆ ಹೋಗ್ತಾರೆ. ಇದೆಲ್ಲ ಪ್ರಶ್ನೆ ಕೇಳೋರಲ್ಲಿ ಒಂದು ಅರ್ಹತೆ ಇರಬೇಕು. ಏನು ಅರ್ಹತೆ ಅಂದರೆ ತಾನು ಬೇರೆ ಎಲ್ಲ ದೃಷ್ಟಿಯಿಂದ ಕೂಡ ರೆಲೆವೆಂಟ್ ಆದ್ದನ್ನೇ ಮಾಡ್ತೇನೆ ಅನ್ನೋ ಕನ್ವಿಕ್ಷನ್ ಇದ್ದವನು ಬೇರೆ ರೆಲೆವೆಂಟ್ ಪ್ರಶ್ನೆ ಮಾಡಬಹುದು. ತಾನು ಮಾಡೋ ಕೆಲಸಗಳು ರೆಲೆವೆಂಟ್ ಆಗಿದ್ದಾಗ ಯಾವುದೋ ಒಳ್ಳೆಯ ರೆಲೆವೆಂಟ್ ಕೇಳೋ ಕೊಟ್ಟು ಮೂರ್ಖ ಅಂತ ಕರೀತಾರೆ. ಮತ್ತು ಆಧುನಿಕರಲ್ಲಿರೋ ದೊಡ್ಡ ದೋಷ ಅಂದರೆ ಅದೇನೆ, ಇವೆಲ್ಲವನ್ನು ಮಹಾಭಾರತ ಯಾಕೆ ರೆಲೆವೆಂಟ್ ಆಗುತ್ತೆ, ರಾಮಾಯಣ ಹೆಂಗೆ ರೆಲೆವೆಂಟ್ ಆಗುತ್ತೆ, ಐ ಸಿ ಟಿವಿ ಟಿವಿ ರೆಲೆವೆಂಟ್ ಆಗುತ್ತೆ. ಹಾಗಿದ್ರೆ ಎಂಟರ್ಟೈನ್ಮೆಂಟ್ ಬೇಕು, ಅದು ಮೋರ್ ದೆನ್ ಎಂಟರ್ಟೈನ್ಮೆಂಟ್, ಎಲ್ಲ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಮಹಾಭಾರತ ರಾಮಾಯಣ. ಅದನ್ನ ಯಾಕೆ ಯೋಚನೆ ಮಾಡೋದಿಲ್ಲ ಅವರು? ಅದೆಲ್ಲ ಇಲ್ಲ, ಇನ್ನೂ ಸ್ವಲ್ಪ ಯೋಚನೆ ಮಾಡಿ. ರಾಮಾಯಣ ಮಹಾಭಾರತದ ಕಥೆ ಕಂಡಾಗ ಸಮುದ್ರ ಸೇತುವೆ ಕಟ್ಟಿಟ್ಟು ರಾಮದೇವರು, ಇವೆಲ್ಲ ಭಾರಿ ಸೂಪರ್ ನ್ಯಾಚುರಲ್ ಇವೆಂಟ್ಸ್ ಇವೆಲ್ಲ, ಇದೆಲ್ಲ ಒಪ್ಪಲಿಕ್ಕಾಗೋದಿಲ್ಲ ಅದು ಶುರು ಮಾಡ್ತಾರೆ. ದ್ವಾರಕೆಯನ್ನು ಸಮುದ್ರ ಮಧ್ಯೆ ಕಟ್ಟಿದ್ರು, ಒಪ್ಪಲಿಕ್ಕಾಗೋದಿಲ್ಲ ಜೋರು ಮಾಡ್ತಾರೆ. ಆ ಸ್ಪೈಡರ್ ಮ್ಯಾನ್ ಅಂತ ನೋಡ್ತಿರ್ತಾರೆ, ಬಾಯಿ ತಕ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಸುಳ್ಳು ಸತ್ಯನ ಅವೆಲ್ಲ ಕೂಡ ಸುಳ್ಳು ತಲೆ ಮೇಲೆ ಬರೀ ಭಯಂಕರ ಸುಳ್ಳುಗಳು. ಮತ್ತೆ ಅದು ನೋಡದೇ ಇರೋರು ಓದೋರು ಸಿಗಲಿಕ್ಕೆ ಸಾಧ್ಯವಿಲ್ಲ. ಕಾಮಿಕ್ಸಲ್ಲಿ 90% ಎಲ್ಲ ಬರೀ ಒಂದು ಫಿಕ್ಷನ್ ಅವೆಲ್ಲ ಕೂಡ. ಅದಿಲ್ಲೂ ಜನಗಳೇ ಇಲ್ಲ, ನೋಡಿದ್ರೆ ಜನಗಳೇ ಇಲ್ಲ. ಅದು ಅರ್ಥ ಏನಾಯ್ತು? ಈಗ ರೆಲೆವೆಂಟ್ ಅಂತ ಪ್ರಶ್ನೆ ಮಾಡೋ ಮನುಷ್ಯ ತನ್ನ ಹೈ ರೆಲೆವೆಂಟ್ ಕೆಲಸನೇ ಮಾಡ್ತಿದ್ದ. ಬಿಟ್ಟುಬಿಡಿ, ಆ ಲೆಕ್ಕದಲ್ಲಿ ಕೇಳೋದಾದ್ರೆ ಸುಮ್ಮನೆ ಒಪ್ಪೋಣ. ಶಾಸ್ತ್ರ ಹೇಳಿದ್ದು ಸರಿಯಲ್ಲ, ಇಲ್ಲಿ ರೇಲ್ವೆಕರು ಮಾಡಿದ್ರು ಸರಿಯಲ್ಲ ಅಂತ ತಿಳ್ಕೊಂಬಿಡೋಣ ಸುಮ್ಮನೆ. ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅಲ್ಲಿ ತಮಾಷೆ ಏನು ಗೊತ್ತಾ? ಈ ಶಾಸ್ತ್ರ ಹೇಳಿದ್ದೇನಿದೆಯೋ ಅದಕ್ಕಿಂತ ಸಾವಿರಾರು ಪಟ್ಟು ತಪ್ಪು ಇವ್ರು ಮಾಡ್ತಿರೋ, ತಪ್ಪು ಅಂತ ಇಟ್ಕೊಂಡ್ರು ಕೂಡ ಅದನ್ನು ಕೇಳ್ತಾ ಇಲ್ಲ. ಶಾಸ್ತ್ರದ್ದು ಅಲ್ಲಿ ದೃಷ್ಟಿಯಿಂದ ಟೋಟಲಿ ಹಾರಮ್ಲೆಸ್, ಶಾಸ್ತ್ರ ಹೇಳಿದ್ದೆಲ್ಲ ಟೋಟಲಿ ಹಾರಮ್ಲೆಸ್. ಅದನ್ನು ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದ ಜನ ಏನು ಮಾಡ್ತಾರೆ? ಒಪ್ಪಿಕೊಂಡು ಇದು ಕರೆಕ್ಟ್ ತಿಳ್ಕೊಂಡು ಇವರು ಬಿಡಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಚಿಂತನೆಯ ಪ್ರಾರಂಭದಲ್ಲೇ ತಪ್ಪು ಮಾಡ್ತಾ ಇದ್ದೀವಿ ನಾವೇ, ಅದನ್ನೆಲ್ಲ ತೆಗೆದುಹಾಕ್ಬಿಡ್ಬೇಕು. ರೆಲೆವೆನ್ಸ್ ಪ್ರಶ್ನೆ ಕೇಳೋದಾದರೆ ನೀವು ಹೌ ಯಾರು ರೆಲೆವೆಂಟ್ ಅಂತ ಫಸ್ಟ್ ಅವನು ಕೇಳಬೇಕು. ನಾವು ಇಂಥ ಪ್ರಶ್ನೆ ಕೇಳಿದಾಗ ಅರ್ಧಕ್ಕರ್ಧ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ. ನಮ್ಮ ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ, ಆಫೀಸುಗಳಲ್ಲಿ ಎಷ್ಟೋ ಜನ ಧರ್ಮಿಷ್ಠರು ತುಂಬ ಸಂಕೋಚ ಪಡ್ತಾರೆ. ಯಾತಕ್ಕೆ ಅಂದರೆ ಅವ್ರು ನಮ್ಗೆ ಏನೇನೋ ಕೇಳ್ತಾರೆ, ಉತ್ತರ ಕೊಡೋದೇ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಉತ್ತರ ಇಷ್ಟೇ, ನೀವು ಅವ್ರ ಮಾಡಲಿಕ್ಕೆ ಏನೇನೋ ಕೇಳಿ, ಮತ್ತೆ ಪ್ರಶ್ನೆ ಮಾಡೋದಿಲ್ಲ ನಿಮ್ಮನ್ನವ್ರು, ಸುಮ್ಮನೆ ಆಗಿಬಿಡ್ತಾರೆ. ಹೌದು, ಇನ್ನೂ ಇಲ್ಲ ಚೇಂಜ್ ಆಗ್ತಾರೆ, ಸುಮ್ಮನೆ ಆಗ್ತಾರೆ, ಗಂಟೆ ಬರೋದಿಲ್ಲ ಅವ್ರು. ನಾವೇನು ಮಾಡ್ತೀವಿ ಅಂದರೆ ಅವ್ರು ಹೇಳೋ ಪ್ರಶ್ನೆಗೆ ನಾವೇ ಸುಮ್ಮ ಸುಮ್ಮನೆ ಇರಡಾದ ಮಾಡಿಬಿಟ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಹಾಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಫಸ್ಟ್ ಅದು ಇನ್ನ ತಗೊಳ್ಳಿ. ಎಲ್ಲವೇ ಪ್ರಶ್ನೆ ಬಂದರೆ ಸ್ನಾನ ಬೆಳಿಗ್ಗೆ ಏಳೋದರಿಂದ ಪ್ರಾರಂಭ ಆಗುತ್ತೆ. ಹೇಳೋದಕ್ಕೆ ನಮ್ಮ ಜನ ಏನು ಮಾಡ್ತಾರೆ? ಇಷ್ಟಪಟ್ಟ ಹೇಳೋದು. ಆ ಥರ ಆಫೀಸ್ ಇದ್ದರೆ ಬೇಗ ಹೇಳೋದು, ಇಲ್ಲ ನಿರ ಯಾವ ಬೇಕಾದ್ರೆ ಸಂಡೆ ಫ್ರೀ ಯಾವ ಬೇಕಾದ್ರೆ ಹೇಳೋಣ. ಸರಿಯಲ್ಲ, ನಮ್ಮಲ್ಲಿ ಫಸ್ಟ್ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು, ಅಲ್ಲಿಂದ ಶುರುವಾಗ. ಸೂರ್ಯೋದಯಕ್ಕಿಂತ ಮುಂಚೆ ಇರತಕ್ಕಂಥದ್ದು ನಿತ್ಯ ಕರ್ಮದ ಒಂದು ಭಾಗ. ನಿಮಗೆ ಬಹಳ ಸುಲಭವಾಗಿ ಡೈಲಿ ರಿಚುಯಲ್ಸ್ ಗೊತ್ತಾಗಬೇಕು ಅಂದರೆ ಶ್ರೀಮದ್ ಆಚಾರ್ಯರ ಸದಾಚಾರ ಸ್ಮೃತಿ ನೋಡಿಬಿಟ್ರೆ ಆಯ್ತು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ. ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಆಚಾರ್ಯ ಹೇಳ್ತಾರೆ. ಡೈಲಿ ರಿಚುಯಲ್ಸ್ ಸದಾಚಾರ ಸ್ಮೃತಿ ಅವರೇ ಹೇಳ್ತಾರೆ. ನಿತ್ಯ ಕರ್ಮಗಳನ್ನು ಹೇಳಿದ್ದೇವೆ ಅಂತ ಹೇಳಿಬಿಡ್ತಾರೆ. ಎಷ್ಟೆಲ್ಲ ವಿಷಯದ ಯೋಚನೆ ಮಾಡಿ. ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು, ಅಲ್ಲಿಂದ ಶುರುವಾಯಿತು. ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು, ಸ್ವಲ್ಪ ಯೋಚನೆ ಮಾಡಿ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಾಗ ನೀವು ಫಸ್ಟ್ ಲೌಕಿಕವಾದ ದೊಡ್ಡ ಉಪಯೋಗ ಅಂತ ಕೇಳಿದರೆ ನೀವು ಹೋಲ್ ಡೇ ಅವೈಲೇಬಲ್ ಆಗುತ್ತೆ ನಿಮ್ಮ ಮುಂದೆ. ಸೂರ್ಯೋದಯ ಆದಮೇಲೆ ಎದ್ದುಬಿಟ್ಟಾಗ ಇಂಪಾರ್ಟೆಂಟ್ ಡೇ ಟೈಮ್ ಎಷ್ಟು ಮಿಸ್ ಆಯ್ತಾಗಲಿ ನಿಮಗಾಗಲೇ. ವರ್ಕಿಂಗ್ ಅವರ್ಸಿ ಮಿಸ್, ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಶುರುವಾಗಿ ಹೋಗ್ತಾರೆ ಯಾರು ಕೂಡ, ಮೊದಲೇ ಕೂತ್ಬಿಡ್ತಾರೆ ಅಲ್ಲಿ, ಶುರುವಾಗಿದ್ದ ಮುಂಚೆನೆ ಕೂತ್ಬಿಟ್ಟಿರ್ತಾರೆ. ಅದಕ್ಕೆ ಯು ಶುಡ್ ನಾಟ್ ಮಿಸ್ ಎನಿಥಿಂಗ್, ಆ ಕಾನ್ಸೆಪ್ಟ್ ಇದೆ. ಮತ್ತು ಹೋಲ್ ಸನ್ಲೈಟು ಎಷ್ಟು ವ್ಯಾಲ್ಯೂಬಲ್ ಲೈಟ್ ಗೊತ್ತಾ ಅದು, ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಲೇಟಾಗಿ ಎದ್ಬಿಟ್ರೆ ಕಾನ್ಸ್ ಎಷ್ಟು ಮಿಸ್ ಆಗುತ್ತೆ, ಕೊಟ್ಟು ಅವಸ್ ಬರೋದಿಲ್ಲ. ಮಿಸ್ ಮಾಡ್ಕೊತಾರೆ. ಇಟ್ ಬಿ ರೆಡಿ ಬಿಫೋರ್ ಸನ್ರೈಸ್, ಕಾನ್ ಲೌಕಿಕ ಕಾನ್ಸೆಪ್ಟ್. ಇನ್ನು ಎರಡನೇದಾಗಿ ಬಿಫೋರ್ ಸನ್ರೈಸ್ ನಮ್ಮ ವಿಜ್ಞಾನ ಸಂಶೋಧನೆ ಮಾಡಿ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಅದು ಮೋಸ್ಟ್ ಪ್ರೆಸೆಸ್ ಟೈಮ್ ಆಫ್ ಅವರ್ ಹೋಲ್ ಡೇ. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮ ಮುಹೂರ್ತ, ಬ್ರಹ್ಮದೇವರು ನಿಯಾಮಕರಾಗಿರ್ತಕ್ಕಂಥ ಮುಹೂರ್ತ. ಆದ್ರಿಂದನೇ ಮೋಸ್ಟ್ ಪಯಸ್ ಟೈಮ್ ಅಬೌಟ್ ನಮ್ಮ ಮೊಮೆಂಟ್ ಆಫ್ ಅವರ್ ಡೈಲಿ ಇವೆಂಟ್ಸ್, ಮೋಸ್ಟ್ ಪಯಸ್ ಟೈಮ್. ಪ್ಯೂರೆಸ್ಟ್ ಅಂದ್ರೆ ಪ್ಯೂರೆಸ್ಟ್. ಬ್ರಹ್ಮದೇವರು ಅಭಿಮಾನಿಗಳಾಗಿರೋದ್ರಿಂದ ಮೈಂಡ್ ಬಹಳ ಪ್ಯೂರ್ ಆಗಿರುತ್ತೆ, ಮೈಂಡ್ ಬೈಲಿ ಭಾಳ ಓಪನ್ ಆಗಿರುತ್ತೆ. ಆಗ ನಾವು ಫ್ರೆಶ್ ಆಗಿರ್ತೇವೆ, ಹೆಚ್ಚಾಗಿ ಫ್ರೆಶ್ ಆಗಿರ್ತೇವೆ. ಆದ್ರಿಂದನೇ ಯಾವುದೇ ಚಿಂತನೆಗೆ ಬಹಳ ಅನುಕೂಲವಾದಂಥ ವಾತಾವರಣ ಇರುತ್ತೆ. ಇದು ಒಂದು ಮನಸ್ಸಿನಲ್ಲಿ ನೆಮ್ಮದಿ. ಒಂದು ಹೊರಗಿನ ವಾತಾವರಣದಲ್ಲಿ ನೀವು ನೋಡಿ, ಆಗಿನ ಕಾಲಕ್ಕೆ ಎಲ್ಲ ಪಶು ಪಕ್ಷಿ ಎಲ್ಲ ಎದ್ದು ಬಿಟ್ಟಿರುತ್ತೆ. ಪಶು ಯಾವುದೇ ಯಾವ ಪ್ರಾಣಿನೂ ಮಲಗಿರೋದ್ರಲ್ಲಿ, ಬೆಳಿಗ್ಗೆ ಮನುಷ್ಯ ಒಂದೇ ಮಲಗಿರೋದು ನೆನ್ಪಿಟ್ಟುಕೊಳ್ಳಿ. ಸನ್ರೈಸ್ ಹೊತ್ತಿನಲ್ಲಿ ಯಾವ ಪ್ರಾಣಿನೂ ಮಲಗಿರೋದು, ಇನ್ನೊಂದು ಗೂಬೆ ಎರಡೇ, ಮುದಿ ಗೂಬೆ ಅಂತಾರಲ್ಲ ಹಾಗೆ ಎರಡೇ. ಗೂಬೆಗಳು ಹಗಲು ನೋಡೋದಿಲ್ಲ, ಅವು ಇವರು ಹಗಲು ಎದ್ದೇ ಇರೋದಿಲ್ಲ. ಎಲ್ಲ ಪ್ರಾಣಿಗಳು ಪಕ್ಷಿ ಪಶು ಮನೆಯಲ್ಲಿ ಹಸು ಇದ್ರೆ ತೆಗೆದು ನೋಡಿ ಎದ್ದ ರೆಡಿ ಆಗಿಬಿಟ್ಟಿರುತ್ತಾಗಲೇ. ಪಶು ಪಕ್ಷಿ ಅವೇ ಎದ್ದ ಬಿಟ್ಟು, ಎಲ್ಲ ನಾಯಿ ಇದ್ರೆ ನಾಯಿ ಎದ್ದು ಬಿಟ್ಟಿರುತ್ತೆ ಗೊತ್ತಾಯ್ತಾ. ನಾಯಿ ಸಾಕೊಂಡು ಎದ್ದಿರೋದ್ರೆ ನಾಯಿ ಎದ್ದು ಬಿಟ್ಟಿರುತ್ತೆ. ಅಂದ್ರೆ ಏನರ್ಥ? ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋದು ಮನಸ್ಸಿಗೆ ಅಷ್ಟು ನೆಮ್ಮದಿ ಕೊಡತಕ್ಕಂಥದ್ದು. ನಮ್ಮ ಡೈಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮನಸ್ಸು ಪೂರ್ತಿ ಅಣಿಯಾಗತಕ್ಕಂಥ ಕಾಲ ಫಸ್ಟ್ ನೋಡಬೇಕು. ಇನ್ನು ಎರಡನೇದು ವಿಜ್ಞಾನ ಹೇಳುತ್ತೆ, ರಾತ್ರಿ ಸುಮಾರು 10-12 ಓದ್ತೀರಿ ಅಂತ ತಿಳ್ಕೊಬೋಣ. 10-12 ಓದ್ತೀರಿ, 2 hours ತುಂಬ ಜನ ಓದ್ತೀರಿ. ಇದು ಒಂದಾಯ್ತು. ಬೆಳಗ್ಗೆ ಸುಮಾರು 1/2 hour ಓದ್ತೀರಿ ಅಂತ ತಿಳ್ಕೊಬೋಣ. ಬೆಳಗ್ಗೆ 1/2 hour ಓದ್ತೀರಿ, ಬಿಟ್ವೀನ್ 5 and 5:30, 4:30 and 5 ಅಂತ ತಿಳ್ಕೊಳ್ಳಿ. ಅದು ಎಷ್ಟು ಎಫಿಷಿಯಂಟ್ ಅಂದರೆ, ರಾತ್ರಿ 2-3 hours ಓದೋದು ಒಂದೇ, ಬೆಳಿಗ್ಗೆ ಹೋದ 1/2 hour ಓದೋದು ಒಂದೇ. ಅಷ್ಟು ರಿಸೆಪ್ಟಿವ್ ಮೂಡಲ್ ಇರ್ತಾನೆ ಮನುಷ್ಯ, ರಿಸೆಪ್ಟಿವ್ ಮೂಡಲ್ ಇರುತ್ತೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದು ಕನ್ಫ್ಯೂಷನ್ ಅರ್ಥ ಆಗುತ್ತೆ, ಆಮೇಲೆ ರಿಟೆನ್ಷನ್ ಹಾಗೆ ಇರುತ್ತೆ, ಅದು ರಿಟೆನ್ಷನ್ ಕೂಡ ಸ್ಟ್ರಾಂಗ್ ಅದು, ಓದಿ ಜ್ಞಾಪಕ ಇರುತ್ತೆ. ಇಲ್ಲಿ ಬೇಗ ಅರ್ಥ ಆಗುತ್ತೆ, ಜ್ಞಾಪಕ ಇರುತ್ತೆ, ಅಲ್ಲಿ ಅರ್ಥ ಆಗೋದ ನಿಧಾನ, ಮರೆಯೋದು ಬೇಗ. ಇದು ವಿಜ್ಞಾನ ಪ್ರೂವ್ ಮಾಡಿದೆ. ಅದ್ಮೇಲೆ ಎಷ್ಟು ರೆಲೆವೆಂಟ್ ಪೋರ್ಷನ್ ನಮ್ಗೆ ಹೇಳಿದೆ ಈಗಾಗಲೇನೆ. ಇದನ್ನು ಅರ್ಥ ಮಾಡಿಕೊಂಡಾಗ ಇದನ್ನು ಯಾವ ಸಂಶಯ ಹೇಳೋದಿಲ್ಲ. ಬೆಳಿಗ್ಗೆ ಯಾಕೆ ಹೇಳಬೇಕು ಆ ಪ್ರಶ್ನೆ ಯೋಚನೆ ಮಾಡಿಲ್ಲ, ಕಾಲ ಗೊತ್ತಿದೆ, ಆ ಎದ್ದು ರೆಡಿ ಆಗಬೇಕು ಅಂತ ಹೇಳ್ತಾ ಇಲ್ಲ. ಇಲ್ಲಿಂದ ಶುರುವಾಗುತ್ತೆ ಫಸ್ಟ್ ಆ ಪ್ರಶ್ನೆ ಹೇಳೋದು. ಇನ್ನೊಂದು ಬೇರೆ ಕಾರಣ ಇದೆ. ಸೂರ್ಯೋದಯ ಆದ್ಮೇಲೆ ಹೇಳ್ತಾರೆ ತಿಳ್ಕೊಬೇಡ, ನೀವು ಕಣ್ಣು ತೆಗಿತೀರಾ, ಅದು ಎಷ್ಟು ಡೇಂಜರ್ ಇದೆ ಗೊತ್ತಾ ಹೇಳ್ತಾರೆ. ಆ ರೀತಿ ಕಣ್ಣು ತೆಗೆದಾಗ ನಮ್ಮ ಕಣ್ಣು ಸಡನ್ ಆಗಿ ಹೆಚ್ಚು ಲೈಟ್ ಎಕ್ಸ್ಪೋಸ್ ಆದರೆ ಅದು ತಡ್ಕೊಳಕ್ಕೆ ಆಗೋದಿಲ್ಲ ಗೊತ್ತಾ. ಹೆಚ್ಚು ಲೈಟ್ ಎಕ್ಸ್ಪೋಸ್ ಆಗಲು ಸಾಧ್ಯ ಇಲ್ಲ, ಸ್ಲೋಲಿ ಹೇಳಬೇಕು. ಬಿಫೋರ್ ಸನ್ರೈಸ್ ಆಗಿ ಏನಾಗಿರುತ್ತೆ ಗೊತ್ತಾ, ಇನ್ನು ಬೆಳಕು ಸೂರ್ಯ ಬೆಳಕು ಬಂದಿರೋದಿಲ್ಲ, ಅವಾಗ ಏನಾಗುತ್ತೆ ಕರೆಕ್ಟಾಗಿ ಹೊಂದಾಗ ಆಮೇಲೆ ತೆಗೆದಿರುತ್ತೆ, ನಿಧಾನ ಸೆಟ್ ಆಗಿಬಿಡುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗೋದೇ ಇಲ್ಲ. ನೀವು ಮನೆಗಿರ್ತೀರಿ, ಅದು ವ್ಯವಸ್ಥೆ ಆಗ್ತಾರೆ, ಏ ಲೈಟ್ ಆಗಿ ಲೈಟ್ ಆಫ್ ಮಾಡು ಆಫ್ ಮಾಡು ಅಂತ ಹೇಳ್ತಾರೆ, ಕಣ್ಣು ಹೊಡಿತಾ ಇರುತ್ತೆ. ಈ ಲೈಟೇ ನೀವು ಆಫ್ ಮಾಡು ಅಂತ ಹೇಳಿದ್ರೆ ಸೂರ್ಯ ಲೈಟ್ ಎಷ್ಟು ಇತ್ತು ಗೊತ್ತಾಗೋದು, ಆ ಲೈಟ್ ರಿಫ್ಲೆಕ್ಟ್ ಆಗಿ ಬಂದು ನೋಡೋ ಸ್ಥಿತಿಯಲ್ಲಿ ನಮ್ಗೆ ಕಣ್ಣಿರೋದಿಲ್ಲ. ಬೇಗ ನಮ್ಮ ಕಣ್ಣಿನ ಪವರ್ ಕಡಿಮೆ ಆಗ್ತಾವರ್, ಅಂದರೆ ಎಫಿಷಿಯನ್ಸಿ ಕಡಿಮೆ ಆಗ್ತಾವರ್ ಗೊತ್ತಾಯ್ತಾ. ಅದಕ್ಕೆ ಕಣ್ಣಿನ ರೋಗ ಬರೋದಕ್ಕೆ ಮುಖ್ಯವಾದ ಕಾರಣ ನಾವು ಸೂರ್ಯೋದಯ ಆದ್ಮೇಲೆ ಹೇಳೋದು. ಫಸ್ಟ್ ಸೂರ್ಯೋದಯ ಆದ್ಮೇಲೆ ಹೇಳ್ತೇವೆ. ಆದ್ದರಿಂದ ಇದೆಲ್ಲ ಮೈನಸ್ ಪಾಯಿಂಟ್ಸ್ ಜಾಸ್ತಿ ಶುರುವಾಗುತ್ತೆ, ಸಡನ್ನ ಬೆಳಕು ನೋಡೋದಕ್ಕಾಗೋದಿಲ್ಲ. ಅದು ನಮ್ಮ ತಕ್ಷಣ ಒಂದೇ ಗೊತ್ತಿಸಿ ಗೊತ್ತಾಗಲ್ಲ ನಮಗೆ. ಆ ರೀತಿ ಮಾಡ್ತಾ 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 ಏನಾಗುತ್ತೆ ಅಂದರೆ ಗ್ರಾಜ್ಯುಲಿ ಇಟ್ ಫೇಲ್ಸ್, ನರ್ವ ವೀಕಾಗಿ ಶುರುವಾಗ, ನರ್ವಸ್ ಎಲ್ಲ ವೀಕಾಗಿಬಿಟ್ಟು ಆ ವಿಷನ್ ಪರ್ಮನೆಂಟ್ಲಿ ಹೀ ವಿಲ್ ಲೂಸ್ ಇಟ್. ಇವತ್ತು ಎಷ್ಟೋ ಜನಗಳು ಚಿಕ್ಕ ವಯಸ್ಸಿಗೆ ಕರ್ಣಕ್ಕಾಗ ಅದೇ ಕಾರಣ. ಅವರಿಗೆ ಅಷ್ಟೇ ಅಲ್ಲ, ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಹಾಗೇ ಹೋಲಿಗೆ ಬರೋ ಶುರುವಾಗುತ್ತೆ, ಜನರೇಷನ್ ಜನರೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಂದ ನಮ್ಮ ದೇಹದಲ್ಲಿ ಏನೇನು ಡಯಾಬಿಟಿಸ್ ತಂದೆ ತಾಯಿಗಿದ್ರೆ ಮಕ್ಕಳು ಬರುತ್ತೆ ಅಂತ ನಮ್ಗೆ ಗೊತ್ತಿದೆ ತಾನೆ. ಅದೇ ರೀತಿಯಲ್ಲಿ ಕಣ್ಣು ಮೊದಲಾದ ಎಲ್ಲಾದರೂ ಕೂಡ ನಮಗೆ ಕೆಲವೊಂದು ನೋಟಿಸ್ ಮಾಡ್ತೀವಿ, ಕೆಲವು ತಕ್ಷಣ ನೋಟಿಸ್ ಮಾಡೋಕ್ಕಾಗೋದಿಲ್ಲ, ಡಿಫೆಕ್ಟ್ಸ್ ಎಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ, ಜೀನ್ಸಲ್ಲೇ ಬಂದ್ಬಿಡುತ್ತೆ ಕೊನೆಗೆ. ಹೀಗಾಗಿ ಕೆಲವು ಫ್ಯಾಮಿಲಿ ಇರ್ತಾರೆ, ಅವ್ರ ಏಜ್ ಗ್ರೂಪ್ ಬಿಟ್ವೀನ್ 50 and 60 ಅಷ್ಟೇ, ಅವ್ರು ಬರ್ಕೋದೇ ಇಲ್ಲ, ಅವ್ರು ಮುಗೋಯ್ತು. ಆ ಥರ ಮೊದಲಿನ ಡೆವಲಪ್ ಹಾಳಾಗಿ ಗುಂಪು ಸೇರ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಮಾತ್ರ ಲಾಂಗ್ ಲೈಫ್ ಇರುತ್ತೆ, ಆ ಮನೆಯಲ್ಲಿ ಆಕ್ಸಿಡೆಂಟ್ ಇತ್ಯಾದಿ ಆಗದೆ ಹೋಗ್ಬಿಟ್ರೆ ನಾರ್ಮಲಿ ಬಿಟ್ವೀನ್ 80 and 90 ಅಂತ ಒಂದು ಗ್ರೂಪ್ ಇರುತ್ತೆ. ಇದೇನು ತೋರಿಸುತ್ತೆ, ಆ ಹೆರಿಡಿಟರಿ ಕಾನ್ಸೆಪ್ಟ್ ಎಷ್ಟು ಸ್ಟ್ರಾಂಗ್ ಆಗಿ ಉಪರ ಒಳಗೆ ಇನ್ವಾಲ್ವ್ ಆಗುತ್ತೆ ಅಂತ ತೋರಿಸುತ್ತೆ. ಅದು ನಮ್ಮ ಥಿಯರಿ ಆಫ್ ಎವಲ್ಯೂಷನ್ ಎಲ್ಲ ಇಂಥದನ್ನು ಹೇಳ್ತಾ ಬಂದಿರೋದು. ಥಿಯರಿ ಆಫ್ ಎವಲ್ಯೂಷನ್ ಮುಂದೆ ಕಂಟಿನ್ಯೂ ಆಗಬೇಕಾದ್ರೆ ಒಂದು ಅದು ಓವರ್ ನೈಟ್ ಕಂಟಿನ್ಯೂ ಆಗೋದಿಲ್ಲ, ಲಾಂಗ್ ಜನರೇಷನ್ ಟು ಜನರೇಷನ್ ಇದು ಕಂಟಿನ್ಯೂ ಆಗ್ತಾ ಬಂದಿರುತ್ತೆ. ಫಾರ್ ಮೊದಲು ಬೇಗ ಹೇಳೋದೇ ಅನ್ನೋ ಕಾನ್ಸೆಪ್ಟೇ ಬಹಳ ಮುಖ್ಯ, ಬೇಗ ಹೇಳಬೇಕು. ಇದು ಒಂದು ಭಾಗ. ಎದ್ಮೇಲೆ ಏನು ಮಾಡಬೇಕು, ಮುಂದಿನ ಪ್ರಶ್ನೆ. ಎದ್ದಲ್ಲಿ ಕಾಫಿ ಕುಡಿಬೇಕು, ಇಷ್ಟ ಜನ ಎದ್ದಲ್ಲಿ ಕಾಫಿ ಕುಡಿದ್ಬಿಟ್ರೆ ಮೂದಾಯ್ತು ಅಲ್ಲ. ಆ ಕಾಲಕ್ಕೆ ನೋಡಿ ಆ ಮನುಷ್ಯ ಎಷ್ಟು ಫ್ರೆಶ್ ಆಗಿರುತ್ತೆ ಮೈಂಡ್ ಅಂತ ಕೇಳಿದರೆ, ನೀವೊಂದು ಕೊಡದಲ್ಲಿ ಡಲ್ಟಿ ಒಂದು ಮಣ್ಣು ಮಡ್ ವಾಟರ್ ಇಟ್ಬಿಡಿ, ಡಲ್ಟಿ ಬೇಡ, ಮಡ್ ವಾಟರ್ ಇಟ್ಬಿಡಿ ರಾತ್ರಿ ಹೊತ್ತಿನಲ್ಲಿ. ಬೆಳಿಗ್ಗೆ ನೋಡಿ ತಿಳಿಯಾಗಿ ಕೂತಿರುತ್ತೆ, ಮೇಲ್ಗಡೆ ಕೆಳಗಡೆ ಏರಿರುತ್ತೆ, ಮೇಲ್ಗಡೆ ತಿಳಿಯಾದ ನೀರು ಇರುತ್ತೆ. ನಮ್ಮ ಮೈಂಡ್ ಹಾಗೆ, ಮೈಂಡನ್ನು ಮಾನಸ ಸರೋವರ ಅಂತ ಕರೀತಾರೆ, ಮಲಗಿರ್ತಾರೆ. ಇಲ್ಲಿ ತುಂಬ ಕೆಲಸ ಮಾಡಿ ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ, ಅವತ್ತು ನೀವು ಮಾತಾಡ್ಸಕ್ಕೆ ಹೋಗಿ ರಾತ್ರಿ 12 ಗಂಟೆ ಹೊತ್ತಲ್ಲಿ, ಛೇ ನಂಗೇನು ತೋಚದಲ್ಲಿ ಬಿಟ್ಬಿಡಿ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ. ಎಲ್ಲ ಡಿಸ್ಟರ್ಬ್ ಆಗಿರೋದು, ಮಲಗಿ ಹೇಳ್ತಾನಲ್ಲ ಶಾಂತವಾಗಿಬಿಟ್ಟು ಪ್ಯೂರ್ ಮೇಲಿಂದ ಎಲ್ಲ ತಿಳಿಯಾದ ಭಾಗ ಬಂದ ಬರುತ್ತೆ. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಪ್ರಾತಃ ಕಾಲದ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ ನಮ್ಮ ದೇಹದಲ್ಲಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳಿವೆ. ಆ ಮೂರು ಗುಣಗಳಲ್ಲಿ ಸತ್ವಗುಣ ಬೆಳಿಗ್ಗೆ ಡಾಮಿನೇಟ್ ಆಗಿರುತ್ತೆ, ಆಮೇಲೆ ರಜೋಗುಣ, ಸಾಯಂಕಾಲದಲ್ಲಿ ತಮೋಗುಣ. ಇದು ಕ್ರಮ, ಈ ಕ್ರಮದಲ್ಲಿರುತ್ತೆ. ಕೆಲವರು ಯಾವಾಗ ತಮೋಗುಣ ಇರ್ತಾರೆ ಆ ವಿಷಯ ಬಿಟ್ಬಿಡಿ, ಯಾವಾಗಲೂ ಡಲ್ಲಿದ್ರೆ ಯಾವಾಗ ತಮೋಗುಣ ಅಂತ ಅರ್ಥ ಅವರಿಗೆ. ಇದೆಲ್ಲ ಜನರಲ್ ಆಗಿ ಇರ್ತಾರೆ, ಜನರಲ್ಲಿ ಸತ್ವಗುಣ ಡಾಮಿನೇಟ್ ಆಗಿರ್ತಾರೆ ಬೆಳಿಗ್ಗೆ. ಅದಕ್ಕೇನೆ ನೀ ಹೇಳೋದಕ್ಕೆ ಕೂಡ ಭಾಳ ಮೊದಲೇನೋ ಕಷ್ಟ ಅನಿಸುತ್ತೆ, ಆಮೇಲೆ ನೋಡಿದ್ರೆ ನಿಮಗೆ ಮಡಿಕೊಂಡು ಹಡ್ಕೊಂಡು ಅಸಹ್ಯ ಬರುತ್ತೆ. ಇನ್ನೂ ಮಾಡ್ಕೊಂಡಿದ್ದಾರಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡೋದು ಅನಿಸುತ್ತೆ ನಿಮಗೆ ಆಗಲೇ. ಅದು ಫಸ್ಟ್. ಸೆಕೆಂಡು, ರಿಸೆಪ್ಟಿವ್ ಮೂಡಲರಿಂದ ಸ್ತೋತ್ರ ಪಾಠ ಮಾಡ್ತೀರಿ. ಎತ್ತಷ್ಟು ಏನು ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾ, ಕೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ. ದೇವರು ಸ್ಮರಣೆ ಮಾಡ್ತಾ ಹೇಳಬೇಕು, ಮಂಗಲಂ ಭಗವಾನ್ ವಿಷ್ಣು ಇವೆಲ್ಲ ಎಲ್ಲರೂ ಹೇಳಬೇಡಿ, ಹೆಂಗಸರು ಗಂಡಸರು ಅಲ್ಲ, ಎಲ್ಲರೂ ಹೇಳಬೇಕಾದ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ದೇವರ ಸ್ಮರಣೆಯಿಂದ ಪ್ರಾರಂಭ. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಳಂ ಕುರು. ಎಲ್ಲ ದೇವರ ಮನಸ್ಸು ಶುದ್ಧವಾಗಿರ್ತದೆ, ದೇವರ ಜೊತೆಗೆ ನಾವು ಈಗ ನಮ್ಮ ಮೈಂಡನ್ನು ಯೋಚನೆ ಮಾಡ್ತಾ ಹೊರಟ್ರೆ ಅಷ್ಟು ಫ್ರೆಶ್ ಫೀಲ್ ಮಾಡ್ತಾರೆ. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನ, ಪ್ರಾತಃ ಪ್ರವೃತ್ತಿ ಸಾಯಾಂತಂ, ಸಾಯಾದಿ ಪ್ರಾತರಂತತಃ, ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ಆಫೀಸ್ಗೆ ಹೋದ ತಕ್ಷಣ ಅವತ್ತೇನು ಕೆಲಸ ಇದೆ ಎಲ್ಲ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಂಡು ಅದನ್ನು ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವತ್ತಿನ ಕೆಲಸ ಏನು, ಪ್ರಾತಃ ಪ್ರವೃತ್ತಿ ಸಾಯಾಂತಂ, ಬೆಳಗಿನಿಂದ ಸಂಜೆವರೆಗೂ, ಸಾಯಾದಿ ಪ್ರಾತರಂತತಃ, ರಾತ್ರಿಯಿಂದ ಬೆಳಗಿನವರೆಗೂ ಕೂಡ. ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ಏನೇ ಮಾಡಬೇಕಾಗಿದೆ ನನಗೆ ಮಾಡ್ತೇನೆ, ಇನ್ನು ಪೂಜೆಯನ್ನಾಗಿ ಮಾಡ್ತೇನೆ. ಮಾಡಬೇಕಾದ್ದನ್ನೇ ಮಾಡೋದೊಂದು, ಅದು ಸಮರ್ಪಣೆ ಮಾಡೋದು ಎರಡು ಭಾಗ. ಏನೋ ಮಾಡಿ ಏನೋ ಮಾಡೋದಲ್ಲ, ಯತ್ಕರೋಮಿ ಯಾವ್ದನ್ನು ಮಾಡಬೇಕು ಅದನ್ನೇ ಮಾಡ್ತೇನೆ, ಆಮೇಲೆ ಅದನ್ನು ನಾನು ಕೃಷ್ಣಾರ್ಪಣ ಅಂತ ಒಪ್ಪಿಸ್ತೇನೆ. ತದಸ್ತು ತವ ಪೂಜನ. ಪ್ರಾತಃ ಕಾಲಾದಿಕಂ ಕರ್ಮ ನಿತ್ಯ ನೈಮಿತ್ತಿಕಾತ್ಮಕಂ, ಅಪದ ಇದೆ, ನಿತ್ಯ ನೈಮಿತ್ತಿಕಾತ್ಮಕಂ, ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಇಷ್ಟು ಹೇಳಿ ನಾವು ನಮಗಿಂತ ಮೀರಿರ್ತಕ್ಕಂಥ ಮೂಲಭೂತವಾದಂಥ ದೊಡ್ಡ ವಸ್ತು ಇದೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ನಾ ಗಾಡ್ ಸೆಂಟ್ರಡ್ ಲೈಫ್ ನಮ್ದು. ಬೆಳಿಗ್ಗೆ ಎದ್ದಷ್ಟು ಆಫೀಸಿಂದ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡೇ ಹೇಳ್ತಾರೆ ಅವರು ಆಫೀಸಿನ ಹಾಗೆ, ದೇವ್ರನ್ನ ಜ್ಞಾಪಿಸ್ಕೊಂಡೇ ಹೇಳಬೇಕು. ಕೆಲಸ ಕೊಟ್ಟಿದ್ದು ಆಫೀಸು, ದೇಹ ಕೊಟ್ಟಿದ್ದು ದೇವ್ರು ನಮಗೆ. ಆದ್ದರಿಂದ ಕೆಲಸ ಕೊಟ್ಟವ್ರನ್ನ ಹೇಗೆ ನಾವು ಅವರಿಗೆ ಲಾಯಲ್ ಆಗಿರಬೇಕು, ಅದಕ್ಕಿಂತ ಹೆಚ್ಚಾಗಿ ದೇಹ ಕೊಟ್ಟ ದೇವ್ರಿಗೆ ಲಾಯಲ್ ಆಗಿರ್ಬೇಕು ಫಸ್ಟ್. ನಾವು ದೇಹ ಕೊಟ್ಟಮೇಲೆ ತಾನೇ ಮುಂದೆ ಆಫೀಸಿಗೆ ಫೀಸ್ ಎಲ್ಲ. ಅದಕ್ಕೋಸ್ಕರನೇ ದೇವರು ಸ್ಮರಣೆ ಮಾಡಿಕೊಂಡಿದ್ದು ಬಿಟ್ಟು ಆ ಕಾಲಕ್ಕೆ ನಿಶ್ಚಿಂತೆಯಾಗಿ ಧ್ಯಾನಾದಿಗಳನ್ನು ಮಾಡಬೇಕು. ಮೈಂಡ್ ಹೈಲಿ ಇದರಲ್ಲಿರೋದ್ರಿಂದ ಸಾಯಂಕಾಲ ರಾತ್ರಿ 12 ಗಂಟೆ ಯೋಗಾಭ್ಯಾಸ, ಏನು ಯೋಗಾಭ್ಯಾಸ ಮಾಡ್ತಾನೆ, ಯೋಗಾಭ್ಯಾಸ ಮಾಡ್ಬೋದು ಅಷ್ಟೇ, ಯೋಗಾಭ್ಯಾಸ ಸಾಧ್ಯ ಇಲ್ಲ. ಯೋಗಕ್ಕೆ ಓಪನ್ ಆಗೋದಿಲ್ಲ ಮೈಂಡ್. ಯೋಗ ಬೆಳಗಿನ ಹೊತ್ತಲ್ಲಿ ಇರ್ತಾರೆ, ಕೂತರು ಅವಳ ಅರ್ಥ ಇರುತ್ತೆ, ನಿಂತ್ಕೊಂಡ್ರು ಅರ್ಥ ಇರುತ್ತೆ, ಪ್ರತಿಯೊಂದರಲ್ಲೂ ಗುಣ ಕಾಣುತ್ತಾನೆ. ಆಗಲೇ ಸ್ನಾನ ಮಾಡಕ್ಕೆ ಹೋಗ್ಬೇಕು, ಅದಾದ ತಕ್ಷಣ ಮುಂದಿನ ಭಾಗ ಸ್ನಾನ. ಸ್ನಾನ ಮಾಡೋದನ್ನು ಒಪ್ಪ, ವಿಜ್ಞಾನ ಸ್ನಾನ ಮಾಡಿ ಅಂತ ಒಪ್ಪುತ್ತೆ, ಏನು ಸಂಶಯ ಇಲ್ಲ. ದಿವಸ ಸ್ನಾನ ಮಾಡಿ, ಏನು ತಪ್ಪಿಲ್ಲ. ಅದು ಯಾವ ಟೈಮ್ ಅಂತ ಅದು ಹೇಳೋದಿಲ್ಲ, ಶಾಸ್ತ್ರ ಹೇಳುತ್ತೆ ಬಿಫೋರ್ ಸನ್ರೈಸ್ ಸ್ನಾನ ಮಾಡಿ ಅಂತ ಹೇಳಿ. ಬಿಫೋರ್ ಸನ್ರೈಸ್ ಹೇಳಬೇಕು, ಬಿಫೋರ್ ಸನ್ರೈಸ್ ಸ್ನಾನ ಮಾಡಿರಬೇಕು. ಆಗಿರೋ ಮಹತ್ವ ತುಂಬ ಜಾಸ್ತಿ, ಅದೆಲ್ಲ ವಿಜ್ಞಾನ ಹೇಳೋದಿಲ್ಲ ನಿಮಗೆ. ಸುಮ್ಮನೆ ಯಾವ ನೀರಾದರೂ ಬಿಸಿನೀರು, ಯಾವುದೋ ನೀರು, ಯಾವಾಗಲೋ ಸ್ನಾನ ಮಾಡು, ಏನಾದರೂ ಮಾಡು ಅಂತೇಳಿ, ಯಾವಾಗಲೂ ಸ್ನಾನ ಮಾಡು. ಆಧುನಿಕ ಟ್ರೆಂಡ್ ಹೇಗೆ ಅಂದರೆ, ವಿಶೇಷ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ
ಬೆಳಿಗ್ಗೆ ಹೇಳ್ತಾರೆ ಕಾಫಿ ಅವೆಲ್ಲ ಮಾಮೂಲು, ಓಡೋದು ಕೂಡೋದು ತಿರೋದು ಆಫೀಸ್ಗೆ ಹೋಗೋದು ಎಲ್ಲ ಓದೋದು ಸ್ಕೂಲಿಗೆ ಓಡಿಬಿಡ್ತಾರೆ, ರಾತ್ರಿ ಊಟ ಗಿಟ ಮುಗಿಸ್ಬಿಡ್ತಾರೆ, ಮಲಗಿದ್ರೆ ಸ್ನಾನ ಮಾಡಿ ಮಲಗಿಬಿಡ್ತಾರೆ, ಪೂರ್ತಿ ಊಟ ಪಡ್ಡ. ನಾವು ಹೆಸರು ಹೇಳಿದಕ್ಕೆ ಅರ್ಥ ಸಂಬಂಧ ಇದೆ. ಸ್ನಾನ ಮಾಡೋ ಉದ್ದೇಶ ಏನು? ಮುಂದೆ ಎಷ್ಟೋ ಕೆಲಸಕ್ಕೆ ರೆಡಿ ಆಗಬೇಕಾಗಿದೆ. ಈ ಸ್ಕೂಲಿಗೆ ಉಸ್ಕೊಂಡ್ಬಂದು ಕೊನೆ ಮಲಗಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡ್ಬಂದಿದ್ರೆ ಹಾಗೋ ಹಾಕಿ, ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಾರಲ್ಲ ಬರ್ಕೋರ ಆ ಯೂನಿಫಾರ್ಮ್ ಹಾಕೋ ಅನ್ಕೊಂಬಿಡೋದು, ಇಲ್ಲ ರಾತ್ರಿ ವಾಕಿಂಗ್ ಹೋದಾಗ ಯೂನಿಫಾರ್ಮ್ ರಾತ್ರಿ ಸ್ಕೂಲ್ ಕರೆಸಲು ಸ್ಕೂಲಿಗೆ ಹೋದ್ರೆ ಇರಲಿ ಅಂತೇಳಿ. ಇದು ಜಾಣತನ ಯೋಚನೆ ಮಾಡಿ, ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು. ಯಾತಕ್ಕೆಂದ್ರೆ ಆಚಾರ ಕಾರಣ ಕೊಡ್ತಾರೆ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಭ ಸದೃಶ ಸ್ಮೃತಃ. ಆ ಕಾಲದಲ್ಲಿ ಏನಾಗಿರುತ್ತೆ ಗೊತ್ತಾ, ನಮ್ಮ ಮನೆಯ ನೀರಿನಲ್ಲಿ ಗಂಗಾ ಸನ್ನಿಧಾನ ಬಂದಿರುತ್ತೆ. ಅದು ನಿನ್ನೆ ಹೇಳಿದೆ, ಬಿ ಹೇಳಿದೆ ಸ್ವಲ್ಪ ತಿನ ಕೆಳಗೇನೆ. ಬೆಳಿಗ್ಗೆ ಒಳ್ಳೆ ತಿಳಿಯಾದ ನೀರು ಇರುತ್ತೆ, ತಿಳಿಯಾದ ನೀರು ಅಂದರೆ ಪರಿಶುದ್ಧವಾದ ನೀರು ಇರುತ್ತೆ, ಪೊಲ್ಯೂಟ್ ಆಗಿರೋದಿಲ್ಲ. ಅದರಿಂದಾಗಿ ಆಗೇನಾದ್ರು ಸ್ನಾನ ಮಾಡಿದಾಗ ನೀರು ತುಂಬ ನಮ್ಮಲ್ಲಿ ಶುದ್ಧಿಗೆ ಕ್ಲೈಮ್ಯಾಕ್ಸ್ ಅಂದರೆ ಗಂಗಾ, ಗಂಗಾ ನೀರು ಇದ್ದಾಗಿರುತ್ತದೆ, ಗಂಗಾ ಸನ್ನಿಧಾನ ಬಂದಿರುತ್ತದೆ. ಆ ಕಾಲಕ್ಕೆ ಸ್ನಾನ ಮಾಡಿದರೆ ಪಾವಿತ್ರ್ಯ ಬರುತ್ತೆ, ನೆನಪಿರಲಿ. ದೇಹ ಕಂಪ್ಲೀಟ್ ಅಲರ್ಟ್ ಆಗುತ್ತೆ, ದೇಹ ಕಂಪ್ಲೀಟ್ ಒಂಥರ ಅದು ವಾಟರ್ ಮ್ಯಾಸೇಜ್ ಇದ್ದಾಗೆ. ವಾಟರ್ ನೀರು ಯಾವ ತಲೆಬೇಲಿಂದ ಸ್ನಾನ ಮಾಡಬೇಕು ಅದು ಮುಖ್ಯ. ಮತ್ತೆ ಅಪಾದ ಮೌಲಿ ಪರ್ಯಂತ ಅಂತ ಹೇಳುತ್ತೇವೋ ತಲೆಬೇಲಿಂದನೇ ಸ್ನಾನ ಮಾಡಬೇಕು. ಇಲ್ಲದವರು ಪೂರ್ತಿ ಸ್ನಾನ ಅಂತ ಕರೆಯೋದಿಲ್ಲ. ಗಂಡಸರು ಏನೇ ಸ್ನಾನ ಮಾಡಿದರೂ ಕೂಡ ತಲೆಬೇಲಿಂದ ಸ್ನಾನ ಮಾಡದೆ ಹೋದರೆ ಅದು ಸ್ನಾನ ಅಂತ ಹೆಸರಲ್ಲ. ಹೆಂಗಸರಿಗೆ ಎಕ್ಸೆಂಪ್ಷನ್, ತಲೆಬೇಲಿ ಮಾಡಬೇಕಾಗಿಲ್ಲ. ಅದು ಅಭ್ಯಂಜನಾದಿಗಳ ದಿವಸ ಮಾಡಿದರೆ ಸಾಕು, ಪ್ರತಿನಿತ್ಯ ಬೇಕಿಲ್ಲ. ಅದು ಕಾಮನ್ ಸೆನ್ಸ್, ಅದು ಶಾಸ್ತ್ರ ಹೇಳುತ್ತೆ. ಒಂದು ಕಡೆ ಕಾಮನ್ ಸೆನ್ಸ್ ಅಷ್ಟೇ. ಇದು ಕೂಲ್ದು ಕಡಿಮೆ ಇರೋದ್ರಿಂದ ವರ್ಷಗಳು ಸುಲಭ. ದಿವಸ ಆ ರೀತಿ ಅರ್ಧ ಅರ್ಧ ಗಂಟೆ ಹೋಗುತ್ತೆ, ಇಲ್ಲದ ಹೋದ್ರೆ ಹಾಗೆ ಶೀತ ಜಾಸ್ತಿ ಆಗುತ್ತೆ. ಕಂಪ್ಲೀಟ್ ನಾವು ಕಾಮನ್ ಸೆನ್ಸ್ಗೆ ಅರ್ಥ ಆಗುತ್ತೆ. ಆದ್ದರಿಂದ ನಾವು ಕಂಪಲ್ಸರಿ ಮಾಡಿಲ್ಲ. ಅದನ್ನು ತೀರ್ಥಯಾತ್ರೆ ಇತ್ಯಾದಿ ಕಾಲಕ್ಕೆ ಮಾಡಬಹುದು, ಆದರೆ ಡೈಲಿ ಮಾಡಬೇಕಾದ ವಿಧಿ ಇಲ್ಲ. ಮಾಡಲೇಬೇಕಾಗಿಲ್ಲ ಅಂತ ಹೇಳಿಬಿಟ್ಟೆ. ಆದರೆ ಪ್ರಸಂಗ ಬಂದಾಗ ಮಾಡಿದರೆ ಸಾಕು. ಈ ಗಂಡಸರು ಆ ರೀತಿ ಸ್ನಾನ ಮಾಡಿದಾಗ ತಲೆ ಮೇಲೆ ಸ್ನಾನ ಮಾಡಿದಾಗ ಎಷ್ಟು ಆಕ್ಟಿವ್ ಇರ್ತವೆ ಅಂತ ತಲೆ ಎಲ್ಲ ಎಂಟೈರ್ ಸೆಂಟರ್ ಆಫ್ ದಿ ಬಾಡಿ ಅಂತ ಕೇಳಿದರೆ ಬ್ರೈನ್, ಆ ಬ್ರೈನಿಗೆ ಮ್ಯಾಸೇಜ್ ಆಗುತ್ತೆ. ನೀರು ಹಾಕ್ಕೊಂಡಾಗೆಲ್ಲ ನ್ಯಾಚುರಲಿ ಅದು ಇನ್ಸ್ಟಿಗೇಟ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಆಗ ಫ್ರೆಶ್ ಆಗಿರ್ತಾರೆ, ಬುದ್ಧಿವಂತನಾಗ್ತಾನೆ, ನೆನಪಿರಬೇಕು. ಸ್ಲೋಲಿಯಾಗಿ ಮಾಡಿ ಬಟ್ ಬ್ರಾಹ್ಮಣರಲ್ಲಿ ಬುದ್ಧಿವಂತಿಕೆ ಯಾತಕ್ಕೆ ಜಾಸ್ತಿ ಅಂತ ಕೇಳಿದರೆ ಈ ರೀತಿ ಬಂದಿರೋದು. ಸಕಾಲ ಕೇಳೋದು, ಸಕಾಲಕ್ಕೆ ಸ್ನಾನ ಮಾಡಿ ಮಾಡಿ ಆ ಜನರೇಷನ್ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗೇನೆ ಆ ಬುದ್ಧಿನ ಹಾಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಡಲ್ಲಾಗಿರೋರು ಅದು ತಮ್ಮ ಜಡತನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಹಾಗೇನೆ ದಡ್ಡಾಗಿರೋದನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಡಿಸಿಪ್ಲಿನ್ ಸರಿಯಾಗಿ ಯೋಚನೆ ಮಾಡಿದರೆ ಸಕಾಲಕ್ಕೆ ಸ್ನಾನ, ತಲೆ ಮೇಲೇನೆ ಸ್ನಾನ, ಇದುವರೆ ಸ್ನಾನ ಅಲ್ಲ. ನಮ್ಮ ಜನಕ್ಕೆ ಭಾರಿ ಓ ಅದೆಲ್ಲ ಸಾಧ್ಯ ಇಲ್ಲ ಬಿಡಿ, ನೆಗಡಿ ಆಗುತ್ತೆ, ಕೆಮ್ಮಾಗುತ್ತೆ, ಏನೋ ಶುರು ಮಾಡಿಬಿಡ್ತಾರೆ. ನಿಮ್ಮ ಮಾತು ಕಟ್ಕೊಂಡು ಮಾಡಿದೆ ಫಜೀತಿ ಆಗುತ್ತೆ ಮರುದಿವಸ ಅಂತ ಹೇಳ್ತಾ ಅದಲ್ಲ. ಆ್ಯಕ್ಚುಲಿ ತಲೆ ಮೇಲೆ ಸ್ನಾನ ದಂಡಿ ಸ್ನಾನ ಮಾಡಿದಾಗ ನಿಮಗೆ ಇವತ್ತು ಯಾರೂ ಮಾಡದೇ ಇದ್ದವ್ರು ನಾಳೆ ಮಾಡಿದರೆ ಸ್ವಲ್ಪ ನೆಗಡಿ ಆಗೇ ಆಗುತ್ತೆ, ಗ್ಯಾರಂಟಿ. ಅದು ದಂಡಿ ಸ್ನಾನ ಮಾಡಕ್ಕೆ ನೆಗಡಿ ಅಲ್ಲ, ಇಷ್ಟು ದಿವಸ ಬಿಟ್ಟಿದ್ದಕ್ಕಾಗಿದೆ ನೆಗಡಿ. ಅದು ಗೊತ್ತಾಯ್ತಿಲ್ಲ, ಇಷ್ಟು ದಿವಸ ಬಿಟ್ಟಿದ್ದಿರಲ್ಲ ಅದು ಪನಿಷ್ಮೆಂಟ್ ಅಷ್ಟೇ ಹೊರತು ಈಗಲ್ಲ. ಮೂರಾಗಿ ಸರಿ ಹೋಗ್ಬಿಡುತ್ತೆ, ಏನು ಆಟೋಮೆಟಿಕ್ ನಿಲ್ಲಿಸ್ಬೇಡಿ ಮರುದಿವಸ, ಸರಿ ಹೋಗ್ಬಿಡುತ್ತೆ. ಅದು ಡಿಸೀಸ್ ಅಲ್ಲ, ನಿಮಗೆ ಬಿಟ್ಟಿದ್ರೆ ಒಂದು ಎಕ್ಸ್ಪೋಸ್ ಆಗುತ್ತೆ ಫಸ್ಟ್ ಅಷ್ಟೇ, ಆಮೇಲೆ ಸರಿ ಹೋಗಿ. ಆಮೇಲೆ ನೀವು ಬಿಡ್ತೇವೆ ಹಾಗೆ ಸ್ನಾನ ಮಾಡಿ ಸ್ನಾನ ಅನಿಸೋದೇ ಇಲ್ಲ, ನೆನ್ಬಿಟ್ಕೊಳ್ಳಿ. ಹಾಗೆ ಸ್ನಾನ ಮಾಡಿ ಸ್ನಾನ ಮಾಡಿಸು ಮಾಡೋದೇ ಇಲ್ಲ. ಇವತ್ತು ನಮ್ಮ ಜನ ಎಷ್ಟು ಕೆಟ್ಟ ಹೋಗಿದ್ದಾರೆ ಅಂದರೆ ನಿತ್ಯ ತಲೆ ಮೇಲೆ ಸ್ನಾನ ಮಾಡೋದೆಲ್ಲ ಬಿಟ್ಟುಬಿಡಿ. ಇಷ್ಟು ಅವ್ರಿಗೆ ಹೋಗಿ ಬಂದಿರ್ತಾರೆ, ಆಗಲೂ ತಲೆ ಮೇಲೆ ಸ್ನಾನ ಮಾಡೋದಿಲ್ಲ, ಹಾಗೆ ಕಟ್ಟಿಂಗ್ ಹಾಗೆ ಇರಬೇಕು ಅವರಿಗೆ. ಎಷ್ಟು ಮೈಲಿಗೆ ಗೊತ್ತಾವೆಲ್ಲ ಕೂಡ ಮನೆಯಲ್ಲೆಲ್ಲ ಅಮಂಗಳವಾದಂಥ ಇವಿಲ್ ಫೋರ್ಸಸ್ ಸೆಂಟರ್ ಆಗುತ್ತೆ ನೆನಪಿರಲಿ. ನಮಗೆ ಆಸುರಿ ಶಕ್ತಿ ಏನು ಅರ್ಥ ಆಗೋದಿಲ್ಲ, ಈ ನೆಗೆಟಿವ್ ಫೋರ್ಸ್ ಅಂದರೆ ಅರ್ಥ ಆಗುತ್ತೆ. ನೆಗೆಟಿವ್ ಫೋರ್ಸ್ ಎಲ್ಲ ಚಾನ್ಸ್ ಕೊಡ್ತಾರೆ. ಪಾಸಿಟಿವ್ ಫೋರ್ಸ್ ಅಂದರೆ ದೇವತೆಗಳು, ನೆಗೆಟಿವ್ ಫೋರ್ಸ್ ಅಂದರೆ ದೈತ್ಯರು. ನೆಗೆಟಿವ್ ಫೋರ್ಸ್ ಎಲ್ಲ ಶುರು ಆಗುತ್ತೆ ಬರಲಿ, ಹಾಗೆ ಮಾಡಬಾರ್ದು. ಆದರೆ ಶುದ್ಧವಾಗಿರಬೇಕು. ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತೆ, ಏನು ಸ್ನಾನಕ್ಕಾಗಿಂತ ಮುಂಚೆ ನೀವು ವಸ್ತ್ರ ಧರಿಸಿರ್ತೀರಲ್ಲ, ಸ್ನಾನ ನೀವು ಮತ್ತೆ ಅವನ್ನೇ ತೊಡಬಾರ್ದು. ತೊಟ್ಟಿ ಆಗುತ್ತೆ ಎಲ್ಲ ಮತ್ತೆ ಕ್ಲಾಸ್ರೂಮ್ ಹಾಕಿರ್ತಾರೆ ಅಷ್ಟೇ. ಕೆಸರು ಮುಟ್ಟಿರ್ತೀರಿ, ಕೈ ತೊಳ್ಕೊಳ್ಳಿ ಮತ್ತೆ ಕೆಸರು ಮುಟ್ಟೋದು, ಏನು ಉಪಯೋಗ ಅದರಿಂದ? ಎಷ್ಟು ಸ್ನಾನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅದರ. ಅದಕ್ಕೆ ಯಾವಾಗಲೂ ಕೂಡ ಹಿಂದಿನ ಸ್ನಾನಕ್ಕಿಂತ ಮುಂಚೆ ಉಪಯೋಗಿಸಿದ ಬಟ್ಟೆ, ಹಿಂದಿನ ದಿವಸ ಉಪಯೋಗಿಸಿದ ಬಟ್ಟೆ ಮರು ದಿವಸಕ್ಕೆ ಉಪಯೋಗಿಸಬಾರ್ದು. ಅದನ್ನು ತಿಳಿದಿರಬೇಕು. ಅವ ಸ್ನಾನದ ಎಫೆಕ್ಟ್ ಇರುತ್ತೆ, ಎಷ್ಟು ಎಫೆಕ್ಟೇ ಇಲ್ಲ ಅಂದರೆ ಎಫೆಕ್ಟ್ ಯಾತಕ್ಕೆ ಹೀಗಾಗುತ್ತೆ ಅಷ್ಟೇ. ಎಫೆಕ್ಟ್ ಇರೋ ಸಾಧ್ಯತೆಯೇ ಇಲ್ಲ. ಅದು ಮೇಂಟೈನ್ ಮಾಡಬೇಕು ನೀವು. ಸ್ನಾನ ಮಾಡಿ ಶುದ್ಧಿ ಆಯ್ತಲ್ಲ, ಶುದ್ಧಿನ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಬೇಕಾದ್ರೆ ಹಳೆ ಬಟ್ಟೆ ಉಪಯೋಗಿಸಿದ ಬಟ್ಟೆ ಜೊತೆಗೆ ಅದು ಲಿಂಕ್ ಬರಬಾರ್ದು, ಅವಾಗ ಶುದ್ಧವಾಗಿರುತ್ತೆ. ಆ ರೀತಿ ಮಾಡಿ ನೋಡಿ, ಆಗ ನಿಮಗೆ ಮಾಡದೇ ಇದ್ದವ್ರು ಕಂಡು ಅಸಹ್ಯ ನ್ಯಾಚುರಲಿ ಶುರುವಾಗುತ್ತೆ. ಎಷ್ಟೋ ರೋಗಾಣುಗಳು ಎಲ್ಲ ಪೂರ್ತಿ ಬಟ್ಟೆ ಸರಿ ಹೊತ್ತು ಹೋಗ್ಬಿಡುತ್ತೆ. ಆ ಕಡೆಗೆ ಸ್ನಾನ ಮಾಡಿದಾಗ ಮೈಯಿಂದ ಹೋಗುತ್ತೆ, ಬಟ್ಟೆಯಲ್ಲಿದ್ದು ಬಟ್ಟೆ ಬಿಟ್ಟ ಹೋಗ್ಬಿಡುತ್ತೆ. ಹೀಗಾಗಿ ಪರ್ಫೆಕ್ಟ್ಲಿ ಚೇಂಜ್ ಆಯಿತು. ಎವ್ರಿ ಡೇ ಫ್ರೆಶ್ ಆಗಿರೋದ್ರಿಂದ ನಿಮ್ಮ ಹೋಲ್ ಡೇ ಫ್ರೆಶ್ ಆಗಿರುತ್ತೆ, ಹೋಲ್ ಡೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮತ್ತು ಇನ್ನೊಂದು ರೋಗ ನಿಮಗೆ ತಟ್ಟೋದಿಲ್ಲ, ಯಾಕೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಅಲ್ಲಿ ಇಲ್ಲಿ ಹೋದಾಗ ಸಾಮಾನ್ಯವಾದ ವ್ಯಕ್ತಿಗಳಿಗೆ ಮಿನಿಮಮ್ ರೆಸಿಸ್ಟೆನ್ಸ್ ಇರುತ್ತೆ. ಸ್ನಾನ ಏನೋ ಮಾಡದೇ ಇದ್ದವರಿಗೆ ಸ್ನಾನ ಮಾಡಿದ್ರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇರುತ್ತೆ. ಅವರಿಗೆ ಬಲಬೇಗ ರೋಗ ಬರುತ್ತೆ, ರೋಗ ಬರೋದಿಲ್ಲ ಅವರಿಗೆ. ಯಾತಕ್ಕೆ ಅಂದರೆ ಪವರ್ಫುಲ್ ಆಗಿರುತ್ತೆ ಬಾಡಿ. ಸೊ ಆರೋಗ್ಯ ಉಳಿಯುತ್ತಾಗ ಫಸ್ಟ್ ರಿಸಲ್ಟ್ ಏನು ಅಂದರೆ ಫಸ್ಟ್ ಪರ್ಫೆಕ್ಟ್ ಹೆಲ್ತ್ ಇರುತ್ತೆ. ಪರ್ಫೆಕ್ಟ್ ಹೆಲ್ತ್ ಇದ್ದಾಗ ನೆನಪಿರಲಿ, ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ ಅಂತ ಕೇಳುತ್ತೆ. ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ. ಮೈಂಡ್ ಯಾವಾಗ ನಿಮಗೆ ಸರಿ ಇರಬೇಕು ಅಂದರೆ ಬಾಡಿ ಹೆಲ್ತಿ ಆಗಿದ್ರೆ. ಸೊ ಬಾಡಿ ಹೆಲ್ತಿ ಆಗಿರ್ತೋ ಆರಾಮಾಗಿರ್ತೀವಿ. ಸೊ ರಿಚುಯಲ್ಸ್ ಏನಾಯ್ತು ನಿಮಗೆ ಸೈಂಟಿಫಿಕಲಿ, ಯು ಫುಲ್ಲಿ ಫಿಟ್ ಫಾರ್ ದಿ ಥಿಂಗ್ಸ್. ಹಾಫ್ ಫಿಟ್ ಇದ್ರೆ ಪ್ರಯೋಜನ ಇಲ್ಲ, ಹಾಫ್ ಫಿಟ್ ಇದ್ರೆ ಉಪಯೋಗ ಇಲ್ಲ. ಫುಲ್ ಫಿಟ್ ಇರಬೇಕು. ಹೋಲ್ ಡೇ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತಿದ್ರೆ ಫುಲ್ಲಿ ಫಿಟ್ ಇರಬೇಕು. ಬಿಟ್ಬಿಡಿ, ಯಾವುದಕ್ಕೂ ಬೇಡ. ಬಳಸಿದ ಊಟ ಸರಿಯಾಗಿ ಊಟ ಮಾಡಬೇಕಾದ್ರೆ ಆರೋಗ್ಯ ಸರಿ ಇರಬೇಕು, ಗೊತ್ತಾಯ್ತು. ಇನ್ನೇನೋ ಮಾಡೋಕ್ಕೆ ಬೇಡ. ಊಟ ಮಾಡಲಿಕ್ಕೇನೆ ನಿಮಗೇನೋ ರೋಗ ಇದ್ರೆ ಊಟ ಫುಲ್ ಸೇರೋದಿಲ್ಲ. ಸೊ ಊಟ ಮಾಡೋಕ್ಕಾದ್ರೂ ಆರೋಗ್ಯ ಮೇಂಟೈನ್ ಮಾಡಬೇಕಲ್ಲ ಕೊನೆ ಪಕ್ಷ ನಾವು. ಸರಿಯಾಗಿ ಊಟ ಮಾಡೋ ದೃಷ್ಟಿಯಿಂದ ಆದರೂ ನಾವು ಇವತ್ತು ತಿನ್ನೋದಕ್ಕೋಸ್ಕರ ಬದುಕೋರು ಕೂಡ ಒಂದು ರೀತಿಯಲ್ಲಿ ಆರೋಗ್ಯ ನೀಡಲೇಬೇಕು. ಯಾವುದೇ ಕೆಲಸ ತಕ್ಕಂತ ಮಾಡೋಕ್ಕೆ ಆರೋಗ್ಯ ಸರಿ ಇರಬೇಕು. ಎಲ್ಲಿಂದ ಬಂತು ನಿಮಗೀಗ? ಸಕಾಲಕ್ಕೆ ಎದ್ದಿದ್ದರಿಂದ, ಸಕಾಲಕ್ಕೆ ಸ್ನಾನ ಮಾಡಿದ್ರಿಂದ. ನಿಮಗೆ ಇನ್ನೂ ಶಾಸ್ತ್ರ ಹೇಳುತ್ತೆ, ಸ್ನಾನ ಮಾಡೋದ್ರಿಂದ, ಒಂದು ಸ್ನಾನ ಮಾಡೋದ್ರಿಂದ 10 ಕ್ವಾಲಿಟಿ ಡೆವಲಪ್ ಆಗುತ್ತದೆ. 10 types ಆಫ್ ಕ್ವಾಲಿಟಿ ನಮ್ಮ ದೇಹದಲ್ಲಿ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ವರ್ಚಸ್ಸು, ಮುಖದಲ್ಲಿ ಒಂದು ರೀತಿ ಕಾಂತಿ ಬರುತ್ತೆ ಸ್ನಾನ ಮಾಡಿದಾಗ. ಮುಖದಲ್ಲಿ ಕಾಂತಿ, ನೀವು ಸುಮ್ಮನೆ ನೋಡಿ, ಒಬ್ಬನು ಒಳ್ಳೆ ಕೆಂಪಗಿರ್ತಾನೆ, ಒಳ್ಳೆ ಕಲರ್, ಗೊತ್ತಾಯ್ತಾ? ಸುಮಾರು 8 ಗಂಟೆಗೆ ಎದ್ದು ಬರ್ತಾನೆ, ಸ್ನಾನ ಮಾಡಿದ್ರೆ ಎದ್ದು ಬರ್ತಾನೆ. ಇನ್ನೊಬ್ಬನು ಬ್ಲಾಕ್ ಇನ್ ಕಲರ್, ಬೆಳಿಗ್ಗೆ ಬೇಗ ಸ್ನಾನ ಮುಗಿಸ್ಕೊಂಡ್ಬರ್ತೀವಿ. ಇಬ್ಬರು ನಿಲ್ಲಿಸಿಬಿಟ್ರೆ ಇದರ ಫ್ರೆಶ್ನೆಸ್ ಕಾಣುತ್ತಾ ಅವ್ರನ್ನ ಕಾಣೋದಿಲ್ಲ. ಅಷ್ಟೊಂದು ಮಾಡಿಕೊಂಡು ಕೆಲವರು ಹಾಗೆ ಪಕೊಂಡು ಹಚ್ಕೊಂಡ್ಬಿಡ್ತಾರೆ, ಬೋರ್ಡರ್ಸ್ ನೋವು ಹಚ್ಕೊಂಡು ಓಡಾಡ್ತಿರ್ತಾರೆ. ಹಾಗೆ ಮಾಡಬಾರ್ದಾಗೆ ಅಂದರೆ ಇವನಲ್ಲಿ ಕಾಣೋದು ಆ್ಯಕ್ಚುಲಿ ಗಿಫ್ಟೆಡ್, ಒಳ್ಳೆ ಬಾಡಿ ಅವನಿಗಿದೆ. ಸ್ನಾನ ಮಾಡಿಲ್ಲ ಆದ್ದರಿಂದ ಡಲ್ ಅಪಿಯರೆನ್ಸ್ ಇದೆ. ಡಲ್ ಅಪಿಯರ್, ಇವನು ಸ್ನಾನ ಮಾಡಿದ್ದಕ್ಕೋಸ್ಕರ ಒಳ್ಳೆ ಫ್ರೆಶ್ ಅಪಿಯರೆನ್ಸ್ ಇದೆ. ಯಾರೇ ಬೇಕಾದ್ರೆ ನೋಡಿ ನೋಡಿ ಸ್ನಾನ ಆಗಿಲ್ಲ ಅಂತ ಕೇಳ್ತಾನೆ ತಕ್ಷಣನೇ. ಸ್ನಾನ ಆಗಿಲ್ವಾ? ಅವನು ಮಾಡಿರ್ಬೇಕು, ಕೇಳೋರು ಅಷ್ಟೇ. ಅದ್ರ ಅವನು ಆಗಿರಲ್ಲ, ಇವನು ಆಗಿರಲ್ಲ, ಗೊತ್ತಾಗಲ್ಲ ಅಷ್ಟೇ. ಅವ್ರು ಆಡಕ್ಕೆ ಕಾಣ್ತಾನೆ, ಯಾವಾಗ ಸ್ನಾನ ಮಾಡಿದವ್ರು ಸ್ನಾನ ಮಾಡೋ ಆಡ ಹೇಗೆ ಕಾಣ್ತಾನೆ ಆ ರೀತಿ. ಬಟ್ ಅವನು ಸ್ನಾನ ಮಾಡಿದವನು ಕಂಡಾಗ ನಮಗೊಂಥರ ಖುಷಿ ಅನಿಸುತ್ತೆ. ಅಂದರೆ ಮೊದಲೇದಾಗಿ ಯಾವಾಗ ಸ್ನಾನದ ದೇಹ ಫ್ರೆಶ್ ಆಯಿತು, ಮೈಂಡ್ ಫ್ರೆಶ್ ಆಯಿತು, ಅದರಿಂದ ಜ್ಞಾನ ವಿಕಾಸದ ದಾರಿ ಸಿಗುತ್ತೆ. ದಿವಸ ಸ್ನಾನ ಮಾಡ್ತಿದ್ದಾಗ ರೋಗ ಬರೋದಿಲ್ಲ, ಆಯುರ್ವೇದ ಹೇಳುತ್ತೆ. ಯಾಕೆಂದ್ರೆ ದೇಹದಲ್ಲಿ ಏನೇ ಬಂದರೂ ಕೂಡ ಅವು ಎಂಟರ್ ಆಗಲಿ ಸಮ್ ಟೈಮ್ ಬೇಕಾಗುತ್ತೆ. ಡೈಲಿ ವಾಶ್ ಮಾಡ್ತಿರ್ತಾರಲ್ಲ, ಬರೋ ಚಾನ್ಸೇ ಇಲ್ಲ. ಯಾವ ಕ್ರಿಮಿ ಕೆಟ್ಟದ್ರೆ ಅಕ್ಯುಮಿನೇಟ್ ಆಗೋದಿಲ್ಲ ಅಲ್ಲಿ. ಡೈಲಿ ಮೇಂಟೈನ್, ಬಟ್ಟೆ ಒಗಿತಾ ಇದ್ರೆ ಹೇಗೆ ಕ್ಲೀನ್ ಆಗಿರುತ್ತೆ? ನಮ್ಮ ದೇಹ ಒಂದು ಬಟ್ಟೆ, ಚರ್ಮದ ಬಟ್ಟೆ ಅಷ್ಟೇನೆ. ಡೈಲಿ ಮೇಂಟೆನೆನ್ಸ್ನಿಂದಾಗಿ ಲಾಂಗ್ ಲೈಫ್ ಬರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಆಯುರ್ ವೃದ್ಧಿ ಆಗುತ್ತೆ, ಬುದ್ಧಿ ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಎಷ್ಟು ಪ್ಲಸ್ ಪಾಯಿಂಟ್ಸ್ ಇದೆ. ಅದೇನು ನ್ಯಾಚುರಲಿ ಬೆಳಿಗ್ಗೆ ಮಾಡೋದ್ರಿಂದ ಮಾತ್ರ, ಬೇರೆ ಹೊತ್ತು ಮಾಡೋದಿಲ್ಲ, ಎಫೆಕ್ಟ್ ಏನು ಕಾಣದೇ ಇಲ್ಲ. ಆ ಕಾಣದ ಕಾಲದಲ್ಲಿ ಮಾಡಬೇಕು. ಮತ್ತು ಯಾವಾಗಲೂ ಓದ್ತೀರಿ, ಪರೀಕ್ಷೆ ಆದ್ಮೇಲೆ ಓದ್ತೀರಿ, ಮೊದಲು ಓದ್ತೀರಿ, ಎಷ್ಟು ಡಿಫ್ರೆನ್ಸ್ ಇದೆ? ಪರೀಕ್ಷೆ ಆದ್ಮೇಲೆ ಓದ್ತೀರಿ, ಸೆಪ್ಟೆಂಬರ್ಗೆ ಉಪಯೋಗ ಆಗುತ್ತೆ, ಈಗ ಉಪಯೋಗ ಬರೋದಿಲ್ಲ ಅದು. ಮೊದಲೇ ಓದ್ತೀರಿ, ಈಗಲೇ ಉಪಯೋಗ ಬರೋದು. ಆ ತರಹ ಪ್ರತಿಯೊಂದನ್ನು ಅಭ್ಯಾಸ ಮಾಡಿ. ಬರೀ ಹೇಳೋದು ಸ್ನಾನ, ಇನ್ನೂ ಸ್ವಾರಸ್ಯ ಅಂದರೆ ಬರೀ ಸ್ನಾನ ಅಲ್ಲ, ಸ್ನಾನದಲ್ಲಿ ಮಂತ್ರಗಳನ್ನು ಹೇಳಬೇಕು. ಮತ್ತೆ ಅದು ರಿಚುಯಲ್ಸ್ ಭಾಗ. ಬರೀ ಸ್ನಾನ ಮಾಡಿದರೆ ಅದು ಶಾಸ್ತ್ರೀಯ ಸ್ನಾನ ಅಲ್ಲ. ಗಂಗಾ ಗಂಗೇತಿ ಉಬ್ರು ಯಾತ್ ಯೋಜನಾನಾಂಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ, ಈಗೆಲ್ಲ ಮಂತ್ರ ಹೇಳ್ತಾ ಇದ್ದಾಗ ಏನಾಗುತ್ತೆ? ಇನ್ನೊಂದು ಟ್ರೆಂಡ್ ಏನು ಗೊತ್ತಾ, ಸ್ನಾನ ಮಾಡ್ಕೊಂಡು ಬಾಯಿ ಸುಮ್ಮನೆ ಇರೋದಿಲ್ಲ. ಒಂದು ಮಂತ್ರ ಹೇಳಿದ್ರೆ ಓಕೆ, ಸಿನಿಮಾ ಮಾಡಿ ಶುರು ಆಗ್ಬಿಡುತ್ತೆ, ಬಿಡೋದಿಲ್ಲ ಅವರು. ಸ್ನಾನ ಸಂಗೀತ ಅಂತಲೇ ಹೆಸರು ಕೆಲವರಿಗೆ. ಎಂಥ ಏನೂ ಹಾಡದೇ ಇದ್ದವನು ಸ್ನಾನಕ್ಕೆ ಹೋದ ಹಾಡು ಶುರು ಮಾಡಿಬಿಡ್ತಾರೆ. ಯಾಕೆಂದರೆ ಮೈಂಡ್ ಆ ಥರ ರಿಸೆಪ್ಟ್ ಆಗಿರುತ್ತೆ. ನಿಮ್ಮ ಮಂತ್ರ ಗೊತ್ತಿದ್ದು ಹೇಳಿಬಿಟ್ರೆ ಎರಡು ಸಿಂಕ್ರನೈಸ್ ಆಗಿಬಿಟ್ಟು ಪೂರ್ತಿ ಫ್ರೆಶ್ ಆಗಿಬಿಡುತ್ತೆ, ಪೂರ್ತಿ ಫ್ರೆಶ್ ಆಗ್ತಾನೆ. ಆದ್ದರಿಂದ ಸ್ನಾನ ಮಂತ್ರಗಳು ಅಂತಲೇ ಇದೆ. ಹೆಚ್ಚೇನು, ಬಹಳ ಸಿಂಪಲ್ ಅದು. ಯಶ ಪಾದೋದ್ಭವಾಂ ಗಂಗಾಂ ತ್ರೈಲೋಕ್ಯೇಶೋ ಮಹೇಶ್ವರ ದಧಾರ ಶಿರಸಾ ಭಕ್ತ್ಯ ತಂ ನಮಾಮಿ ಹರಿಂ ಪರಂ. ರುದ್ರದೇವರ ಸ್ತೋತ್ರ, ಗಂಗಾ ಸ್ತೋತ್ರ, ನಾರಾಯಣ, ಎಷ್ಟು ಸ್ತೋತ್ರ ಬರುತ್ತೆ ಅದರೊಳಗೆ. ಇನ್ನು ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತಿ ಇತ್ಯಾದಯೋ ನದ್ಯಃ ಶ್ರೀ ಹರಿಪಾದ ಪಂಕಜ ಭವಾಹ ಕುರುವಂತು ನೋ ಮಂಗಲಂ. ಎಷ್ಟು ಫ್ರೆಶ್ ಆಗ್ತಾನೆ ಮನುಷ್ಯ ಅಂದರೆ ಅಷ್ಟು ನದಿಗಳ ಸ್ಮರಣೆ ಬರುತ್ತೆ ಅವನಿಗೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಿ, ಗಂಗಾ ಅಂತಷ್ಟ ನಿಮ್ಗೆ ಅಲ್ಲಿ ನೆನಪಾಗುತ್ತೆ, ಕಾಶಿನೂ ಹರಿದ್ವಾರ ನೆನಪಾಗುತ್ತೆ, ಗೋದಾವರಿ ಅಂತಷ್ಟ ಗೋದಾವರಿ ನೆನಪಾಗುತ್ತೆ. ಎಂಟೈರ್ ನಿಮ್ಮದು ಮೈಂಡು ಅಷ್ಟು ಕಡೆ ಟೂರ್ ಮಾಡಿ ಬರುತ್ತೆ ಅಷ್ಟೊತ್ತಿಗೆ. ಗಂಗಾ ಸಿಂಧು ಅಂತ ಹೇಳೋ ಹೊತ್ತಿಗೆ ಅಷ್ಟು ಪ್ಲೇಸ್ ಫಾಸ್ಟಾಗಿ ಒಂಥರ ರಿವೈಂಡ್ ಆದಾಗಿದೆ. ಅಂದರೆ ಬೆಳಿಗ್ಗೆ ಅಂತಷ್ಟ ಒಂದು ಟೂರ್ ಇದ್ದಾಗಲೇ ದೇಹದ ಮೇಲೆ ನೀರು ಬೀಳ್ತಾ ಇರುತ್ತೆ, ಮತ್ತು ಮನಸ್ಸಿನಲ್ಲಿ ಯೋಚನೆ ಶುರುವಾಗುತ್ತೆ. ಗಂಗಾದೇವರು ಪ್ರಾರ್ಥನೆ ಮಾಡ್ತಾನೆ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾದ್ರಿಂದ. ಆ ರೀತಿ ಬರೀ ಇನ್ನೇನು ಮಾಡದೇನೆ ಬೆಳಿಗ್ಗೆ ಸಕಾಲಕ್ಕೆ ಸ್ನಾನ ಮಾಡಿ ನೋಡಿ, ಇನ್ನೇನು ಬೇಡ, ಸುಮ್ಮನೆ ಬಿಟ್ಟವರು ಒಂದು 10 days ಆಮೇಲೆ ಉಳಿದವ್ರನ್ನ ಕಂಡು ಭಾರಿ ಆಸೆ ಬರುತ್ತೆ, ಎಷ್ಟು ಇಂಪ್ರೂವ್ ಆಗಿದ್ದೇನೆ ಅನಿಸುತ್ತಾಗಲೇ, ಅವರು ಎಷ್ಟು ನಾನೀಗ ಪ್ರೋಗ್ರೆಸ್ ಬಂದಿದೆ ಅಂತ ಅನಿಸ್ಬಿಡುತ್ತಾಗಲೇ. ಇದೆಲ್ಲ ಅರ್ಥ ಮಾಡಿಕೊಂಡು ಸ್ನಾನವನ್ನು ಮುಗಿಸ್ಬೇಕು. ಸ್ನಾನ ಮುಗಿಸಿ ಮೊದಲೇ ಹೇಳಿದ್ದೇನೆ, ವಿಂದಿನ ಉಪಯೋಗಿಸ್ಬಿಟ್ಟು ಯಾವುದನ್ನು ಮುಟ್ಟಬಾರದು. ಅದಕ್ಕೆ ಅದು ಮಡಿ ಅಂತ ಕಾನ್ಸೆಪ್ಟ್ ಬಂತು, ಅದಕ್ಕೆ ದಟ್ ಈಸ್ ಕಾರ್ಡ್ ಮಡಿ. ಯಾವ ಬಟ್ಟೆನೂ ಉಪಯೋಗಿಸ್ತೇನೆ ಹೊಸ್ತು ತೊಗೊಂಡ್ಬಿಡ್ತಾನೆ, ಒದ್ದೆ ಬಿಟ್ಟರೆ ಹೊಸ ತೊಳ್ತಾನೆ, ಆ ಹಿಂದೆ ಸೊಣಗ ಹಾಕಿರ್ತಾನೆ, ಅವಾಗೇನಾಯ್ತು ಪ್ಯೂರ್ ಆಗಿಬಿಟ್ಟವು. ಆಗ ನಿಮಗೇನಾಗುತ್ತೆ, ಸ್ನಾನ ಸಂಧಿ ಜಪ ಏನು ಮಾಡಿದ್ರು ಕೂಡ ಡಿಸ್ಟರ್ಬ್ ಹಾಯ್ ಆಗಿರ್ತಾವೆ. ಇದು ಹಳೆ ಬಟ್ಟೆ ಮತ್ತೆ ಹಾಕೊಂಡ್ಬಿಡ್ತಾರಲ್ಲ, ಏನು ಅನ್ಸೋದಿಲ್ಲ, ಮತ್ತೆ ಬ್ಯಾಕ್ ಟು ದಿ ಪುನಃ ವಾಪಸ್ ಹೋಗ್ತಾರೆ. ಆ ಡಿಫರೆನ್ಸೇ ಗೊತ್ತಾಗೋದಿಲ್ಲ, ಏನು ಮಡಿ ಮೀನಿಂಗ್ಲೆಸ್ ಅಂದು ಬಿಡ್ತಾರೆ. ಇವನು ಮಾಡ್ತಾರೋ ಮೀನಿಂಗ್ಲೆಸ್ ಕೆಲಸ, ಅದನ್ನು ಮೀನಿಂಗ್ಲೆಸ್ ಅಂತ, ಇದು ತಪ್ಪು. ಆದ್ದರಿಂದ ನೀವು ಮಡಿ ಕಾಣಿಸ್ತು ಹಳೆ ಬಟ್ಟೆ ಯಾವುದನ್ನು ಉಪಯೋಗಿಸ್ತೇನೆ, ಮರುದಿವಸಕ್ಕೆ ಉಪಯೋಗ ಮತ್ತೆ ಮರುದಿವಸ ಆಗೋಗೋದು, ಮತ್ತೆ ಆಗ್ತಾ ಹೋಗ್ತಾರೆ. ಆ ಥರ ಪ್ಯೂರಿಟಿ ಮೇಂಟೈನ್ ಮಾಡ್ತಾ 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 ಅದು ಸಾಧನೆ ಆಗ್ತಾ ಇರೋದು. ಮತ್ತು ವೆಹಿಕಲ್ ಕ್ಲೀನ್ ಆಗಿದ್ರೆ ಜರ್ನಿ ಹೇಗಿರುತ್ತೆ ನೋಡಿ, ಒಳ್ಳೆ ಮೇಂಟೈನ್ಡ್ ವೆಹಿಕಲ್ ನಿಶ್ಚಿಂತಾಗಿ ಹೋಗಿ ಬರ್ತಾರೆ. ನಿಲ್ದ ಹೋದ್ರೆ ಕಿಲೋಮೀಟರ್ಗೊಮ್ಮೆ ಸ್ಟಾಪು, ಹೋಗೋದು ನಿಲ್ಲಿಸೋದು, ಹೋಗೋದು ನಿಲ್ಲಿಸೋದು ಅಷ್ಟೇ. ಮನೆ ಏನಾಗುತ್ತೆ, ಕೂತವರಿಗೂ ಬೋರು ಅವನಿಗೂ ಬೋರು, ಇದ್ಮೇಲೆ ಜನ್ಮದಲ್ಲಿ ವೆಹಿಕಲ್ ಹತ್ತೋದಿಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಅಂದರೆ ಮೇಂಟೆನೆನ್ಸ್ ಆಫ್ ವೆಹಿಕಲ್ ನಮಗೆ ಗೊತ್ತು, ಮೇಂಟೆನೆನ್ಸ್ ಆಫ್ ಸೋ ಮೆನಿ ಥಿಂಗ್ಸ್ ಗೊತ್ತು, ಮೇಂಟೆನೆನ್ಸ್ ಅವ್ರ ಬಾಡಿನೇ ಗೊತ್ತಿಲ್ಲ. ಮೇಂಟೆನೆನ್ಸ್ ಆಫ್ ಬಾಡಿ ಹೇಳಿದ್ರೆ ಅದೇ ರಿಚುವಲ್ಸ್ ಅಂದರೆ ಫಸ್ಟ್ ರಿಚುವಲ್ಸ್ ಅನ್ನೋ ಕಾನ್ಸೆಪ್ಟ್ ಅದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಯಾವುದೇ ಸಾಧನೆ ಮಾಡಬೇಕಾದ್ರೆ ಧಾರ್ಮಿಕ ಸಾಧನೆಗೆ ದೇಹ ತುಂಬ ಮುಖ್ಯ. ಆದ್ದರಿಂದ ದೇಹವನ್ನು ಸರಿಯಾಗಿ ಮೇಂಟೈನ್ ಮಾಡಿ, ಇದನ್ನು ಹೇಳೋದು ನಮ್ಮ ಮೊದಲನೇ ಪರ್ಪಸ್. ಇನ್ನು ಎರಡನೇದಾಗಿ ನೀರಿನಿಂದ ದೇಹ ಶುದ್ಧಿ, ಮಂತ್ರದಿಂದ ಮನಃಶುದ್ಧಿ. ನೀರಿನಿಂದ ದೇಹ ಶುದ್ಧಿ, ಇವತ್ತು ಮಣ್ಣಲ್ಲಿ ಸ್ನಾನ ಮಾಡ್ತಾರೆ, ಸೋಪ್ ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಮಣ್ಣಿಗೆ ಸೋಪಿಗೂ, ಎಷ್ಟು ಸೇರಿ ಸೇರಿಕೊಂಡಿದೆ ಅದರಲ್ಲಿ. ಬರೀ ಇದನ್ನು ಮಣ್ಣು ತಗೊಂಡು ಒಂದು ಎಣ್ಣೆ ಆಗಿರೋ ಪಾತ್ರೆ ತೊಡಿ, ಶುದ್ಧ ಆಗೋದಿಲ್ಲ. ಸೀಗೆ ಪುಡಿಯಲ್ಲಿ ತಕ್ಷಣ ಕ್ಲೀನ್ ಆಗ್ಬಿಡ. ಪ್ರತಿಯೊಂದಕ್ಕೊಂದು ಶಕ್ತಿ ಇದೆ, ದೇವರ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಯಾವುದಕ್ಕೆ ಯಾವ ಕೊಳೆ ಹೋಗೋದಕ್ಕೆ ಏನು ಉಪಯೋಗಿಸ್ಬೇಕು ಅಂತ ಹೇಳಿಬಿಟ್ಟಿದೆ ಶಾಸ್ತ್ರ. ಇವತ್ತು ವಿಜ್ಞಾನ ಹೇಳೋದಕ್ಕಿಂತ ಜಾಸ್ತಿ ನಮ್ಮ ಭಾಗವತಾದಿ ಗ್ರಂಥಗಳಲ್ಲಿ ಯಾವುದನ್ನು ಕ್ಲೀನ್ ಮಾಡಕ್ಕೆ ಏನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೋ ಗೊತ್ತಾಯ್ತಾ? ಯಾವ ಪಾತ್ರೆ ಕ್ಲೀನ್ ಮಾಡಕ್ಕೆ ಏನು ಉಪಯೋಗಿಸ್ಬೇಕು, ಮಣ್ಣಿನ ಪಾತ್ರೆ ಕ್ಲೀನ್ ಮಾಡಕ್ಕೆ ಏನು ಉಪಯೋಗಿಸ್ಬೇಕು, ಕ್ಲೀನೇ ಮಾಡಿಬಿಡಿ ಬಿಸಾಕ್ಬಿಡಿ ಸಾಕೋದು, ಏನು ಅಷ್ಟೇನು ಇಲ್ಲ, ಎಷ್ಟು ಹೋಗಿರ್ತವೆ ಮುಗಿದ್ರೆ ಮುಗಿಸ್ಬಿಡಿ ಅದು. ಅದೇ ನೀವು ಇದು ಬಂದರೆ ಹಿತ್ತಾಳೆ ಪಾತ್ರೆ ಬಂದರೆ ಅದು ಹುಳಿ ಟಚ್ ಆಗಬೇಕು, ನಿಂಬೆ ಹಣ್ಣಿಂದು ಒಂದು ಹುಣಸೆ ಹಣ್ಣು ಹುಳಿ ಹಾಕಿ ಕ್ಲೀನ್ ಆಗಿಬಿಡುತ್ತೆ. ಆದರೆ ಇದಕ್ಕೆ ನೀವೇನಾದರೂ ಬೆಳ್ಳಿ ಪಾತ್ರೆ ತೊಳಿಬೇಕಾಗಿ, ಅದಕ್ಕೆ ನೀವು ಬೇರೆ ಏನಾದ್ರು ಹಾಕಿಬಿಟ್ರೆ ಬೆಳ್ಳಿನೇ ಹಾಳಾಗಿ ಹೋಗಿಬಿಡುತ್ತೆ. ಅದಕ್ಕೆ ಭಸ್ಮ ಬೂದಿ, ಬೂದಿಯಿಂದಲೇ ತೊಳೆದ್ರೆ ಮಾತ್ರ ಸ್ವಚ್ಛ ಆಗುತ್ತೆ, ಬೂದಿ ಇಲ್ಲದವರು ಬೆಳ್ಳಿ ಸ್ವಲ್ಪ ಸ್ವಚ್ಛ ಆಗೋದೇ. ಈ ಕಬ್ಬಿಣದ ನೀವೇನಾದ್ರು ಬಂಗಾರದ ಪಾತ್ರೆನ ಒಳ್ಳೆ ಇದನ್ನ ಮಣ್ಣಾಗಿ ಕುಚ್ಚಿಬಿಟ್ರೆ ಒಂದು 4 ದಿವಸ ಬಂಗಾರವೇ ಹೋಗಿಬಿಟ್ಟಿರುತ್ತೆ, ಅಲ್ಲ ಕಿತ್ಕೊಂಡು ಹೋಗಿಬಿಡುತ್ತೆ, ಉಪಯೋಗಿಸ್ಬಾರ್ದು. ಅದಕ್ಕೇನೋ ಬರೀ ತೊಳೆದ್ರೆ ಸಾಕು ಬಂಗಾರ ಕ್ಲೀನ್ ಆಗಿಬಿಡುತ್ತೆ. ಅದು ವೆರಿ ಸಿಂಪಲ್, ಸಿಂಪ್ಲೆಸ್ಟ್ ಅಂದರೆ ಉಪಯೋಗಿಸೋದಕ್ಕೆ ಬಂಗಾರ, ಅಷ್ಟು ಉಪಯೋಗಿಸೋಕೆ ಆಗೋದಿಲ್ಲ ಆದ್ದರಿಂದ ಬೆಳ್ಳಿ. ಆಮೇಲೆ ತಾಮ್ರ, ತಾಮ್ರಕ್ಕೂ ಹೊಳಿಬೇಕು, ಹಿತ್ತಾಳಿಗೂ ಬೇಕು. ಈ ರೀತಿ ಹೇಳ್ತಾ 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 ಆ ಪಾತ್ರೆಗಳ ಮೇಂಟೆನೆನ್ಸ್ ಹಾಗೆ ನಮ್ಮ ಇದು ಹೇಗೆ ಇರ್ತದೆ. ಆಮೇಲೆ ಪಾತ್ರೆ ಮೇಂಟೆನೆನ್ಸ್ ಪ್ರಶ್ನೆನೇ ಇಲ್ಲ, ಯಾಕೆಂದರೆ ಒಬ್ಬರು ಕುಡಿದ್ರೆ ಹೆಚ್ಚಾದ ಜನ ಕುಡಿಯೋದ್ರಿಂದ ಯೋಚನೆ ಇಲ್ಲ, ತೊಳೆಯೋ ಕಾನ್ಸೆಪ್ಟ್ ಇಲ್ಲ, ಚೆಲ್ಲಿ ಬಿಟ್ಟರೆ ಮುದೋದ ಲೆಕ್ಕ. ನೀರು ಹಾಕಿ ತೆಳೆದ್ರೆ ಹೋಗೋದಿಲ್ಲ, ಒಂದು ಕಾಫಿ ಕುಡಿದಿರ್ತಾರೆ ತಿಳ್ಕೊಳ್ಳಿ, ಹಾಲು ಕುಡಿದಿರ್ತಾರೆ, ನೀರು ಹಾಕಿ ಚೆಲ್ಲಿ ಹೋಗೋದಿಲ್ಲ. ಇನ್ನು ಎಷ್ಟೋ ಬೆಚ್ಕೊಂಡಿರುತ್ತೆ ಹಾಗೆ, ಅದು ಕಣ್ಣಿಗೆ ಕಾಣ ನೋಡಿದ್ರೆ ಎಲ್ಲ ಮೆತ್ತಿರುತ್ತೆ, ಅದಿಷ್ಟು ಇನ್ನೊಬ್ಬರು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಆಮೇಲೆ ಮನೆಗೆ ಏನಾಗುತ್ತೆ, ರೋಗಗಳನ್ನೆಲ್ಲ ಹರಡಕ್ಕೆ ಶುರು ಮಾಡಿಬಿಡುತ್ತೆ. ಹಾಗೆ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ಶುದ್ಧ ಮಾಡೋ ನೀರಿನಿಂದ ತೊಳ್ಕೊಂಡು, ಇನ್ನು ಸೈಂಟಿಫಿಕಲಿ ತೋರಿಸ್ತಾರೆ, ಎಲ್ಲೋ ಹೋಗಿ ಬಂದಿದೆ ಇಡೀ ದಿವಸ ಊಟಕ್ಕೆ ಕೊಡಬೇಕಾಗಿದೆ, ಈಗ ತೊಳ್ಕೊಂಡ ಕೈನ ಕುತ್ಕೊಂಡ್ಬಿಟ್ಟು ಅಷ್ಟು ತೊಳ್ಕೊಂಡ ಶುದ್ಧ ಆಗಿರೋದು. ಆಮೇಲೆ ನೀವು ಇನ್ನು ಹಾಕೊಂಡು ನೋಡಿ, ಬಕ್ರೋಸ್ ಹಾಕೊಂಡು ನೋಡಿ, ಎಷ್ಟು ಕೊಳೆ ಇರುತ್ತೆ ಗೊತ್ತಾ ಅದರೊಳಗೆ? ಅದು ಶುದ್ಧ, ಆದಿಷ್ಟು ಹೊಟ್ಟೆ ಹೋಗುತ್ತೆ ನಿಮಗೆ. ಆ ಕೈ ಸರಿಯಾಗಿ ತೊಳೆದ ಕೂತ್ರೆ ಏನಾಯ್ತು, ಎಲ್ಲ ಹೊಟ್ಟೆ ಹೋಯ್ತು, ಎಷ್ಟು ಆಭಾಸ ಆಯಿತು. ಇನ್ನು ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ, ತುಂಬ ಜನ ಮರಗಳಲ್ಲಿ ಶೌಚ. ಇವತ್ತು ನೀವು ಕೈ ತೊಳಿಬೇಕು, ಎಷ್ಟೆಲ್ಲ ಸರಿಯಾಗಿ ತೊಳೆಯಿರುತ್ತಾರೆ ಅಂತ ತಿಳ್ಕೊಂಡಿದ್ದೀರಿ? ಕೈ ತೊಳೆ ಅಭ್ಯಾಸನೇ ಇಲ್ಲ, ಲ್ಯಾಬೋರೇಟ್ರಿ ಉಪಯೋಗಿಸ್ತಾರೆ, ಕೈ ತೊಳೆ ಅಭ್ಯಾಸನೇ ಇರೋದಿಲ್ಲ. ಎಷ್ಟು ಗಲೀಜು ಯೋಚನೆ ಮಾಡಿ ನೀವು, ಸೈಂಟಿಫಿಕಲಿ ಅತ್ಯಂತ ಕೊಳಕಾಗಿರ್ತಕ್ಕಂಥ ಇದು. ಶುದ್ಧ ಮಾಡೋಕ್ಕೆ ಯಾವ ಪ್ರಯತ್ನವೂ ಇಲ್ಲ. ನೀವು ಬೇಕಾದ್ರೆ ನಿಮ್ಮ ಮನೆಗಳಲ್ಲೇ ಹುಡುಕಿ ನೋಡಿಬೇಕಾದ್ರೆ, ಯಾರ ಮನೆಯಲ್ಲೂ ಕೂಡ ಈ ಲ್ಯಾಬೋರೇಟ್ರಿಯಿಂದ ಹೊರಗೆ ಬಂದರೆ ಶುದ್ಧ ಮಾಡೋದಕ್ಕೆ ಯಾವ ಏರ್ಪಾಟು ಮಾಡಿರೋದಿಲ್ಲ. ಮತ್ತೇನರ್ಥ ಶುದ್ಧ ಮಾಡ್ಕೊಬೋದಿಲ್ಲ ಅಂತ ಅರ್ಥ? ಅಂದ್ರೆ ಅರ್ಥ ಏನು, ಎಲ್ಲ ಮನಸ್ಸು ಮನೆ ಪೂರ್ತಿ ಕ್ಲೀನ್ಸ್ ಕಳ್ಕೊಂಡು ಅಶುದ್ಧ, ಒಂದು ನೆಗೆಟಿವ್ ಫೋರ್ಸಸ್ ತುಂಬಿ ತುಳುಕಾಗಿಬಿಡ ಆಗಿರಬಾರ್ದು. ಅದಕ್ಕೆ ಒಳ್ಳೆ ಮಣ್ಣು ಉಪಯೋಗಿಸ್ತಾ ಹೇಳ್ತಾರೆ. ಅಥವಾ ನೀವು ಕೆಮಿಕಲ್ಸ್ ಉಪಯೋಗಿಸ್ಬಾರ್ದು, ಬರ್ತಾ ಬರ್ತಾ ಸ್ಕಿನ್ ಅಫೆಕ್ಟ್ ಆಗುತ್ತೆ. ಮೊದಲೇನೂ ಸರಿ ಇರುತ್ತೆ, ಸ್ಕಿನ್ ಅಫೆಕ್ಟ್ ಆಗೋದ್ರಿಂದ ಶುದ್ಧವಾದ ಕಡಲೆ ಹಿಟ್ಟು ಅನೇಕ ಮೆಥಡ್ ಹೇಳ್ತಾರೆ ಶಾಸ್ತ್ರದಲ್ಲಿ, ಅದನ್ನೆಲ್ಲ ಉಪಯೋಗಿಸಿ ಫಸ್ಟ್ ಕ್ಲಾಸ್ ಆಗಿದೆ. ಶೌಚದ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಶುದ್ಧ ಕೈ ತೊಳೆ ಅಭ್ಯಾಸನೇ ಇಲ್ವಲ್ಲ, ಇವು ಚಮಚರ್ ಊಟ ಮಾಡ್ತಾರೆ ಬಿಸಾಕಿ ಬಿಟ್ಟುಬಿಡ್ತಾನೆ ಕೈ ತೊಳೆಯೋದಿಲ್ಲ. ಇನ್ನು ಫಾರಿನ್ನಲ್ಲಂತೂ ಕೈ ತೊಳೆ ಅಭ್ಯಾಸ ಇಲ್ಲೇ ಇಲ್ವಾ? ನೀವು ವಾಟರ್ ಅಂದರೆ ವಾಟ್ ಇಸ್ ದ ಬೀರ್ ಗೊತ್ತು, ಅವ್ರಿಗೆ ವಾಟರ್ ಗೊತ್ತಿಲ್ಲ, ಹಾಗಾಗಿಬಿಟ್ಟು ಭಾರಿ ತಪ್ಪು. ನೀರಿನಿಂದ ಶುದ್ಧವಾದಂತೆ ಯಾವರಿಂದನೂ ಶುದ್ಧ ಆಗೋದಿಲ್ಲ. ಅದನ್ನು ಅಪ್ಲೈ ಮಾಡಿಕೊಂಡು ಇವಿಷ್ಟು ನಿತ್ಯ ಕೈ ಮೀರ್ತದ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕಾದ ಕೆಲಸ. ಆಮೇಲೆ ಕೂಡೋದು ಕಲಿಬೇಕು, ಆಸನ ಮಾಡ್ತಾರೆ ಕೂಡ್ತಾನೆ. ಈ ರೀತಿ ಕೂತಾಗ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ನಿಮಗೆ? ಒಂದು ಇದಿರುತ್ತೆ, ನೀರು ತುಂಬಿದ ಪದಾರ್ಥ ಇರುತ್ತೆ, ಕ್ರಾಸ್ ಆಗಿಡಿ ಹೇಗಿರುತ್ತೆ, ಹೀಗಿಡಿ ಹೇಗಿರುತ್ತೆ, ಪರ್ಫೆಕ್ಟ್ ಆಗಿಟ್ಟರೆ ಆಗ ಪೂರ್ತಿ ಎಫೆಕ್ಟ್ ಇರುತ್ತೆ. ಪೂರ್ತಿ ಎಫೆಕ್ಟ್ ಆಗಿಬಿಟ್ಟು ಡರ್ಟ್ ಎಲ್ಲ ಕೆಳಗೆ ಹೋಗುತ್ತೆ, ಇದೆಲ್ಲ ಮೇಲಿರುತ್ತೆ. ಕರೆಕ್ಟ್ ಆಗಿ ಸ್ವಲ್ಪ ಕ್ರಾಸ್ ಇದ್ರೂ ಕೂಡ ಆಗೋದಿಲ್ಲ, ನಮ್ಮ ಬಾಡಿ ಸ್ಟ್ರೈಟಾಗಿ ಹಾಕ್ಬಿಡ್ಬೇಕು. ಅದಕ್ಕೆ ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಈ ಮೂರು ಮಾತ್ರ ಜಪ, ಸಂಧ್ಯಾ ವಂದನೆ, ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಇನ್ಯಾವ ಆಸನಕ್ಕೆ ಶ್ರೀಷ್ಣಾಸನ ಹಾಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಬರುತ್ತಾ? ಶ್ರೀಷ್ಣಾಸನ ಗಾಯತ್ರಿ ಹೇಳೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಈ ಮೂರು ಆಸನದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಆ ರೀತಿ ಕೂಡ ಅಭ್ಯಾಸ ಮಾಡಿದ್ರು ಸಾಕು, ಎಷ್ಟೋ ಚೇಂಜಸ್ ಆಗುತ್ತೆ. ಇವು ಕೂತರೆ ಏನು ಉಪಯೋಗ ಅಂತ ಹೇಳೋದಕ್ಕೆ ಸಿಂಪಲ್ ಎಕ್ಸಾಂಪಲ್, ಯಾರೋ ಮನೆ ಬರ್ತಾರೆ, ಬೈತಾ ಬರ್ತಾರೆ, ಏನು ಹಾಗೆ ಮಾಡಿದ್ರೆ ಹೀಗೆ ಮಾಡಿದೆ ಅಂತ. ಫಸ್ಟ್ ಏನು ಮಾಡೋಕ್ಕೆ ಗೊತ್ತಾ? ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ, ಕುತ್ಕೊಂಡ್ಬಿಡ್ತಾನೆ, ಅರ್ಧ ಸಮಾಧಾನ ಆಗುತ್ತೆ. ಆ ಟೆನ್ಷನ್ನಲ್ಲಿ ಇಳಿದಿರುತ್ತೆ, ಅರ್ಧಕ್ಕೆ ಬಿ ಪಿ ಕಡಿಮೆ ಆಗಿರುತ್ತೆ. ಈ ರೀತಿ ಕೋಪ ಬಂದವನು ಕೂತ ತಕ್ಷಣ ಹೇಗೆ ಚೇಂಜಸ್ ಆಗುತ್ತಲ್ಲ, ಆ ರೀತಿ ಕೂತು ಕೂತು ನಮಗೇನಾಗುತ್ತೆ ಗೊತ್ತಾ? ಮನಸ್ಸು ಬ್ಯಾಲೆನ್ಸ್ ಆಫ್ ಮೈಂಡ್ ಶುರುವಾಗುತ್ತೆ. ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯಾಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪ ಭವಾಪ್ಸಿಸಿ. ಭಗವದ್ಗೀತೆ ಯುದ್ಧ ಅಂದ್ರೆ ಏನು, ಫೈಟಿಂಗ್ ಅಂದ್ರೆ ಏನು ಗೊತ್ತಾ? ಥಿಂಕಿಂಗೇ ಫೈಟಿಂಗ್. ನಮಗಿದ್ದಾಗ ಕಾಮಾಗಿ ಯೋಚನೆ ಮಾಡಕ್ಕೆ ಸಾಧ್ಯವಾಗ, ಸರಿಯಾಗಿ ಕೂತಾಗ, ಸರಿಯಾಗಿ ಕೂಡದೆ ಹೋದ್ರೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಟೇಬಲ್ ಮೇಲೆ ಚೇರ್ ಮೇಲೆ ಕೂತರೆ ಧ್ಯಾನ ಮಾಡಕ್ಕೆ ಬರೋದಿಲ್ಲ, ಟೇಬಲ್ ಕೂತು ಧ್ಯಾನ ಮಾಡಕ್ಕೆ ಬರೋದಿಲ್ಲ. ನಿದ್ರೆ ಮುಂದೆ ಅಕಸ್ಮಾತ್ ಬಿದ್ದರೆ ಕೈಕಾಲು ಮುಡಿದೋಗುತ್ತೆ, ಅಲ್ಲಿ ಆ ಹೈಟಲ್ಲಿ ಬೀಳ್ತಾರೆ. ಇಲ್ಲಿ ಕೂತರೆ ಬಿದ್ದು ಯೋಚನೆ ಇಲ್ಲ, ಎಲ್ಲ ಉಳ್ತಾರೆ ಹೊರತು ಪ್ರಾಬ್ಲಮ್ ಇಲ್ಲ. ಅದು ಉಪಯೋಗ ಬೇಡ. ಅದೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಇವೆಲ್ಲ ನಾನು ಹೇಳೋದಲ್ಲ, ಗೀತೆಯಲ್ಲೇ ಬಂದಿರೋದು. ಶುಚೌತೇತೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ. ತುಂಬ ಎತ್ತರದ ಆಸನ ಕೂತ್ಕೋಬೇಡಿ, ಬಿದ್ದರೆ ಪೆಟ್ಟಾಗುತ್ತೆ ನಿಮಗೆ. ನಾತಿ ನೀಚಂ, ಹೀಗೆ ಕೂತ್ಕೋಬಿಟ್ರೆ ಸಾಧ್ಯ ಇಲ್ಲ. ಎಲ್ಲರೂ ಒತ್ತಿಗೆ ಕೂತ್ರೆ ಮಾತಾಡಿ ನಿಮ್ಗೆ ಯಾರಿಗೆ ಕೇಳಿಸೋದಿಲ್ಲ. ಹೈಟಲ್ಲಿದ್ದು ಏನಾಗುತ್ತಾಗ ಕರೆಕ್ಟ್ ಇರುತ್ತೆ. ಯಾವಾಗಲೂ ಕೂಡ ಟ್ಯಾಂಕಿನ ಟ್ಯಾಪಿಂದ ನೀರು ಬರುತ್ತೆ, ಸಪ್ಲೈ ಮೇಲಿಂದ ಇರುತ್ತೆ ಯಾವಾಗಲೂ. ಅದಕ್ಕಿದ್ರು ಸಪ್ಲೈ ಮೇಲೆ ಡೌನ್ಲೋಡ್ಸ್ ಬರ್ತಾ ಬರುತ್ತೆ. ಅದಕ್ಕೆ ಈ ರೀತಿಯಲ್ಲಿ ಫ್ಲೋ ಆಗೋದ್ರಿಂದ ಹೇಳಬೇಕಾದ್ರೆ ಹೀಗೆ ಕೇಳೋ, ಹೀಗೆ ಕೂತಿದ್ರೆ ರಿಸೀವ್ ಮಾಡ್ತಾನೆ ಅಂತ ಅರ್ಥ. ಆಮೇಲೆ ಕರೆಕ್ಟಾಗಿ ಒಂದು ಎತ್ತರ ಮೇಲೆ ಕೂತ ಅಂತ ಹೇಳೋದಕ್ಕೂ ಒಂದು ಅರ್ಥ ಇದೆ. ಆಸನದಲ್ಲಿ ಕೊಡಬೇಕು, ನಿಧಾನವಾಗಿ ಆಚಮನ ಅಂತ ಮಾಡ್ತಾನೆ, ಪ್ರಾಣಾಯಾಮ ಮಾಡ್ತಾನೆ. ಆಚಮನ ಯಾತಕ್ಕೆ? ಅದು ರುಚಿ ಅಲ್ಲದು, ಆಚಮನ ಮಾಡೋದು ರುಚಿ ಅಲ್ಲದು. ಯಾತಕ್ಕೆ ಅಂದರೆ, ಸ್ನಾನ ಮಾಡಿದ್ದೀರಿ ನೀವೀಗ, ದೇಹದೆಲ್ಲ ಶುದ್ಧಿ ಆಗಿಬಿಟ್ಟಿದೆ, ಒಳ ತಡ್ಕೊಳ್ಳೋಕ್ಕಾಗಿಲ್ಲ, ಒಳ ಕ್ಲೀನ್ ಆಗಿಲ್ಲ, ಈ ಭಾಗ ಕ್ಲೀನ್ ಆಗಿಲ್ಲ ನಿಮಗೆ. ಅದು ಆಚಮನ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಈ ಭಾಗ ಕ್ಲೀನ್ ಆಗ, ಇದು ಇಂಪಾರ್ಟೆಂಟ್. ಅಲ್ಲಿಗೆ ಇನ್ನೂ ಪೂರ್ತಿ ಕ್ಲೀನ್ ಆಗಲಿಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ಪ್ರಾಣಾಯಾಮ ಮಾಡ್ತಾನೆ, ಎಂಟೈರ್ ಬಾಡಿ ಕ್ಲೀನ್ ಆಗುತ್ತೆ. ಅರ್ಥ ಆಯ್ತಾ? ಇಂಥ ಇನ್ನರ್ ಬಾಡಿ, ಔಟರ್ ಬಾಡಿಗೆ ವಾಟರ್ ಸಾಕು, ಇನ್ನರ್ ಬಾಡಿಗೆ ನಮ್ಮ ಪ್ರಾಣಾಯಾಮನೇ ಮಾಡಬೇಕು. ಅದನ್ನೇ ಇದು ಮನುಸ್ಮೃತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲ ಕೂಡ. ಸೈಂಟಿಫಿಕಲಿ ಹೇಳಿಲ್ಲ, ಜನ ತಿಳ್ಕೊಂಡಿದ್ದಾರೆ, ಅವ್ರು ಹೇಳೋದೇ ಸೈಂಟಿಫಿಕಲಿ. ನಾವು ಅದನ್ನು ಕ್ರಿಟಿಕಲಿ ಓದಿಲ್ಲ, ಅದು ಪ್ರಾಬ್ಲಮ್ ಇರೋದು. ಸರಿಯಾಗಿ ಓದಿದರೆ ಅವ್ರು ಹೇಳ್ತಾರೆ, ಒಂದು ಬಲೂನ್ ಇರುತ್ತೆ, ಊದಿಬಿಟ್ರೆ ಏನಾಗುತ್ತೆ ಅದು? ಬಲೂನ ಇನ್ಸೈಡ್ ಪ್ರತಿ ಪೋರ್ಷನ್ಗೂ ರೀಚ್ ಆಗುತ್ತಾ, ಊದಿದ ಗಾಳಿ ಪ್ರತಿ ಪೋರ್ಷನ್ಗೂ ಹೋಗುತ್ತೆ. ಪ್ರಾಣಾಯಾಮ ಮಾಡಿದಾಗ ಎಂಟೈರ್ ಬಾಡಿಲಿ ಪ್ರತಿ ಪೋರ್ಷನ್ಗೂ ಏರ್ ಸಪ್ಲೈ ಆಗುತ್ತೆ, ಗೊತ್ತಾಯ್ತಾ? ಅದೆಲ್ಲ ವಾಶ್ ಮಾಡುತ್ತೆ, ಗೊತ್ತಾಯ್ತಾ? ಪ್ರಾಣಾಯಾಮ ಅಂದ್ರೆ ಏನು? ಕ್ಲೀನ್ಸಿಂಗ್ ದಿ ಬಾಡಿ ಫ್ರಮ್ ಇನ್ಸೈಡ್, ಅದು ಪ್ರಾಣಾಯಾಮ. ಔಟ್ಸೈಡ್ ಇಂದ ವಾಟರ್, ಇನ್ಸೈಡ್ ಇಂದ ವಾಯು, ಅದೇ ಪ್ರಾಣಾಯಾಮ. ಅದಕ್ಕೆ ಮೊದಲೇನು ಮಾಡ್ತಾನೆ? ಉಸಿರು ಬಿಟ್ಬಿಡ್ತಾರೆ, ಸೊ ಕೆಟ್ಟ ಗಾಳಿ ಎಲ್ಲ ಹೋಗಿಬಿಡುತ್ತೆ ಹೊರಗಡೆ, ಆಮೇಲೆ ಒಳ್ಳೆ ಗಾಳಿ ಒಳಗೆ ಹಾಕೋತಾರೆ. ಅವಾಗ ಏನಾಯ್ತು ಗೊತ್ತಾ? ಕ್ಲೀನ್ ಆಗಿಬಿಡುತ್ತೆ ಬಾಡಿ. ನಿಮಗೆ ಎಲ್ಲಿ ಗೊತ್ತಾಗುತ್ತೆ? ತುಂಬ ಮನೆ ಬಿಟ್ಟು ಹೋಗಿರ್ತೀರಿ, ಬರ್ತೀರಿ, ಉಂಡ ಹಾಕಿ ಹೋಗ್ಬಿಟ್ಟಿರ್ತೀರಿ, ಒಂಥರ ವಾಸನೆ ಇರುತ್ತೆ, ಉಂಡ ತೆಗೆದುಬಿಡ್ತಾರೆ, ಸ್ವಲ್ಪ ಹೊತ್ತಿಗೆಲ್ಲ ಫ್ರೆಶ್ ಆಗಿಬಿಡುತ್ತಾರೆ. ಯಾಕೆ? ಈ ಹೊರಗಿನ ಗಾಳಿ ಒಳಗಿನ ಗಾಳಿ ಹೊರಗೆ ಹೋಯ್ತು, ಹೊರಗೊಳಗೆ ಬಂತು, ಫ್ರೆಶ್ ಏರ್ ಬಂತು, ಸರಿ ಹೋಯ್ತು. ನಮ್ಮ ಮನೆಯೊಳಗೆ ಫ್ರೆಶ್ ಏರ್ ಬರಬೇಕು ಗೊತ್ತು, ನಮ್ಮ ಬಾಡಿ ಒಳಗೆ ಫ್ರೆಶ್ ಏರ್ ಇಲ್ಲ ತಗೊಂಡು ಏನು ಮಾಡ್ತೀರಿ? ಆಗಿದ್ರೆ ಬಾಡಿ ಒಳಗೆ ಫ್ರೆಶ್ ಏರ್ ಬರೋದ್ರಿಂದ ಎಲ್ಲ ಒಂದು ಇದಿರುತ್ತಲ್ಲ, ಏನು ಟಾಕ್ಸಿನ್ಸ್ ಅಂತ ಕರಿತೇವೆ, ಎಲ್ಲ ಎಕ್ಸ್ಪೆಲ್ ಮಾಡಿಬಿಡುತ್ತೆ ಪೂರ್ತಿಯಾಗಿ. ಇಲ್ಲಿ ಎಕ್ಸ್ಪೆಲ್ ಮಾಡಿದಾಗ ನೂರಕ್ಕೆ ಎಷ್ಟೆಷ್ಟು ರೋಗ ಹೋಗುತ್ತೆ ಗೊತ್ತಾ? ಪ್ರಾಣಾಯಾಮ ಮಾಡೋದ್ರಿಂದ ಅಲ್ಲೆಲ್ಲ ಹೇಳ್ತಾರೆ, ಈಗ ಪ್ರಾಣಾಯಾಮ ಮಾಡಿಸ್ತಾರಲ್ಲ ಅವರೆಲ್ಲ ಕೂಡ, ಮಾಸ್ ಪ್ರಾಣಾಯಾಮ 50,000 ಲಕ್ಷ ಜನ ಕೂಡಿಸಿಬಿಟ್ಟು, ಅದೆಲ್ಲ ಸಿಂಪಲ್ ಮೆಕ್ಯಾನಿಕಲ್ ಪ್ರಾಣಾಯಾಮ ಅಷ್ಟೇ. ಅಷ್ಟಕ್ಕೆ ಎಷ್ಟೋ ಜನಕ್ಕೆ ಎಂತೆಂಥ ರೋಗವಾಸಿ ಆಗಿದೆ ಅಷ್ಟಕ್ಕೇನೆ. ಬಟ್ ಶಾಸ್ತ್ರದ ಪ್ರಾಣಾಯಾಮ ಅಷ್ಟೇ ಅಲ್ಲ, ಇನ್ನೂ ಭಾರಿ ಶ್ರೇಷ್ಠ ಶಾಸ್ತ್ರದ ಪ್ರಾಣಾಯಾಮ. ಅದಕ್ಕೇನೆ ಪ್ರಾಣಾಯಾಮನ ಒಳ್ಳೆ ಓಪನ್ ಏರ್ನ ಸರಿಯಾದ ಜಾಗದಲ್ಲಿ ಮಾಡಿ, ಫ್ರೆಶ್ ಏರ್ ಇರಬೇಕಂತೆ. ಮನೆ ತುಂಬ ಹೊಗೆ ಪ್ರಾಣಾಯಾಮ ಮಾಡಿಬಿಟ್ಟು ಹೊಗೆಲ್ಲ ಒಳಗೋಗ್ಬಿಡುತ್ತೆ, ಮತ್ತೆ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ. ಹೊಗೆ ತುಂಬಿದ ಮೇಲೆ ಪ್ರಾಣಾಯಾಮ ಮಾಡಬೇಡಿ, ಫ್ರೆಶ್ ಆಗಿರೋ ಗಾಳಿ ಸಿಕ್ಕಟ್ಟು ಪ್ರಾಣಾಯಾಮ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತ ಹೇಳ್ತಾರೆ, ಬಹಳ ಮುಖ್ಯ. ಎಲ್ಲ ಕೊಳಕ್ ಜಾಗದಲ್ಲಿ ಹೋಗ್ತಾರೆ ಪ್ರಾಣಾಯಾಮ ಮಾಡಿಬಿಟ್ಟು, ಹೊಳಕೆಲ್ಲ ಒಳಗೇನೆ ಪೂರ್ತಿಯಾಗಿ ಮಾಡಬಾರ್ದು. ಶುದ್ಧವಾದ ಗಾಳಿಯಲ್ಲಿ ಮಾಡಿ, ಅಶುದ್ಧವಾದ ಗಾಳಿ ಹೊರಗೆ ಹೋಗಿ, ಅದು ರೇಚಕ. ರೇಚಕ ಅಂದ್ರೆ ಏನು? ಹೊರಗಿನ ಒಳಗಿನ ಗಾಳಿ ಹೊರಗೆ ಹಾಕಿದ್ರೆ ರೇಚಕ. ಆಮೇಲೆ ಪೂರಕ, ಒಳ್ಳೆ ಗಾಳಿ ತುಂಬಿಸ್ಕೊಂಡ್ರೆ ಪೂರಕ, ಅದ್ರ ರೀತಿಯಾಗಿ ಮಾಡಿಬಿಟ್ರೆ ಕುಂಭಕ. ಈ ಮೂರು ಸ್ಟೆಪ್ ಅದು. ಈ ರೀತಿ ಮಾಡ್ತಾ ಹೋದಂತೆ ದೇಹ ಶುದ್ಧವಾಗುತ್ತೆ. ಎಷ್ಟು ರೋಗ ಬಂದು ರೋಗ ವಾಸಿ ಆಗೋದಲ್ಲ, ರೋಗನೇ ಬರೋದಿಲ್ಲ ಫಸ್ಟ್. ತಿಳಿತಾ? ಈ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಎಷ್ಟು ಎಫೆಕ್ಟಿವ್ ಗೊತ್ತಾ? ಪ್ರಾಣಾಯಾಮ ಅಂದರೆ ನಿಮ್ಗೆ ಎಷ್ಟೋ 104 ಡಿಗ್ರಿ ಜ್ವರ ಇದೆ ಅಂತ ತಿಳ್ಕೊಳ್ಳಿ. ಪ್ರಾಣಾಯಾಮ ಮಾಡಿ, ನೀವು ಸರಿಯಾಗಿ ಪ್ರಾಣಾಯಾಮ ಮಾಡಿದರೆ ವೆರಿ ನೆಕ್ಸ್ಟ್ ಮೂಮೆಂಟ್ ನಾರ್ಮಲಿ ಬಂದಿರುತ್ತೆ ಗೊತ್ತಾ? ವೆರಿ ನೆಕ್ಸ್ಟ್ ಮೂಮೆಂಟ್ ಬಹುಶಃ ಯಾವ ಇಂಜೆಕ್ಷನ್ ಕೊಟ್ಟರು ಅಷ್ಟು ಬೇಗ ವಾಸಿ ಆಗೋದಿಲ್ಲ, ಅಷ್ಟು ಕೆಪಾಸಿಟಿ ಪ್ರಾಣಾಯಾಮಕ್ಕೆ. ಅದೆಲ್ಲ ಲಾಸ್ಟ್ ಅದೆಲ್ಲ ನಮ್ಮ ಜನಕ್ಕೆ ಮರ್ತು ಬಿಟ್ಟಿದ್ದಾರೆ ಅದೆಲ್ಲ ಕೂಡ. ಅದು ಒಳ್ಳೆ ಅಸೆಟ್, ಮತ್ತು ಫ್ರೀ ಆಫ್ ಕಾಸ್ಟ್. ಒಂದು ಪೈಸೆ ಖರ್ಚಿಲ್ಲ ಅದರಲ್ಲಿ, ಒಂದು ಪೈಸೆ ಖರ್ಚಿಲ್ಲ. ಅಂಥದ್ದನ್ನು ಪೂರ್ತಿ ಡಾಕ್ಟರ್ ಕ್ಯೂ ನಿಂತ್ಕೊಂಡು ಕೆಮ್ಕೋತ ಕೂತಿರ್ತಾರೆ, ಊದ್ದು ಕ್ಯೂ ನಿಂತ್ಕೊಂಡು ಏನು ಉಪಯೋಗ ಅದರಿಂದ. ಅವರು ಕೆಮ್ಕೋತ ಔಷಧಿ ಕೊಡ್ತಾರೆ, ಅವರು ಪಾಪ ಅವರು ಹಾಗೆ ಇರ್ತಾರೆ. ಪ್ರಾಣಾಯಾಮ ಮಾಡಿದ್ರೆ ಡಾಕ್ಟರ್ ಹೇಳೋದಿಲ್ಲ, ಇವೆಲ್ಲ ಮಾಡಿದ್ರೆ ಅವ್ರ ಗತಿ ಇರ ಆಮೇಲೆ ಎಲ್ಲ ಶುದ್ಧ ಆಗಿಬಿಟ್ರೆ ಶಾಪ್ ಕುಚ್ಚಬೇಕಾಗುತ್ತೆ ಅಷ್ಟೇ, ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಒಂದು ಕೇಸು ಗೊತ್ತಿದ್ರೆ ಹೇಳೋದಿಲ್ಲ ಅವರು. ಎಲ್ಲ ಡಾಕ್ಟರ್ ಔಷಧಿ ಕೊಡ್ತಾರೆ ಹೊರತು ರೋಗ ಬರದಂತೆ ನೋಡ್ಕೊಂಡು ಡಾಕ್ಟರ್ ಹೇಳೋದಿಲ್ಲ. ಅವ್ರ ಪ್ರೊಫೆಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ರೋಗ ಬರ್ತಿರ್ಬೇಕು ನೀವು ಬರ್ತಿರ್ಬೇಕು ನಮ್ಮ ಹತ್ರ, ಅದು ಉಪಯೋಗ. ರೋಗ ಬರಲಿ ನಮ್ಮ ಹತ್ರ ಬನ್ನಿ, ಬೇರೆ ಕಡೆ ಹೋಗ್ಬೇಡಿ ಅಷ್ಟೇ ಪ್ರಾಬ್ಲಮ್. ಇದೆಲ್ಲ ಉಪಯೋಗ ಇಲ್ಲ. ಹಿಂದಿನ ಕಾಲಕ್ಕೆ ನಮ್ಮ ಮುನಿಗಳು ಎಂಥ ಮುನಿಗಳವರೆಲ್ಲ, ಯಾವ ವೈದ್ಯರು ಏನೂ ಅಲ್ಲ, ರೋಗ ಬರದಂತ ಮಾರ್ಗ ಹೇಳ್ಕೊಟ್ರು ಅವರು, ಗೊತ್ತಾಯ್ತಾ? ರೋಗ ಬರದಂತ ಮಾರ್ಗ ಹೇಳ್ಕೊಟ್ಟಿದ್ರಿಂದ ನಿಶ್ಚಿಂತೆಯ ಮನುಷ್ಯ ಬದುಕು. ರಿಚುವಲ್ಸ್ ಎಲ್ಲ ಈ ಪೋರ್ಷನ್ ಕ್ಲೀನ್ ಮಾಡ್ತಾ ಇದೆ, ಬಾಡಿ ಶುದ್ಧ ಆಯಿತು, ಶುದ್ಧ ಬಾವೆಲ್ಲ ಹೋಮ ಹವನ ಮಾಡ್ತಾರೆ, ಎಂಟೈರ್ ಅಟ್ಮಾಸ್ಫಿಯರ್ ಎಲ್ಲ ಪ್ಯೂರ್ ಆಗುತ್ತೆ. ಪೊಲ್ಯೂಟೆಡ್ ಇರುತ್ತಾರೆ ಏರ್ ಎಲ್ಲ, ವಯಸ್ಸಿನ ಮಾಡ್ತೀರಿ, ಅದರಿಂದ ಬರತಕ್ಕಂಥ ಏನು ಹವಿ ಒಂದು ಧೂಮ ಇದೆಯಲ್ಲ, ಅದರೊಳ್ಳೆ ಪ್ಯೂರೆಸ್ಟ್ ತಗೊಂಡ್ರೆ ಎಲ್ಲ ಶುದ್ಧ ಆಗಲಿ ಶುರು ಆಗುತ್ತೆ, ವಾತಾವರಣ ಕ್ಲೀನ್ ಆಗುತ್ತೆ, ಮನೆ ತುಂಬಾ ಶುದ್ಧ ಕ್ಲೀನ್ ಆಗಿಬಿಡುತ್ತೆ. ಇವತ್ತಾಗಲ್ಲ, ಮನೆ ಡಲ್ಟಿ ಆಗುತ್ತೆ ಅಂತ ನಮ್ ಕಾನ್ಸೆಪ್ಟ್. ಹೋಮದ ಎಲ್ಲ ಹೊಗೆ ಮಾಡಿಬಿಡ್ತೀರಿ, ನೀವೇನಾದ್ರು ವ್ಯವಸ್ಥೆ ಮಾಡೋದ್ರೆ ನಿಮ್ಗೆ ಬಾಡಿಗೆ ಕೊಡೋದಿಲ್ಲ ಮನೆ ಅಂತ ಹೇಳ್ಬಿಡ್ತಾರೆ. ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ಅವಕಾಶ ಕಳ್ಕೊಂಡ್ಬಿಡ್ತಾರೆ ಅವರೆಲ್ಲ ಕೂಡ. ಹಿಂದೆ ನೀವು ಕೇಳಿರ್ಬೇಕು, ಕಾರ್ಬೈಡ್ ಆಯ್ತಲ್ಲ ಭೂಪಾಲ್ ಗ್ಯಾಸಲ್ಲಿ, ಅದು ದೊಡ್ಡ ಪೇಪರ್ ಕಟ್ಟಿಗೆ ಸಿನ್ನೂ ಇದೆ. ಅವಾಗ ಏನಾಯ್ತು, ಒಬ್ಬ ವ್ಯಕ್ತಿ ಪಾಪ ಆತ ಎಲ್ಲ ಈ ಅಭ್ಯಾಸ ಇಟ್ಟು ಹೋಮ ಹವನ ಮಾಡೋ ಅಭ್ಯಾಸ ಇಟ್ಕೊಂಡ ವ್ಯಕ್ತಿ ಆತ. ಮಿಡ್ ನೈಟ್ ಬಂದ್ಬಿಟ್ಟಿದೆ, ಮಿಡ್ ನೈಟ್ ಬಂದಿದೆ, ಯಾರು ನೋಡ್ತಾ ಎಲ್ಲ ಸತ್ ಸತ್ ಭುಗ್ತಾ ಇದ್ದಾರೆ, ಭಯಂಕರವಾದ ಆರ್ತರ ಆದ ಈತ ನೋಡಿದ್ದಾರೆ. ತಕ್ಷಣ ಒಂದು ಹೇಳಿಕೆ ಮಾಡಿದ್ದಾನೆ ಏನಂತ ಕೇಳಿದ್ರೆ, ತಕ್ಷಣ ಅಗ್ನಿ ಹೊಚ್ಚಿಬಿಟ್ಟು ಹೋಮ ಮಾಡೋ ಶುರು ಮಾಡಿಬಿಟ್ಟಿದ್ದಾರೆ. ಹೋಮದ್ರೆ ಹೋಮ್ ಮಾಡ್ತಾ ಇದ್ದಾನೆ. ತಮಾಷೆ ಅಂದ್ರೆ ಆತ ಏನೋ ಆದ್ರೆ ಉಳ್ಕೊಂಡು ಇವತ್ತಿಗೂ ಬದುಕಿದ್ದಾರೆ, ಏನೇನೋ ಆಗಿಲ್ಲ. ಇಡೀ ಅಲ್ಲಿದ್ದ ಜನಗಳಲ್ಲೇ ಎಷ್ಟೋ ಜನ ಸತ್ತೋದ್ರು, ಬೈತವ್ರು ಸತ್ತಾಗಿದ್ದಾರೆ ಎಷ್ಟೋ ಜನಗಳು, ಆತನ ಮಾತ್ರ ಏನು ಆತ ಅದು ಎಂಟೈರ್ ಫ್ಯಾಮಿಲಿ ಸೇಫ್. ಅದು ಎಷ್ಟು ಕೆಪಾಸಿಟಿ ಇದೆ ಗೊತ್ತಾಯ್ತು. ಈಗ ಅದ ಸ್ಪೆಷಲ್, ಅದನ್ನ ಮೋಸ್ಟ್ ಅನ್ಹೆಲ್ತಿ ಇದು, ಅದೊಂಥರ ಪಾಯ್ದನಸ್ ವಿಂಡ್. ಅದನ್ನ ಏನ್ ಮಾಡಿದೆ, ಅದನ್ನ ನ್ಯೂಟ್ರಲೈಸ್ ಮಾಡಿದೆ. ಅದಕ್ಕೆ ಹಿಂದಿನ ಕಾಲಕ್ಕೆ ಯಾವಾಗ ಯಜ್ಞೆಯಾಗ ಸತತ ಮಾಡ್ತಿದ್ರಲ್ಲ, ರೋಗ ಬರೋ ಚಾನ್ಸಸ್ಸೇ ಇರುತ್ತೆ ಅಂತ ಕಾಲ ಇತ್ತು. ಸ್ವತಃ ಆಚಾರ ಮೇಂಟೈನ್ ಮಾಡ್ತಾರೆ, ದೇಹ ಬಾಡಿ ಪ್ಯೂರ್, ಇವೆಲ್ಲ ಮಾಡ್ತಾ ಇದ್ರು ಅಟ್ಮಾಸ್ಫಿಯರ್ ಪ್ಯೂರ್. ಹೀಗಾಗಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲ ಸರಿಯಾಗಿ ಬರ್ತಾ ಇತ್ತು, ಅದೆಲ್ಲ ಹೊರಟೋಯ್ತು ಬರ್ತಾ ಬರ್ತಾ ಬರ್ತಾ. ಸೊ ರಿಚುವಲ್ಸ್ ಇಂದ ಎಷ್ಟು ಉಪಯೋಗ ಇದೆ ಅಂತ ಹೇಳೋದಕ್ಕೆ ನಮಗೆ ಉಪಯೋಗ ಇದೆ, ಅಟ್ಮಾಸ್ಫಿಯರ್ ಉಪಯೋಗ, ಎಂಟೈರ್ ಸೊಸೈಟಿ ಉಪಯೋಗ ಇದೆ. ಮತ್ತೆ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯ ಸೊಸೈಟಿ ಉಪಯೋಗ. ಸ್ಮೋಕ್ ಮಾಡ್ತಾನೆ, ಇವನು ಹೇಳ್ತಾ ಹೋಗುತ್ತೆ, ಪಕ್ಕದಲ್ಲಿ ಹೇಳ್ತಾ ಹೋಗುತ್ತೆ, ಅಟ್ಮಾಸ್ಫಿಯರ್ ಕೆಟ್ಟ ಹೋಗ್ಬಿಡುತ್ತೆ. ಅಂದ್ರೆ ಎಲ್ಲ ಅವ್ನು ಕೆಟ್ಟದ್ದು ಮಾಡ್ತಾನೆ, ತಾನಷ್ಟೇ ಅಲ್ಲ, ಒಂದು ಮಾತಾಡಿದ್ರೆ ಕೋತಿ ತಾನು ಕೆಡದ ಒಣ ಎಲ್ಲ ಕೆಡಿಸ್ತು ಅಂತ ಹೇಳ್ತಾರಲ್ಲ ಆ ಥರ. ತಾನು ಹಾಳಾಗ್ತಾನೆ, ಎಷ್ಟೋ ಜನ ಮಾಡ್ತಾರಂತೆ. ಸ್ಮೋಕ್ ಮಾಡ್ತಾನಲ್ಲ ಒಬ್ಬನು, ಸ್ಮೋಕ್ ಮಾಡಿದವನಿಗೆ ಎಷ್ಟು ಹೆಲ್ತ್ ಕೆಡುತ್ತೋ ಅದಕ್ಕಿಂತ ಜಾಸ್ತಿ ಪಕ್ಕದಲ್ಲಿ ಕೂತವ್ರ ಹೆಲ್ತ್ ಜಾಸ್ತಿ ಕೆಡುತ್ತಂತೆ. ಯಾಕೆ ಗೊತ್ತಾ? ಅವನು ಒಬ್ಬನೇ ಸ್ಮೋಕ್ ಮಾಡಿದ್ದ, ನೂರಾರು ಜನ ಸ್ಮೋಕ್ ಮಾಡೋದ್ರು ಹಿಂಗೆ ಇರ್ತಾರೆ ಪಾಪ, ಎಲ್ಲರದ್ದು ಒಟ್ಟಿಗೆ ಹಿಂಗೆಲ್ಲ ಮಾಡಿದೆ ಲೆಕ್ಕ. ಒಳಗೆ ತಗೋತಾನೆ ಇರ್ತಾರೆ ಅಲ್ಲ, ಬಲುಬೇಗ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನ ಸ್ಮೋಕರ್ಸ್ ಅಲ್ಲ, ಅವ್ರಿಗೆ ಕ್ಯಾನ್ಸರ್ ಬಂದಿದೆ, ಲಂಗ್ ಕ್ಯಾನ್ಸರ್. ಯಾತಕ್ಕೆ? ಸ್ಮೋಕರ್ ಆಗಿದ್ದಕ್ಕಲ್ಲ, ಸ್ಮೋಕ್ ಮಾಡೋದ್ರ ಜೊತೆಗಿದ್ದು ಬಂದಿದೆ. ಸ್ಮೋಕ್ ಮಾಡೋದ್ರ ಜೊತೆಗಿದ್ದಕ್ಕೆ ಆ ಸ್ಮೋಕ್ ಎಲ್ಲ ಇವನು ಒಳಗೋಗ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಅದಕ್ಕೇನೆ ಒಳ್ಳೆಯವರು ಸಾಹಸ ಮಾಡಿದಾಗ ಒಳ್ಳೆ ಗುಣಗಳು ನಮ್ಗೆ ಹೇಗೆ ಬರುತ್ತೋ, ಕೆಟ್ಟರು ಸಾಹಸ ಮಾಡಿದಾಗ ಕೆಟ್ಟದ್ದು ಬರುತ್ತೆ. ತಮೋದ್ವಾರಂ ಯೋಷಿತಾಂ ಸಂಗೀ ಸಂಗಮ್ ಮತ್ತು ಭಾಗವತ ಪುರಾಣ ಹೇಳಿದೆ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಏನಾಯ್ತು, ಸಂಧ್ಯಾವನ್ನೇ ಕೂತ, ಆಸನ ಆಯಿತು, ಪ್ರಾಣಾಯಾಮ ಆಯಿತು, ನೆಕ್ಸ್ಟ್ ಆಮೇಲೆ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಅಂದ್ರೆ ಏನು? ಇದು ಮಾಡೇ ಮಾಡ್ತೀನಿ ಅಂತ ಒಂದು ನಿಶ್ಚಯ, ಸ್ಟ್ರಾಂಗ್ ಅದು ರೆಸೊಲ್ಯೂಷನ್. ಅದು ಮಾಡೇ ಮಾಡ್ತೇನೆ, ಅದು ಸಂಕಲ್ಪ. ಅದು ಇಟ್ಸ್ ವಿಲ್ ಪವರ್ ಅಂದ್ರೆ ಅದೇನೆ, ಹಾಗೆ ಮಾಡಿ ಮಾಡಿ ಏನು ಡೆವಲಪ್ ಆಗುತ್ತೆ, ವಿಲ್ ಪವರ್ ಡೆವಲಪ್ ಆಗುತ್ತೆ. ಆಮೇಲೆ ಏನ್ ಮಾಡ್ತಾನೆ, ರೋಷ್ಟ ಮಾಡ್ಕೋತಾನೆ ಸಂಧ್ಯಾವನ್ನೇ. ಅದೆಲ್ಲ ಮತ್ತೆ ಫರ್ದರ್ ಪ್ಯೂರಿಫಿಕೇಶನ್. ಬರೀ ನೀರು ಹಾಕಿದ್ರೆ ಪ್ಯೂರ್ ಆಗಲಿಲ್ಲ, ಮಂತ್ರಗಳು ಹೇಳ್ತಾನೆ, ಅಪೋಹಿಷ್ಟಾಮಯೋಹ ಮಂತ್ರಗಳು ಹೇಳ್ತಾರೆ, ದೇಹ ಎಲ್ಲ ಪ್ಯೂರ್ ಆಗುತ್ತೆ. ಆಮೇಲೆ ಸೂರ್ಯ ಅರ್ಘ್ಯ ಕೊಡ್ತಾನೆ, ಅದೆಲ್ಲ ದೇವತೆ ಸೂರ್ಯ ಆರೋಗ್ಯದ ದೇವತೆ, ಸೂರ್ಯ ಆರೋಗ್ಯದ ದೇವತೆ. ಆದ್ದರಿಂದ ಆ ಕೊಡ್ತಕ್ಕಂಥ ಅರ್ಘ್ಯ ಆರೋಗ್ಯ ನಿಪುರು ಮಾಡುತ್ತೆ. ಎಷ್ಟು ಸುಲಭ, ಬರೀ ಮೂರು ಅರ್ಘ್ಯ ಕೊಟ್ಟು, ಬೆಳಿಗ್ಗೆ ಮೂರು, ಮಧ್ಯಾಹ್ನ ಮೂರು, ಸಾಯಂಕಾಲ ಮೂರು. ಅದರಿಂದ ಸೂರ್ಯ ಅನುಗ್ರಹ ಮಾಡಿದ ಅಂದ್ರೆ ಎಷ್ಟೋ ಜನ ಬಹಳ ಸೀರಿಯಸ್ ಆಗಿದ್ದು ಸೂರ್ಯ ಮಂತ್ರ ಹೇಳಿದ್ರೆ ರೋಗವಾಸಿ ಆಗಿಬಿಡುತ್ತೆ. ಶಾಸ್ತ್ರಕ್ಕೂ ಅದಕ್ಕೂ ತುಂಬಾ ಸಮಯ, ಯಾವತ್ತು ಭಾನುವಾರ ಬೇರೆ, ಜೊತೆಗೆ ಸೂರ್ಯವಾರ ಸೂರ್ಯನ ವಾರಕ್ಕೂ ಸೂರ್ಯನಿಗೂ ಮತ್ತು ಸೂರ್ಯನ ಆರಾಧನೆಗೂ ತುಂಬಾ ಆರೋಗ್ಯಕ್ಕೂ ಸಂಬಂಧವಿರತಕ್ಕಂಥದ್ದು ಶಾಸ್ತ್ರ ಹೇಳಿರೋ ಮಾತು. ಇನ್ನು ಆಧುನಿಕರ ಪ್ರಕಾರ ಕೂಡ ಈ ಸೂರ್ಯ ನಮಸ್ಕಾರ ಭಾರಿ ಶ್ರೇಷ್ಠ ಅಂತ ಹೇಳಿರ್ತಾರೆ. ಸೂರ್ಯ ನಮಸ್ಕಾರ ಇದು ಸೂರ್ಯಂದೇ ಆರಾಧನೆ, ಅರಿಕೆ ಕೊಡೋದು. ಆಮೇಲೆ ಭೂತೋಚ್ಚಾರ, ಪ್ರಾಣಾಯಾಮ, ಸಂಧ್ಯಾವಂದ್ಯ ಭಾಗಗಳೆಲ್ಲ ಕೂಡ, ಗಾಯತ್ರಿ ಮಂತ್ರ ಒಂದು ರೂಪವಾದ ಕಾನ್ಸಂಟ್ ಧ್ಯಾನ ಅಂದ್ರೆ ಏನೇನು ಅಲ್ಲ, ಕಾನ್ಸಂಟ್ರೇಷನ್ ಅಷ್ಟೇ. ಟೋಟಲ್ ಕಾನ್ಸಂಟ್ರೇಷನ್ ಧ್ಯಾನ ಅಂತ ಕರೀತಾರೆ. ಗಾಯತ್ರಿ ಮಂತ್ರ ಹೇಳ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ರೀತಿ ಮೈಂಡ್ ಕಾನ್ಸಂಟ್ರೇಟ್ ಮಾಡ್ತಾ 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 ಹೋದಂತೆ ಅವ್ರಿಗೆ ಎಲ್ಲ ಕಡೆ ಫೋಕಸ್ ಮಾಡೋದು ಭಾರಿ ಸುಲಭ ಆಗಿಬಿಡುತ್ತೆ. ಯಾವುದೇ ವಿಷಯ ಓದ್ತಿರ್ತಾರೆ, ಕಷ್ಟ ಅರ್ಥ ಆಗುತ್ತೆ ಅವರಿಗೆ. ಈಗ ಡಿಸ್ಟರ್ಬ್ ಬಿಡಲ್ಲ, ಫೋಟೋ ತೆಗೆದ ಹೇಳ್ಕೊಂಡು ಫೋಟೋ ತೆಗೆದ ಬರುತ್ತಾ,
ಯಾರನ್ನ ಫೋಟೋ ತೆಗಿತಾನೋ ಆ ಕಡೆಗೆ ಕ್ಯಾಮರಾ ಫೋಕಸ್ ಮಾಡ್ತಾನೋ, ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಕೂಡ ಫಿಲ್ಮ್ ಡಿಸ್ಟರ್ಬ್, ಪಿಕ್ಚರ್ ಡಿಸ್ಟರ್ಬ್ ಆಗಿಬಿಡು, ಶೇಕ್ ಆಗದಂತೆ ಪರ್ಫೆಕ್ಟಾಗಿ ತೆಗಿಬೇಕು. ಆ ಕ್ಯಾಮ್ರಾದವನು ಹೇಗೆ ಯಾರು ಫೋಟೋ ತೆಗಿತಾನಲ್ಲ ಅವ್ರ ಕಡೆ ಫೋಕಸ್ ಮಾಡೋ ಹಾಗೆ, ಯಾವ ಮಂತ್ರ ಜಪ ಮಾಡ್ತೇವೋ ನಾವು ಆ ದೇವತೆಯ ರೂಪನ ಧ್ಯಾನ ಮಾಡಬೇಕು. ಆಗೇನಾಗುತ್ತೆ, ಕ್ಲಿಯರ್ ಮಂತ್ರ ಹೇಳೋದಕ್ಕೆ ಆ ಮಂತ್ರ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಧನ್ವಂತರಿ ಮಂತ್ರ, ಕಪಿಲ ಮಂತ್ರ, ಕೃಷ್ಣ ಮಂತ್ರ, ರಾಮ ಮಂತ್ರ, ನರಸಿಂಹ ಮಂತ್ರ, ಆ ರೂಪ ಅರ್ಥ ಎರಡು ಜ್ಞಾನ ಇದ್ದಾಗ ಕಾನ್ಸಂಟ್ರೇಷನ್ ಬಂತು. ಈ ಮೆಥಡ್ ಎಲ್ಲೂ ಇಲ್ಲ ನಿಮಗೆ ಆಧುನಿಕವಾಗಿ, ರಿಚುವಲ್ಸ್ ಇಂದ ಮಾತ್ರ ಬರತಕ್ಕಂಥದ್ದು. ಆಮೇಲೆ ಉಪಸ್ಥಾನ ಎದ್ದು ನಿಂತ್ಕೊಂಡು ಮತ್ತೆ ಎಲ್ಲ ದಿಗ್ ನಮಸ್ಕಾರ, ಎಲ್ಲ ದೇವತೆಗಳು ದಿಕ್ಕ ದೇವತೆಗಳಿದ್ದಾರೆ ನಮಸ್ಕಾರ ಮಾಡ್ತಾನೆ. ಇದು ನಮಸ್ಕಾರ ಮಾಡೋದ್ರಿಂದ ನಾಲ್ಕು ಗುಣ ದೊಡ್ಡದಾಗುತ್ತಂತೆ. ನಮ್ಮ ದೇಹದಲ್ಲಿ ನಾಲ್ಕು ಗುಣ ಬೆಳೆಯುತ್ತೆ. ಆಯುಹು ವಿದ್ಯಾ ಯಶಃ ಬಲಂ, ಆಯುಹು ವಿದ್ಯಾ ಯಶಃ ಬಲಂ. ಪ್ರತಿನಿತ್ಯ ನಮಸ್ಕಾರ ಮಾಡ್ತಾರೆ ದೊಡ್ಡವರಿಗೆ, ದೇವತೆಗಳಿಗೆ, ಗುರುಗಳಿಗೆ, ಅವರಿಗೆ ಆಯುಷ್ಯ ಜಾಸ್ತಿ ಆಗುತ್ತೆ. ವಿದ್ಯಾ ವಿದ್ಯಾವಂತನಾಗ್ತಾನೆ ಮತ್ತು ಯಶಸ್ಸು ಕೀರ್ತಿವಂತನಾಗ್ತಾನೆ. ಕೊನೆಗೆ ಬಲಂ ಸ್ಟ್ರೆಂತ್ ಜಾಸ್ತಿ, ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪ ಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶೋ ಬಲಂ. ಇದು ಮಹಾಭಾರತದ ಶ್ಲೋಕ, ಮನುಸ್ಮೃತಿಯ ಶ್ಲೋಕ. ಇದರಿಂದಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ನಿತ್ಯ ನಮಸ್ಕಾರ ಒಂದು ಮಾಡೋದ್ರಿಂದನೇ ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಅಂತ ಹೇಳಿ. ಇನ್ನು ನಮಸ್ಕಾರ ಒಂದು ರಿಷಿಯಲ್ಲೇ ನೆನಪಿರಲಿ, ನಮಸ್ಕಾರ ಕೊಂಡು ರಿಷಿಯರು. ಷೋಡಶ ಪೂಜೆಗಳಲ್ಲಿ ದೇವರಿಗೆ ಷೋಡಶೋಪಚಾರ ಪೂಜೆ ಮಾಡ್ತೇವೆ, ನಮಸ್ಕಾರ ಅಂತ ಒಂದು ಪೂಜೆ ಇದೆ. ನಮಸ್ಕಾರ ಪೂಜೆ ಕಂಡವ್ರ ನಮಸ್ಕಾರ ಅಂತಾರಲ್ಲ, ಅದು ಗೌರವ ಕೊಡೋ ರೀತಿ ಅದು. ಅದನ್ನ ಆಧುನಿಕವಾಗಿ ಒಬ್ಬ ಕೆಲವು ಡಾಕ್ಟರ್ಸ್ ಆಗಿರ್ತಾರೆ ಗೊತ್ತಾ, ಅವ್ರಿಗೆ ಸಂಪ್ರದಾಯನೂ ಗೊತ್ತಿರುತ್ತೆ, ಡಾಕ್ಟರ್ ಆಗಿರ್ತಾರೆ, ಅಂಥವ್ರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಆ ರೀತಿ ಒಬ್ಬ ಡಾಕ್ಟರ್ ಬದಲಾಯಿಸ್ತವ್ರು ಒಂದು ಪುಸ್ತಕ ಬರೆದಿದ್ದಾರೆ, ನಮ್ಮ ಸಂಪ್ರದಾಯದ ರಿಚುವಲ್ಸ್ಗೂ ನಮ್ಮ ಡೈಲಿ ಹೆಲ್ತ್ಗೂ ಎಷ್ಟು ಕನೆಕ್ಷನ್ ಇದೆ ಅಂತ ಮಾಡಿಬಿಟ್ಟು ಹೇಳ್ತಾರೆ. 12 ಸಲ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅವ್ರ ಹಾರ್ಟ್ ವೀಕ್ ಎಂದೂ ಆಗೋದೇ ಇಲ್ಲ, ಅಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. 12 ನಮಸ್ಕಾರ, 12 ನಮಸ್ಕಾರ ಮಾಡಿದರೆ ಅಷ್ಟು ಮಹತ್ವ ಇದೆ. ಅದಕ್ಕೆ ನಮ್ಮಲ್ಲಿ ಲಕ್ಷ ನಮಸ್ಕಾರ, ಲಕ್ಷ ಪ್ರದಕ್ಷಿಣೆ, ವ್ರತಗಳು ಅಂತ ಕನ್ಸಿಡರ್ ಮಾಡಿದೆ. ಆ ರೀತಿ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆ ಆರೋಗ್ಯ. ಲಕ್ಷ ಪ್ರದಕ್ಷಿಣೆ ಅಂದರೆ ಸ್ವಲ್ಪ ಜಾಗಿಂಗ್ ಹೋಗಿ ಬಂದರೆ ನಿಮ್ಮ ಆರೋಗ್ಯ ಸರಿಯುತ್ತೆ ಅಂತ ಹೇಳ್ತೀರಿ. ಲಕ್ಷ ಪ್ರದಕ್ಷಿಣೆ ಮಾಡಿದ್ರೆ ಎಷ್ಟು ಕೆಲಸ ಶಕ್ತಿ ಬಂದಿರುತ್ತೆ? ಅದಕ್ಕೆ ಜಾಗಿ ಸುಮ್ಮನೆ ಹೋಗ್ತಾ ಇರ್ತಾರೆ. ಪ್ರದಕ್ಷಿಣೆ ಆಗಲ್ಲ, ಒಂದು ಸೆಂಟರ್ ಇದೆ, ದೇವರ ತಿರು ಸುತ್ತ ತಿರುಗ್ತಾ ಇದ್ದಾರೆ. ದೇಹಕ್ಕೆಲ್ಲ ಒಂದು ಮ್ಯಾಗ್ನೆಟಿಕ್ ಪವರ್ ಬಂದಾಗ ಆಗ್ತದೆ. ನಮಸ್ಕಾರ ಮಾಡ್ತಾರೆ, ಇಷ್ಟೆಲ್ಲ ಗುಣಗಳು ಡೆವಲಪ್ ಆಗ್ತಾರೆ. ಸೊ ರಿಚುವಲ್ಸ್ ಇಂದ ಎಷ್ಟು ಬೆನಿಫಿಟ್ ಇದೆ ಯೋಚನೆ ಮಾಡಿ. ಇನ್ನೂ ಹೇಳೋದಾದ್ರೆ ಬೆನಿಫಿಟ್ ಇದು ರಿಚುವಲ್ ಅಂತಾನೆ ಇಲ್ಲ, ಬೆನಿಫಿಟ್ ರಿಚುವಲ್ ಅಂಬುದು ಟೋಟಲಿ ರೂಲ್ಡ್ ಔಟ್. ಪ್ರತಿಯೊಂದು ರಿಚುವಲ್ಗೂ ಅರ್ಥ ಇದೆ. ನಮಸ್ಕಾರ ಮಾಡೋದ್ರಿಂದ ನಮಸ್ಕಾರ ಮಾಡಬಹುದು, ಆಸನ ಕೂಡೋದು, ಆಚಮನ ಮಾಡೋದು, ಪ್ರಾಣಾಯಾಮ ಮಾಡೋದು, ಸ್ನಾನ ಮಾಡೋದು, ಮಂತ್ರಗಳು ಹೇಳೋದು, ಪ್ರತಿಯೊಂದು ಕೂಡ ಅದೇ ರೀತಿ ಇರೋದು. ಇನ್ನು ಕೊನೆ ಊಟ ಮಾಡಬೇಕಾದ್ರೂ ಮತ್ತೆ ಅಲ್ಲೂ ಕೂಡ ನಮ್ಮಲ್ಲಿ ರಿಚುವಲ್ ಅದು. ಊಟ ಅಂಬುದು ನಮ್ಮ ಊಟ ಅಂತ ಕರೀತಾರೆ, ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಭೋಜನವನ್ನ ಪ್ರಾಣಾಗ್ನಿಹೋತ್ರ. ಏನದು? ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ ಅಂತ ಅರ್ಥ. ಆಹಾರವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ನಾವು ಅಲ್ಲಿ ಕೂತಾಗಲೂ ಕೂಡ ಅಡ್ಡ ಎಷ್ಟು ತಗೋಬೇಕು, ಹೇಗದನ್ನು ಬಾಯಿಟ್ಕೋಬೇಕು, ಹೇಗೆ ಅದನ್ನು ಹಲ್ಲುಗಡಿ ಮುಟ್ಟಿಸ್ತಾ ನುಂಗಬೇಕು, ಅದೆಲ್ಲ ಹೇಳ್ತಾರೆ. ಪ್ರಾಣಾವತಿ ಕೊಡಬೇಕಾದ್ರೆ ಅವೆಲ್ಲ ನಿಯಮಗಳು. ಮತ್ತೆ ಕೂತ್ಕೊಂಡು ನೆಲ ಮೇಲೆ ಕೂತ್ಕೊಂಡೆ ಊಟ ಮಾಡಬೇಕು. ಬೇರೆ ಪದ ಊಟ ಮಾಡಿದರೆ ನಮ್ಮ ಇದಿರುತ್ತಲ್ಲ ಅನ್ನನಾಳಕ್ಕೆ ಅಫೆಕ್ಟ್ ಆಗುತ್ತದೆ. ಫೋರ್ಸ್ ಜಾಸ್ತಿ ಬಿದ್ದು ಬಿದ್ದು ಕ್ಯಾನ್ಸರ್ ಬಂದಾದ ರೀತಿ ಅದು ತಳಕು ಫ್ರಿಕ್ಷನ್ ಜಾಸ್ತಿ ಆಗಿಬಿಟ್ರೆ ಅದು ಕಂಟಿನ್ಯೂಸ್ ಫ್ರಿಕ್ಷನ್ ಬಂದಾಗ ಕ್ಯಾನ್ಸರ್ ಡೆವಲಪ್ ಆಗುತ್ತದೆ. ಇಷ್ಟು ಸರಿ ಹೀಗೆ ಕೂತ್ಕೊಂಡು ಊಟ ಮಾಡಿದಾಗ ಸ್ಟ್ರೇಟಾಗಿ ಹೋಗುತ್ತೆ. ದೇವ್ನ ಹೀಗೆ ಕುಡ್ತಿರಲ್ಲ, ಆ ರೀತಿ ಹೋಗಕ್ಕೆ ಬರೋದಿಲ್ಲ. ಇಲ್ಲಿ ಎವ್ರಿ ಡೇ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ, ಸ್ಲೋಲಿ ಇದು ಕ್ಯಾನಾಲ್ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಫೈಲ್ ಡೇ ಇಟ್ ಫೇಲ್ಸ್. ಅದು ಊಟಕ್ಕೆ ಹೀಗೆ ಕೂತಾಗ ಕರೆಕ್ಟ್ ಅದು. ಮಲ್ಕೊಂಡು ನೀರು ಕುಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಲ್ಲ. ಮಲ್ಕೊಂಡು ನೀರು ಕುಡಿದ್ರೆ ಎಲ್ಲೆಲ್ಲೂ ಹೋಗ್ಬಿಡುತ್ತೆ ನೀರು, ಹೊಟ್ಟೆ ಬಿಟ್ಟು ಎಲ್ಲ ಕಡೆ ಹೋಗಿ ಶುರು ಆಗುತ್ತೆ. ಆದರೆ ಕುತ್ಕೊಂಡಾಗ ಸರಿಯಾಗಿ ಕುತ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಹೋಗುತ್ತೆ. ಅದರಿಂದ ಬಾಡಿ ಮೇಂಟೆನೆನ್ಸ್ ವೆರಿ ಸಿಂಪಲ್ ಆಗುತ್ತೆ. ಅದರ ನೀರು ಕುಡಿಯೋದು ಒಂದು ಆಲ್ಟ್, ಇದು ಮಾಡೋದು ಒಂದು ಆಲ್ಟ್. ಅದು ಪ್ರತಿಯೊಂದರಲ್ಲಿ ಊಟ ಮಾಡೋದ್ರೆ ಮಾತಾಡಬೇಡಿ ಮತ್ತೆ ಹೇಳ್ತಾರೆ. ಊಟ ಮಾಡೋಕೆ ಅದೊಂದು ರುಚಿಯಲ್ಲ ಒಂದು ಭಾಗ. ಮತ್ತೆ ಊಟ ಮಾಡ್ಕೊಂಡು ಮಾತಾಡಬೇಡಿ, ಹೋಮ ಮಾಡ್ಕೊಂಡು ಮಾತಾಡಬೇಡಿ. ಇವತ್ತು ಆಗಿರೋದು ಶುರು ಮಾಡಿ ಹೇಳಿದ್ರೆ ಟಿವಿ ನೋಡ್ತಾ ತಿನ್ನಬೇಡಿ ಹೇಳಿದ್ದ, ಟಿವಿ ನೋಡ್ತಾ ತಿನ್ನಬೇಡಿ. ಟಿವಿ ನೋಡ್ತಾ ತಿಂದ್ರೆ ಏನಾಗುತ್ತೆ ಗೊತ್ತಾ? ಫಸ್ಟು ಏನ್ ತಿಂತೀವನ್ನೇ ಗೊತ್ತಿಲ್ಲ ಫಸ್ಟ್ ಇವನಿಗೆ, ಅದು ಡೇಂಜರ್ ಇದೆ. ಎಷ್ಟು ತಿಂತೀವಿ ಗೊತ್ತಿಲ್ಲ, ಅಲ್ಲಿ ನೋಡ್ತಾ ತಿಂತಿರ್ತಾನೆ. ತಿನ್ನೋದಕ್ಕೂ ಅದಕ್ಕೂ ಸಿಂಕ್ರನೈಸ್ ಆಗೋದಿಲ್ಲ. ಅದರಿಂದಾಗಿನ ದಿನ ಹೆಚ್ಚು ತಿಂದ್ಬಿಡ್ತಾನೆ, ಸಮ ಹೆಚ್ಚು ತಿಂದುಬಿಟ್ಟು ಅವನು ಫ್ಯಾಟ್ ಡೆವಲಪ್ ಆಗೋ ಚಾನ್ಸ್ ಇದೆ ಹೆಚ್ಚು ತಿಂದುಬಿಟ್ಟು. ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಅಲ್ಲಿ ಊಟ ಮಾಡಬೇಕಾದ್ರೆ ಶಾಸ್ತ್ರ ಹೇಳಿದ್ದು ಬೇರೆ ಯೋಚನೆ ಮಾಡದೆ ಡೈರೆಕ್ಟ್ ಆಗಿ ಅದನ್ನು ತಿಂದು ಭಗವದ್ ರೂಪ ಚಿಂತನೆ ಮಾಡಿ ಜಾತಕ ಕೆಡ್ತಾರೆ ಅಂದರೆ ಅದರ ಸ್ವಾರಸ್ಯ ನೆನಪಿಟ್ಕೋಬೇಕು. ನಿಮಗೆ ನೀವು ಪೇಪರ್ ನೋಡಿರ್ತೀರಿ, ಬಿಸಿ ಊಟ ತಿಂದು ಆಸ್ಪತ್ರೆಗೆ ಅಂತ ಹೇಳಿ ಯೋಚಿಸಿ ಹಾಗೆ ತಿಂದ್ರೆ ಏನಾಗುತ್ತಾ ನಿಮಗೆ ಎನಿ ಚೇಂಜ್ ಕಷ್ಟ ಗೊತ್ತಾಗಿಬಿಡುತ್ತೆ. ಊಟ ಮಾಡಿ ಅದನ್ನೇ ಕಾನ್ಸಿಟ್ರೇಷನ್ ಹಿಡಿದ್ರೆ ಏನು ಮಿಕ್ಸ್ ಆಗಿದ್ರೆ ಗೊತ್ತಾಗಿಬಿಡುತ್ತೆ ಯಾಕೆ ರುಚಿ ಇಲ್ಲ. ನನಗೆ ಏನು ಮಾಡುತ್ತೆ ಗೊತ್ತಾ, ಅದು ಕಸ್ಟಮ್ಸ್ ಆಫೀಸರ್ ಇದ್ದಾಗ ನನಗೆ ಚೆಕ್ ಮಾಡಿಬಿಡುತ್ತೆ ಹೊರಗಡೆ ತಿನ್ಬೇಕಾದ್ರೆ ಏನಾದ್ರು ಇಷ್ಟ ಬಿದ್ದರೆ ತೋರಿಸುತ್ತಾಗಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇಮ್ಮಿಡಿಯೇಟ್ಲಿ ಬಿಟ್ಬಿಡ್ಬೋದು. ಎಲ್ಲ ನೋಡ್ತಾ ಇತ್ತು ಗೊತ್ತಾಗೋದಿಲ್ಲ ಅವನಿಗೆ, ಗೊತ್ತಾಗೋದಿಲ್ಲ ಅದರಿಂದಾಗಿ ವಿಷ ತಿಂದಿರ್ತಾನೆ ಗೊತ್ತಾಗೋದಿಲ್ಲ, ಆಮೇಲೆ ಭಾರಿ ಡೇಂಜರಸ್ ಆಗುತ್ತೆ. ಅದ್ರ ಕಡೆ ಗಮನ ಇಟ್ಟು ತಿಂದುಬಿಟ್ರೆ ಹಾಲಿನ ರುಚಿ, ಹಾಲಿನ ರುಚಿ ಒಂದಿದೆ, ಹಾಲಿನ ರುಚಿ ಇದೆ, ಸೊ ಮಿಕ್ಸ್ ಆಗಿದ್ರೆ ಗೊತ್ತಾಗ್ಬಿಡುತ್ತೆ ಹಾಲಲ್ಲ ಅಂತ ಹೇಳ್ಬಿಟ್ಟು. ಪ್ರತಿಯೊಂದಕ್ಕೂ ರುಚಿಯರು ಅದನ್ನು ಗುರುತಿಸಬೇಕಾದ್ರೆ ಹಣ್ಣು ಕೊಳಿಸಿದ್ರು ಗೊತ್ತಾಗಲ್ಲ ಯಾವ ಕಡೆ ನೋಡ್ತಾ ತಿಂದ್ರೆ. ಅದಕ್ಕೆ ಏನ್ ಮಾಡ್ತಾರೆ ಆಧುನಿಕರು, ಟಿವಿ ನೋಡ್ತಾ ತಿನ್ನಿ ಅಂತ ಕೆಲವು ಹೇಳ್ತಾರೆ, ಅದು ಗೊತ್ತಾ ಅಲ್ಲಿ ಮಿಕ್ಸ್ ಮಾಡಿದ್ರೆ ಗೊತ್ತಾಗಬಾರ್ದು ಅಡಿಗೆಯಲ್ಲಿ ಅಂತ ಹೇಳ್ಬಿಟ್ಟು ಏನೇ ಇದ್ರು ತಿಂತಿರೋದಾಗೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಉಡ್ ರಿಚುವಲ್ಸ್ ಎಷ್ಟು ಮಟ್ಟಿ ಮಾಡಿದ್ದಾರೆ ಗೊತ್ತಾ, ಈಚ್ ಅಂಡ್ ಎವ್ರಿ ರಿಚುವಲ್ ಎಂಬುದು ಟೋಟಲಿ ಕನೆಕ್ಟೆಡ್ ವಿತ್ ಸ್ಪಿರಿಟ್ ಅಂಡ್ ಸೈನ್ಸ್. ಆ ರೀತಿ ಮಾಡಿದ್ದ ಅರ್ಥ ಮಾಡಿಕೊಂಡು ಊಟ ಮಾಡೋದು ಕ್ರಮ, ಆಮೇಲೆ ಕೈ ತೊಳಿಬೇಕು ಸರಿಯಾಗಿ ಕೈ ತೊಳಿಯೋದು, ಮತ್ತೆ ಊಟ ಆಗಲಿ ಮತ್ತೆ ಆಚರಣೆ ಮಾಡಬೇಕು. ಯಾಕೆ ಬಾಯಿ ತೊಳ್ಕೊಂಡಿರ್ತೀರ ಅಷ್ಟೇ, ಈ ಭಾಗ ತೊಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಚರಣೆ ಮಾಡ್ತಿರಲ್ಲ ಇದಕ್ಕೆ ಇದು ಕ್ಲೀನ್ ಆಗುತ್ತೆ. ಆಮೇಲೆ ಮತ್ತೆ ಮಂತ್ರಗಳು ಇದೆಲ್ಲ ಪ್ರತಿಯೊಂದು ಊಟದಲ್ಲೇ ರಿಚುವಲ್ಸ್ ಅನ್ನು ಸೇರ್ಕೊಂಡಿದ್ದೆ. ಆಮೇಲೆ ಊಟ ಆದಮೇಲೆ ತಕ್ಷಣ ಮಲಗಬೇಡಿ, ಓಡಾಡಿ ಅಂತ ಹೇಳ್ತಾರೆ, ಇಲ್ಲ ಕೂಡಿ ಇಲ್ಲ ಓಡಾಡಿ. ಭುಕ್ತ್ವಾ ಶತಪಥಂ ಗಚ್ಚೇತ್ ಅಂತ ಒಂದು ಮಾತು, ಊಟ ಆದ್ಮೇಲೆ 100 ಹೆಜ್ಜೆ ಓಡಾಡಬೇಕು ಅಂತೇಳಿ. 100 ಹೆಜ್ಜೆ ಓಡಾಡಿಬಿಟ್ರೆ ಊಟ ಮಾಡಿ ಕರೆಕ್ಟಾಗಿ ಎಲ್ಲ ಕಡೆ ಬರುತ್ತೆ, ಅದು ಜೀರ್ಣ ಆಗಿ ಭಾರಿ ಅನುಕೂಲ ಆಗುತ್ತೆ. ಊಟ ತಕ್ಷಣ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಜೀರ್ಣ ಆಗೋದು ಭಾರಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನು ಎಷ್ಟೊತ್ತು ಹೊಟ್ಟೆ ಪೂರ್ತಿ ಹೋಗಿರೋದಿಲ್ಲ, ಹೀಗಾಗಿ ಅದು ವಾಪಸ್ ಬರಲಕ್ಕೆ ಶುರು ಆಗೋದು, ವಾಂತಿ ಆಗುತ್ತೆ, ಅಸಿಡಿಟಿ ಬರಬೇಕು. ಅಸಿಡಿಟಿ ಬಂದುಬಿಟ್ಟು ಆಮೇಲೆ ಅಸಿಡಿಟಿ ಬರಕ್ಕೆ ಅದೊಂದು ಕಾರಣ, ಊಟ ತಕ್ಷಣ ಮಲಗೋ ಅಭ್ಯಾಸ ಇದ್ರೆ ಹಾಗಾಗತ್ತೆ. ಎಲ್ಲ ಇದೆ, ಎಲ್ಲ ಡಾಕ್ಟರ್ಸ್ ಹೇಳೋದೇನು ಗೊತ್ತಾ, ರಾತ್ರಿ ತುಂಬ ಕಷ್ಟಪಡ್ತಿರ್ತಾನೆ, 2 ಗಂಟೆ ಮುಂಚೆ ಊಟ ಮಾಡಿ ಒಳಗೋದಕ್ಕಿಂತ ಮುಂಚೆ, ಇಂಥ ಪ್ರಾಬ್ಲಮ್ ಬರೋದು ಅಂತ ಹೇಳ್ಬಿಡ್ತಾರೆ. ಇವ್ರು ಎಲ್ಲ ಕ್ಲೀನಾಗಿ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಹೊರಗೆ ಬರೋ ಚಾನ್ಸ್ ಇರೋದಿಲ್ಲ. ಇದೆಲ್ಲ ನಿಯಮಗಳು. ಆಮೇಲೆ ಏನು ಮಾಡ್ತಾರೆ, ಕೈ ತೊಳೆಯೋದ್ರಿಂದ ಉಪಯೋಗ ಇದೆ, ಆಚರಣೆಗೆ ಉಪಯೋಗ ಇದೆ, ಆಮೇಲೆ ಊಟ ಅನ್ನೋ ತೀರ್ಥ ತೊಗೊಳ್ಳೋದಕ್ಕೆ ಉಪಯೋಗ ಇದೆ. ಎಲ್ಲ ಶುದ್ಧೀಕರಣ ಪ್ರೋಸೆಸ್. ಪುನಃ ಸಾಯಂಕಾಲ ಓಡಾಡದ ಬಂದ, ವಾಕಿಂಗ್ ಇದೆ ಸಾಯಂಕಾಲ ವಾಕಿಂಗ್, ಬೆಳಿಗ್ಗೆ ನಮ್ಮಲ್ಲಿ ಜಾಗಿಂಗ್ ಹೇಳಿಲ್ಲ, ಶಾಸ್ತ್ರದ ಬೆಳಗ್ಗೆ ಹೇಳಿದ್ದಾರೆ, ಜಪ ತಪ ಮಾಡಿ ಅಂತ ಹೇಳ್ತಾರೆ. ಈಗ ಮನೆಯವರು ಒಳ್ಳೆ ವಾತಾವರಣ, ಮತ್ತೆ ಹೊರಗೆ ಹೋಗ್ತೀರಾಗ, ಸಾಯಂಕಾಲ ಆಗಲ್ಲ, ನಾವಲ್ಲಿ ವಾಕಿಂಗ್ ಹೋಗಿ ಅಂತ ಹೇಳಿಲ್ಲ. ಏನ್ ಮಾಡಿದ್ದಾರೆ ಗೊತ್ತಾ, ಸಾಯಂ ಸಂಧ್ಯಾ ಬಹಿರ್ಜಲೆ, ಸಾಯಂಕಾಲ ಸಂಧ್ಯಾ ಒಂದಿನ ಊರ ಹೊರಗಿನ ಬಾವಿ ಕೆರೆಯಲ್ಲಿ ಮಾಡಿ ಅಂತ ಹೇಳ್ತಾರೆ. ಅಟ್ಟು ವಾಕಿಂಗ್ ಬಂತು ಸಂಧ್ಯಾ ಒಂದೇ ಆಯ್ತು, ನಮ್ಗೆ ವಾಕಿಂಗ್ ಕಮ್ ಸಂಧ್ಯಾ ಒಂದೇ ಅಲ್ಲಿ ಹೋಗ್ತಾನೆ. ಯಾಕೆ ಗೊತ್ತಾ, ಅಲ್ಲಿ ನೀರಿನ ವರದಿ ಇರುತ್ತೆ, ಪೂರ್ತಿ ಪ್ರಶಾಂತವಾದ ವಾತಾವರಣ. ಬೆಳಿಗ್ಗೆ ಮನೆಯಲ್ಲಿ ವಾತಾವರಣ ಇದ್ದಿದ್ದು ಸಾಯಂಕಾಲದ ಹೊತ್ತಿಗೆಲ್ಲ ಇದಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ, ಹೊರಗಡೆ ವಾತಾವರಣ ಕ್ಲೀನ್ ಆಗಿರುತ್ತೆ, ಅಲ್ಲಿ ಹೋಗಿ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ವಾಕಿಂಗ್ ಆಯ್ತು, ನಿಮಗೆ ಇದು ಆಯ್ತು, ವೈಜ್ಞಾನಿಕವಾಗಿ ದೇಹಕ್ಕೆ ಉಪಯೋಗ, ಮಂತ್ರದಿಂದ ಮನಸ್ಸಿಗೆ ಉಪಯೋಗ, ಎರಡನ್ನೂ ಮಾಡಲಿಕ್ಕೆ ಸಾಯಂಕಾಲದ ಒಂದು ಸಂಧ್ಯಾ ಒಂದು ಬಹಿರ್ಜಲೆ ಅಂತ ಹೇಳಿದ್ರು. ಸಾಯಂಕಾಲದ ವಾಕಿಂಗ್ ಶ್ರೇಷ್ಠ, ಬೆಳಗಿನ ವಾಕಿಂಗ್ ಶ್ರೇಷ್ಠ ಅಲ್ಲ. ಬೆಳಿಗ್ಗೆ ವಾಕ್ ಮಾಡಕ್ಕೆ ಹೋಗಬೇಡಿ, ಅದಿದ್ರೆ ಯಾರು ಮಾತುಕಟ್ಕೊಂಡು ಹೋಗಿದ್ರೆ ವೇಸ್ಟ್. ಅದು ಕೆಲವರು ಬೆಳಿಗ್ಗೆ ಜಾಗಿಂಗ್ ಮಾಡಿ ಜಾತಿ ಕೇಳ್ತಾರೆ ಗೊತ್ತಾ, ಓಡಾಡ ಅಭ್ಯಾಸ ಮಾಡಿ ಅಂತ ಹೇಳಿರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಶಾಸ್ತ್ರ ಪ್ರಕಾರ ಮನೆಯಲ್ಲಿ ಬೆಳಿಗ್ಗೆ ನೀವು ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ, ಸ್ನಾನ, ಅವೆಲ್ಲ ಕೂಡ ಎಷ್ಟು ಉಪಯೋಗ ಗೊತ್ತಾ, ಯಾವ ಜಾಗಿಂಗು ಅಷ್ಟು ಎಫೆಕ್ಟಿವ್ ಅಲ್ಲ, ಅಷ್ಟು ಎಫೆಕ್ಟ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಯಾವುದೇ ಜಾಗಿಂಗ್ ಅಂತ ಮಂತ್ರ ಪಠಣೆ ಮಾಡೋದಿದೆಯಲ್ಲ, ಎಂಟೈರ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಪಾರಾಯಣ ಮಾಡ್ತೀರಿ, ಧ್ಯಾನ ಮಾಡ್ತೀರಿ, ಪ್ರಾಣ, ಅವೆಲ್ಲ ಇಡೀ ಬಾಡಿಗೆ ಎಕ್ಸಸೈಸ್ ಆಗೋದ್ರಿಂದ ಜಾಗಿಂಗ್ಗಿಂತ 100 times, 1000 times ಬೆಟರ್ ಅಂದರೆ ಮನೆಯಲ್ಲಿ ಸಂಧ್ಯಾ ವಂದನೆ ಮಾಡೋದು, ಧ್ಯಾನ ಮಾಡೋದೇ ಹೊರತು ಹೊರಗೆ ಓಡಾಡೋದಲ್ಲ. ಆ ಕಾಲಕ್ಕೆ ತುಂಬ ಜನ ಓಡಾಡ್ತಾರೆ ಜಾಗಿಂಗ್, ಅದು ಹೋಗ್ತಿರ್ತಾರೆ, ಓಡಿದ್ದು ಓಡಿದ್ದೇನೆ ಅಲ್ಲಿ, ಯಾವ ಹಾರ್ಟ್ ವೀಕ್ ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಜಾಗಿಂಗ್ ಮಾಡಿದ್ರೆ ಹೋದವರು ಇದ್ದಾರಲ್ಲ, ಜಾಗಿಂಗ್ ಹೋದಾಗ ಹಾರ್ಟ್ ಅಟ್ಯಾಕ್ ಆದವರು ಇದ್ದಾರೆ ಗೊತ್ತಾಯ್ತಾ, ಜಾಗಿಂಗ್ ಹೋದಾಗ ಹಾರ್ಟ್ ಅಟ್ಯಾಕ್. ಆದರೆ ಸಂಧಾನ ಕೂತ ಕಾಲ ದೇವಪೂಜಾ ಕಾಲಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಯಾಕೆಂತ ಕೇಳಿದರೆ ಅದು ಆ್ಯಕ್ಚುಲಿ ಹಾರ್ಟ್ ಕೂತ್ಕೊಂಡ್ಬಿಡ್ತೀರಲ್ಲ, ನ್ಯಾಚುರಲಿ ಬೆಟ್ ಸರ್ ಸರಿ ಹೋಗ್ಬಿಡುತ್ತೆ, ಕೂದು ಆ ಕೂಡೋದ್ರಿಂದ ಅರ್ಧ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಚಾನ್ಸ್ ಇದೆ ನಿಮಗೀಗ, ಅದು ಸರಿಯಲ್ಲ. ಮತ್ತು ದಾಯಿ ನಡ್ಕೊಂಡು ಹೋಗ್ತೀರಿ, ಗಮನ ಆ ಕಡೆ ಬೇರೆ ಇರುತ್ತೆ, ಫುಲ್ಲಿ ಡಿಸ್ಟರ್ಬ್ ಬಿಡು, ದವಾ ಅದು ಬಿದ್ದುಬಿಟ್ಟು ಇನ್ನು ಹಾರ್ಟ್ ಅಟ್ಯಾಕ್ ಇನ್ನು ಬಾಡಿನೇ ಬ್ರೇಕ್ ಆದರೂ ಆಶ್ಚರ್ಯ ಇದೆ. ಎಷ್ಟೊಂದ್ರೆ ಹಾಗೆ ಮಾಡ್ಕೊಂಡವ್ರು ಇದ್ದಾರೆ ಪಾಪ, ಇಲ್ಲ ಪ್ರಸಂಗ ಬರೋದೇ ಇಲ್ಲ, ನಿಶ್ಚಿಂತೆಯಾಗಿರ್ತಾರೆ. ಇದೆಲ್ಲ ಕಂಪೇರ್ ಮಾಡಬೇಕು, ಒಂದು 1-2 ತಿಂಗಳಿಗೆ ಲೈಫನ್ನು ಬ್ಲೇಡ್ ಮಾಡಿ ನೋಡಿ, ಆಗ ನಿಮಗೆ ಯಾವ ದೃಷ್ಟಿಯಿಂದ ಕೂಡ ಬೇರೆ ಡಾಕ್ಟರ್ ಹತ್ರ ಹೋಗೋ ಪ್ರಸಂಗನೂ ಬರೋದಿಲ್ಲ, ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಯ್ತು ಅನಿಸೋದು ಇಲ್ಲ, ನಿಶ್ಚಿಂತೆಯಾಗಿ ಬದುಕಿ ಸಾಧ್ಯವಾಗುತ್ತೆ. ಇದರ ಡೈಲಿ ರುಚಿಯಿಸ್ಬೇಕು. ಆಚಾರ ಊಟ ಮಾಡೋ ಕ್ರಮ ಹೇಳ್ತಾರೆ, ಮತ್ತೆ ಊಟ ಪ್ರಾಣಹುತಿ ಹೇಗೆ ತಗೋಬೇಕು ಹೇಳ್ತಾರೆ. ಆಮೇಲೆ ಊಟ ಆದ್ಮೇಲೆ ಮತ್ತೆ ಆಚರಣೆ ಮಾಡೋದನ್ನು ಹೇಳಿದ ಮೇಲೆ ಮಧ್ಯಾಹ್ನ ಮಲಗಬೇಡಿ, ಸ್ವಲ್ಪ ಬಿಟ್ಟು ಮೊದಲ ಶುರು ಮಾಡಿ, ಸಾಯಂಕಾಲ ಸಂಧ್ಯಾಂದೆ ಮಾಡಿ, ಉಳಿದೊತ್ತೆಲ್ಲ ಪಾಠ ಪ್ರವೇಶನ ಆಗುಬಿಲ್ಲರಿ. ನಿಮ್ಮ ಆಫೀಸ್ ಕೆಲಸ ಸರಿ ಇದೆ, ಏನು ತೊಂದರೆ ಇಲ್ಲ. ಆದರೆ ಸಂಧ್ಯಾವನ್ನ ಟೈಮ್ನಲ್ಲಿ ಮಾಡೋದಲ್ಲ, ಪೂಜೆ ಟೈಮ್ನಲ್ಲಿ ಮಾಡೋದಲ್ಲ, ಆ ಟೈಮ್ ಕ್ಲಾಸ್ ಬರದಂತೆ ಮಾಡಬೇಕಷ್ಟೆ. ಮಲಗೋದಕ್ಕೂ ನಿಯಮ ಹೇಳ್ತಾರೆ, ಮತ್ತೆ ಯಾರು ಸಿಕ್ಕರವ ಮಲಗಬೇಡಿ. ಯಾಮಾತ್ ಪರಥಯೇವಾತ ಸ್ವಪೇಧ್ಯಾಯನ್ ಜನಾರ್ದನ. ಮಲಗಬೇಕು ಅಂತಿದ್ರೆ ಆಫ್ಟರ್ ಸನ್ಸೆಟ್ ಮಿನಿಮಮ್ 3 hours ಆಗಿರಬೇಕು ಮಲಗಬೇಕಾದ್ರೆ. ಆಫ್ಟರ್ ಸನ್ಸೆಟ್ ಒಂದು ಯಾಮ ಅಂದ್ರೆ 3 hours. ಸೂರ್ಯ 7 ಗಂಟೆ ಮುಳುಗಿದ್ರೆ ಅವಾಗ 10 ಗಂಟೆ ಮುಂಚೆ ಮಲಗಬಾರ್ದು. ಸೂರ್ಯ 6 ಗಂಟೆ ಬರ್ತಾ ಬರ್ತಾ 6 ಗಂಟೆ ಬರುತ್ತೆ, ಅವಾಗ ರಾತ್ರಿ 9 ಮುಂಚೆ ಮಲಗಬಾರ್ದು. ಆ ಕಾಲದಲ್ಲಿ ಮಲಗೋದು, ಮತ್ತೆ ಫ್ರೆಶ್ನೆಸ್ ಟೈಮ್ ವೇಸ್ಟ್ ಮಾಡ್ಕೋತೀರಿ ಮಾಡಬೇಡಿ. ಅದನ್ನು ಮಲಗೋದು ಕಂಪಲ್ಸರಿ ಅಲ್ಲ, ಮಲಗಲೇಬೇಕು ಅಂತಲ್ಲ, ಮಲಗಬೇಕು ಅಂತಿದ್ರೆ ಆಫ್ಟರ್ 9 ಮನೆಗೆ ಅಷ್ಟೇ. ಇಲ್ಲ ಎದ್ದಿದ್ರೆ ಎಷ್ಟೊತ್ತು ಹೇಳೋಕ್ಕಾಗುತ್ತೋ ಹೇಳೋ ತೊಂದರೆ ಇಲ್ಲ. ರಾತ್ರಿ ಲೇಟಾಗಿ ಹೇಳೋದು, ಬೆಳಿಗ್ಗೆ ಲೇಟಾಗಿ ಹೇಳೋದಕ್ಕೆ ಎಕ್ಸ್ಕ್ಯೂಸ್ ಮಾಡಬಾರ್ದು, ಅದು ಇಂಪಾರ್ಟೆಂಟ್. ರಾತ್ರಿ 1 ಮನೆಗೆ ಬೆಳಿಗ್ಗೆ ಅಂತ ಕೆದ್ದೆ ಅದು ಸರಿಯಲ್ಲ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎಳ್ಳೋಬೇಕು. ಆ ರೀತಿ ಮಲಗೋ ಪ್ಲಾನ್ ಮಾಡಬೇಕೆ ಹೊರತು ಬಿಕಾಸ್ ಲೇಟಾಗಿ ಮಲಗಿದೆ ಬೇಗ ಹೋಗಿ ನಾವು ಲೇಟಾಗಿ ಎದ್ದೇವೆ ಅಂತ ಹೇಳೋದಾದ್ರೆ ಲೇಟಾಗಿ ಮಲಗಬಾರ್ದು, ಬೇಗನೆ ಮಲಗಬೇಕು. ಅದಕ್ಕದಕ್ಕೂ ಲಿಂಕ್ ಇದೆ. ಸಾಮಾನ್ಯವಾಗಿ ಇದೆಲ್ಲ ಅನುಸರಣೆ ಮಾಡಿದರೆ ನಿಮ್ಮ ಆರೋಗ್ಯ ಸರಿ ಇರೋದ್ರಿಂದ ಧರ್ಮಾಚರಣೆ ಮಾಡಕ್ ಬರುತ್ತೆ. ನೆಕ್ಸ್ಟ್ ಆಫೀಸ್ ಕೆಲಸ, ಸುಮ್ಮನೆ ಕೆಲವು ಕೆಮ್ತಾ ಇರ್ತಾರೆ, ಸಿಂತಾ ಇರ್ತಾರೆ, ರಜೆ ಕೊಟ್ಟು ಕಳಿಸಿಬಿಡ್ತಾರೆ, ಹೋಗ ಡಿಸ್ಟರ್ಬ್ ಮಾಡಬೇಡ ಮನೆಗೆ ಹೋಗುವಂತ ಕಳಿಸಿಬಿಡ್ತಾರೆ. ಅದಕ್ಕೆ ನೀನು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡದೆ ಮಾಡಿಬಿಡ್ತೀಯ, ನೀನೀಗ ಹೋಗುವಂತ ಕಳಿಸಿಬಿಡ್ತಾರೆ. ಆರೋಗ್ಯ ಇದ್ರೆ ಮಾತ್ರ ಕೆಲಸ ಹೇಗೋ, ಆರೋಗ್ಯ ಇದ್ರೆ ಮಾತ್ರ ಧರ್ಮ ಸಂಪಾದನೆ. ಆದ್ದರಿಂದ ಇದಿಷ್ಟು ಡೈಲಿ ರಿಚರ್ಸಿಂದ ಆದ ಉಪಯೋಗ. ಮಧ್ಯ ಮಧ್ಯೆ ನೈಮಿತ್ತಿಕ ಯಾತಕ್ಕೆ ಮಾಡ್ತಾರೆ, ಗ್ರಹಣಾದಿಗಳು ಬಂತು ಆಗ ಸ್ಪೆಷಲ್ ಲೊಕೇಶನ್ ಕ್ರಿಯೇಟ್ ಆಗುತ್ತೆ. ಸ್ಪೆಷಲ್ ಲೊಕೇಶನ್ ಬರೋದ್ರಿಂದ ನೈಮಿತ್ತಿಕ ಗ್ರಹಣ ನೈಮಿತ್ತದಿಂದ ಕೆಲವು ವಿಶೇಷವಾದಂತಹ ಸಿದ್ಧಿ ಬಂದುಬಿಡುತ್ತ. ವರ್ಷಗಟ್ಟಲೆ ಮಾಡ್ತಕ್ಕಂಥ ಕೆಲಸನ, ವರ್ಷಗಟ್ಟಲೆ ಮಾಡ್ತಕ್ಕಂಥ ಕೆಲಸನ ಗ್ರಹಣ ಹಿಡಿದ ಒಂದು 2-3 ಗಂಟೆ ಕಾಲದಲ್ಲಿ ಮಾಡಿಬಿಡ್ಬೋದಂತೆ. ಯಾವ ಸಿದ್ಧಿ, ಯಾವ ಕೆಲಸ ಅಂದ್ರೆ ಈ ಸ್ಪಿರಿಚುವಲ್ ಅಚೀವ್ಮೆಂಟ್, ಅದನ್ನು ಮಾಡಕ್ಕೆ ಒಳ್ಳೆ ಕಾಲ ಅಂದ್ರೆ ಅದು ಗ್ರಹಣದ ಕಾಲ, ಪರ್ವಕಾಲ ಅಂತ ಕರೀತಾರೆ. ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲ, ಸಂಕ್ರಾಂತಿ ಮೊದಲಾದ ದಿವಸಗಳು ಗ್ರಹಣ ಕಾಲ ನಂಬರ್ 1. ತೀರ್ಥಯಾತ್ರೆ ಹೋಗಿರ್ತಾರಲ್ಲ, ಆಗ ತೀರ್ಥಯಾತ್ರೆಯಲ್ಲಿ ಹಿಂದಿನ ಕಾಲ ತೀರ್ಥಗಳಂದ್ರೆ ಪವಿತ್ರವಾದ ಜಾಗ, ಅದು ಶುದ್ಧವಾದ ಜಾಗ. ಅಲ್ಲಿ ಹೋಗಿ ಬಂದರೆ ಮನಸ್ಸು ಪ್ಯೂರ್ ಆಗಿಬಿಡೋದು. ನಮ್ಮನೆ ಕೆಲವರು ಆರೋಗ್ಯ ಕೆಟ್ಟವ್ರನ್ನ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಮಡಿಕೇಡಕ್ಕೆ ಹೋಗ್ಬನ್ನಿ, ತಿರುಪತಿಗೆ ಹೋಗ್ಬನ್ನಿ, ಉಡುಪಿ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಾ, ಅಲ್ಲಿ ಹೋಗ್ತಾರೆ ದೇವರಿಗೆ ಅಂತ ಪ್ರದರ್ಶನ ಹಾಕ್ಬೇಕಾ. ಗುಡಿಗಳು ದೊಡ್ಡ ಗುಡಿ ಇರುತ್ತೆ, ಸಭಾ ನೆನಪಿರೋ ದೊಡ್ಡ ಗುಡಿ ಇರುತ್ತೆ. ಒಂದು ಸುತ್ತ ಹಾಕೋತಿ ಎಕ್ಸಸೈಸ್, ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅವ್ರಿಗೆ. ಮತ್ತೆ ನಮಸ್ಕಾರ ಹಾಕ್ತಾರೆ, ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಎಲ್ಲ ಹಿಂದಿನ ಕಾಲದ ದೇವಸ್ಥಾನಗಳಲ್ಲಿ ದೇವಸ್ಥಾನ ಸುತ್ತ ಪ್ರದರ್ಶನೆ ಹಾಕೋ ಜಾಗದಲ್ಲಿ ಅಲ್ಲ ಫ್ಲೋರಿಂಗ್ ನೈಸ್ ಮಾಡಿರೋದಿಲ್ಲ, ಸ್ವಲ್ಪ ಮರಳು ಟೈಪ್ ಇರುತ್ತದೆ. ನೀವು ಇನ್ನೂ ಹಳೆಯ ಕೆಳಗೆ ಉಳ್ಕೊಂಡಿದೆ. ನೀವು ತಿರುವನಂತಪುರಕ್ಕೆ ಹೋದರೆ ಮತ್ತೆ ಕಾಸರಗೋಡ ಹತ್ರ ಒಂದಿದೆ, ಮಧುರು ಅಂತಿದೆ, ಅಂಥ ಊರಲ್ಲಿ ಹಳೆಯ ಕಾಲದ ವಾತಾವರಣ ಪ್ರಿಸರ್ವ್ ಆಗಿದೆ. ಅಲ್ಲೆಲ್ಲ ಮರಳು ಟೈಪ್ ಇರುತ್ತೆ, ಓಡಾಡ್ತಾನಲ್ಲ ಆಕ್ಯುಪ್ರೆಷರ್ ಆದಾಗುತ್ತೆ, ಪೂರ್ತಿ ದೇಹಕ್ಕೆಲ್ಲ ಕೂಡ ಎಂಟೈರ್ ಬಾಡಿ ಒಂಥರ ಇದು ಮಾಡಿದಾಗುತ್ತೆ. ಅದರಿಂದ ಏನಾಯಿತು, ಆಕ್ಟಿವೇಟ್ ಆಗುತ್ತೆ ಬಾಡಿ, ಮತ್ತೆ ಎಷ್ಟೋ ರೋಗವಾಸಿ ಆಗಿಬಿಡುತ್ತೆ. ಅಲ್ಲಿ ಪ್ರದರ್ಶನೆ ಹಾಕೋತ್ತಿಗೆ ರೋಗವಾಸಿ ಆಗುತ್ತೆ. ಅವರ ಅನುಗ್ರಹ ಇದ್ದ ದೇವತೆಗಳನ್ನ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಅದು, ಅದು ಇನ್ನೂ ಸುಪೀರಿಯರ್. ಇಷ್ಟಕ್ಕೇನೆ ಅವ್ರು ಎಷ್ಟೋ ರಿಪೇರಿ ಆಗಿಬಿಡುತ್ತೆ ಬಾಡಿ ಅವರು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ಅಲ್ಲಿ ವಾತಾವರಣ ಸರಿ ಇರುತ್ತೆ, ಯಾವುದೋ ಪೊಲ್ಯೂಷನ್ ಇರೋದಿಲ್ಲ. ಆಚಾರ ಹೇಳ್ತಾರೆ ದೇವಸ್ಥಾನ ಎಲ್ಲಿರುತ್ತೆ ಗೊತ್ತಾ, ಊರು ಹೊರಗಡೆ ಇರಬೇಕು, ಈಶಾನ್ಯ ದಿಕ್ಕಿಗೆ ಇರಬೇಕು, ಅದರ ಈಶಾನ್ಯಕ್ಕೆ ನೀರಿರಬೇಕು, ಆದಷ್ಟು ದೊಡ್ಡದಾಗಿರಬೇಕು. ಇವೆಲ್ಲ ಪ್ರಿಸ್ಕ್ರಿಪ್ಷನ್ಸ್ ಯಾತಕ್ಕೆ ಕೊಡ್ತಾರೆ ಅಂದ್ರೆ ಎಫೆಕ್ಟ್ ನಮಗೆ ಕ್ರಿಯೇಟ್ ಆಗಬೇಕಾ ಅಷ್ಟೆಲ್ಲ ಆಗಿರಬೇಕು. ಇವತ್ತು ಚಮಚದಲ್ಲಿ ನೀರು ಕೊಟ್ಟರೆ ಎಷ್ಟು ಸಿಟ್ಟು ಬರುತ್ತೆ, ನೀವು ತುಂಬಾ ನೀವು ಬೇಸಿಗೆಯಲ್ಲಿ ಹೋಗಿರ್ತೀರಿ, ಒಂದೊಂದೇ ಚಮಚ 1,500 ಕೊಟ್ಟರೆ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ, ತಮ್ಮಿಗೆ ಗಡ ಗಡ ಕುಡ್ದಾಕ್ಬಿಡ್ತೇನೆ. ಅದಕ್ಕೆ ನಿಮಗೆ ಅಷ್ಟು ಆ ನಶ್ಯತೆ ಅಷ್ಟಿದೆ ನಿಮಗೆ. ಸೊ ಮನೆಯಲ್ಲೇ ನಮಸ್ಕಾರ ಹಾಕ್ಲಿಕ್ಕೆ ಆಗೋದು, ಪ್ರದರ್ಶನ ಹಾಕ್ಲಿಕ್ಕೆ ಆಗೋದಿಲ್ಲ. 30-35 ಏನು ನಮಸ್ಕಾರ ಹಾಕ್ತೀರಿ ನೀವೀಗ ಪ್ರದರ್ಶನ ಮಾಡೋಕ್ಕಾಗತ್ತೆ. ದೇವಸ್ಥಾನ ಅಂದ್ರೆ ಏನು, ಕಾಮನ್ ಪ್ಲಾಟ್ಫಾರ್ಮ್ ಇದ್ದ ಸ್ಟೇಡಿಯಂ ಇದ್ದ ಹಾಕಿ, ನಮ್ಮ ಆಟಕ್ಕೆ ಸ್ಟೇಡಿಯಂ ಹಾಗೋ ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ ದೇವಸ್ಥಾನಗಳು ಹಾಕಿ. ದೊಡ್ಡ ಜಾಗ, ವಿಶಾಲವಾದ ವಾತಾವರಣ, ಕ್ಲೀನ್ ಆಗಿರೋ ವಾತಾವರಣ, ಅದರಿಂದ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಆಲ್ಟೋಗೆದರ್ ಡಿಫ್ರೆಂಟ್ ಅಟ್ಮಾಸ್ಫಿಯರ್. ಮನೇಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನಿಮಗೆ, ಮನೇಲಿ ದೇವ್ರು ಇಟ್ಕೊಂಡಿರ್ತೀವಿ, ಇಷ್ಟು ದೇವ್ರು ಇರುತ್ತೆ, ದೊಡ್ಡ ಪೂಜೆ ಮಾಡಬಾರ್ದು ಮನೆಯಲ್ಲಿ. ಮನೆಯವರು ಎರಡು ನೋಡೋಕ್ಕಾಗೋದಿಲ್ಲ, ಧ್ಯಾನ ಮಾಡೋದು ಕಷ್ಟ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ತೀರಿ, ಅಷ್ಟು ದೊಡ್ಡ ವೆಂಕಟೇಶ್ ದೇವರ ವಿಗ್ರಹ ನೋಡ್ತೀರಿ, ಕ್ಲಿಯರ್ ಪಿಕ್ಚರ್ ಮನಸ್ಸಲ್ಲಿ ಬರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ದೇವ್ರ ಧ್ಯಾನ ಮಾಡೋದು ಯಾತಕ್ಕೆ ಸುಲಭ ಅಂದರೆ, ದೊಡ್ಡ ವಿಗ್ರಹ ಆದ್ದರಿಂದ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು ಇದರಲ್ಲಿ ಫೋನ್ನಲ್ಲಿ ಎಷ್ಟೇ ಒಂದು ಇದಿದೆ, ಮೊಬೈಲ್ನಲ್ಲಿ ಟಿವಿ ಬರುತ್ತೆ ಅಂತ ತಿಳ್ಕೊಬೋದು, ಎಷ್ಟೇ ನೋಡ್ಬೋದು ಇವಾಗ, ಒಬ್ಬರಷ್ಟೇ ಅದು ಸ್ಕ್ರೀನ್ ಹಾಕಿಬಿಟ್ಟು ದೊಡ್ಡದ ಎಲ್ಲರೂ ಒಟ್ಟಿಗೆ ನೋಡ್ಬೋದು. ದೇವಸ್ಥಾನ ಹಾಕಿ, ಮಾಸಲ್ಲಿ ದೇವರು ನೋಡಬೇಕು, ಧ್ಯಾನ ಮಾಡಬೇಕು ಅಂತಿದ್ರೆ ದೇವಸ್ಥಾನಗಳು ಬೇಕು. ಅದಕ್ಕಾಗಿ ದೇವಸ್ಥಾನ ಮಾಡಿ, ದೇವಸ್ಥಾನಕ್ಕೆ ಹೋಗೋದು ಕಂಪಲ್ಸರಿ ಅಲ್ಲ, ಬಟ್ ಇವನಿಗೆ ಅನುಕೂಲ ಇಲ್ಲ ಅಂದ್ರೆ ಅಲ್ಲಿ ಹೋಗಿ, ಏನು ತಪ್ಪಲ್ಲ. ದೇವಸ್ಥಾನಕ್ಕೆ ಹೋಗಿ ಮೈಂಡ್ ಪಲ್ಯೂಟ್ ಆಗೋದಾದ್ರೆ ಹೋಗಬೇಡಿ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಮನಸ್ಸು ಇನ್ನೂ ಕೆಡೋದಾದ್ರೆ ಹೋಗದೇ ಇರೋದೇ ಬೆಟರು. ಅದು ಸ್ನಾನ ಮಾಡಿ ಇನ್ನೂ ಕೊಡೋಕ್ಕಾಗೋದ್ರೆ ನೀರು ಸರಿ ಇಲ್ಲ ಅಂತ ಅರ್ಥ. ನೀರೇ ಬೆಳ್ಟಿಯಾಗಿದ್ರೆ ಇದೇನು ಪ್ರಯೋಜನ? ತುಂಬಾ ದಿನ ಅಂತ ಪ್ರಶ್ನೆ ಕೇಳ್ತಾರೆ. ದೇವಸ್ಥಾನಕ್ಕೆ ಹೋಗೋದು ಕಂಪಲ್ಸರಿನಾ? ಪರ್ಪಸ್ ಏನಾದ್ರದ್ದು? ನೀರು ಕೊಡ್ತಾರೆ ಕುಡಿಯೋ ಕಂಪಲ್ಸರಿನಾ? ಬಾಯಿಕಾಯಿಲೆ ಕುಡಿಯೋ ಕುಡಿಬೇಡಿ ಅಷ್ಟೇ, ಕೊಟ್ಟಷ್ಟು ಕುಡಿಬೇಕು ಅಂತ ಏನೂ ಇಲ್ಲ. ನೀರು ಕುಡಿಯೋದು ಒಳ್ಳೇದೇ, ಪರವಾಗಿಲ್ಲ. ನಿಮ್ಮ ಬಾಯಾರಿಕೆ ಆಗಿದ್ರೆ ಸುಮ್ ಸುಮ್ಮನೆ ಕುಡಿದ್ರೆ ಏನು ಉಪಯೋಗ ಇಲ್ಲ. ಅದರಿಂದ ದೇವಸ್ಥಾನ ಆಯ್ತು. ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ನೋ ಮಾತ್ರಕ್ಕೆ ಅವನು ಭಕ್ತ ಅಂತಾನು ಅಲ್ಲ, ಅವನು ಊಟಕ್ಕೂ ಹೋಗೋಣಾಗಿರ್ಬೋದು, ಅದೇನು ಗ್ಯಾರಂಟಿ ಅಲ್ಲ. ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂದ್ರೆ ನಾಸ್ತಿಕ ಅಂತಾನು ಅಲ್ಲ. ಯಾತಕ್ಕೆ ಮನೆಯಲ್ಲಿ ಅಂತ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಯಾಕೆ ಹೋಗ್ಬೇಕು? ನಾನು ಯೋಚನೆ, ದೇವ್ರ ಎಲ್ಲ ಕಡೆ ಇದ್ದಾನೆ, ನೆನಪಿರಲಿ. ದೇವ್ರ ದೇವಸ್ಥಾನದಲ್ಲಿ ಒಂದೇ, ಎಲ್ಲ ಕಡೆ ಇದ್ದಾನೆ. ದೇವಸ್ಥಾನಕ್ಕೆ ಹೋಗೋದು ಬಿಡೋದು ಆಸ್ತಿಕ ನಾಸ್ತಿಕಕ್ಕೆ ಟೆಸ್ಟ್ ಅಲ್ಲ. ಅವನು ಹೋಗದೇನೋ ಆಸ್ತಿಕನಾಗಿರ್ಬೋದು, ಹೋಗಿ ನಾಸ್ತಿಕನಾಗಿರ್ಬೋದು, ಅವೆಲ್ಲ ಪರ್ಮನೆಂಟ್ ಅಲ್ಲ. ಬಟ್ ದೇವ್ರ ಕಾನ್ಸೆಪ್ಟ್ ಇದೆಯಲ್ಲ, ಅದಿದ್ರೆ ಆಸ್ತಿಕ. ಮೈಂಡಲ್ಲಿ ತಲೆಯೆಲ್ಲ ಬಿರಬೇಕೆ ಹೊರತು ಫಿಸಿಕಲಿ ದೇವಸ್ಥಾನದಲ್ಲಿ ಕೂತಿದ್ದಾನೆ. ಈ ಸಿನಿಮಾ ಯಾವ್ದು ಯೋಚನೆ ಮಾಡ್ತಾ ಕೂತಿರ್ತಾನೆ, ಯಾವ್ದೇನೋ ಸಗಾಡ್ಕೋದ್ರು ಅಷ್ಟೇ. ಅವ್ರು ಏನು ಪ್ರಯೋಜನ ಇಲ್ಲ ಅಂದ್ರೆ ದೇವ್ ಮೆಕ್ಯಾನಿಕಲ್ ಆಗಬಾರ್ದು. ಇವತ್ತು ಎಲ್ಲ ರೀತಿಯಲ್ಲಿ ಶಾಂತಕ್ರಮ ಹಾಸ್ಯಾಸ್ಪದ ಆಗಿದೆ ಅಂದ್ರೆ ಮೆಕ್ಯಾನಿಕಲ್ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅದು ವರ್ಕ್ ಮಾಡ್ತಾ ಇಲ್ಲ, ಯಾವುದು ಕೂಡ ರಿಸಲ್ಟ್, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವೀಗ? ನಮ್ಮಲ್ಲಿ ತಪ್ಪಿದೆ ಅಂತ ಹುಡುಕೋದಿಲ್ಲ, ಅಲ್ಲಿ ತಪ್ಪು ಹುಡುಕ್ತೇವೆ. ದೇವಸ್ಥಾನ ಹಾಗೆ ಮಾಡಿರ್ತಾರೆ, ಎಷ್ಟಾದ್ರೆ ಕಮರ್ಷಿಯಲಿ ಮಾಡಿರ್ತಾರಲ್ಲ, ಯಾವ ಶಾಸ್ತ್ರದ ಪ್ರಕಾರ ಇರೋದಿಲ್ಲ. ಒಂದು ಫೋರ್ತ್ ಫ್ಲೋರ್ ಹಾಕ್ತೀರಿ ಅಂತ ತಿಳ್ಕೊಳ್ಳಿ, ಲೈಸೆನ್ಸ್ ಕೊಡ್ಬೇಕೀಗ ನೋಡ್ತಾ ಎಕ್ಸಾಮಿನ್ ಮಾಡ್ತಾರೆ, ಫೌಂಡೇಶನ್ ಸರಿ ಇಲ್ಲ ಕೊಡಲ್ಲ ಅಂತ ಹೇಳ್ತಾರೆ. ಹೋಗ್ತಾನೆ ಒಂದು ಬಿಲ್ಡಿಂಗಿಗೆ ಸಂಬಂಧಪಟ್ಟು ಲೈಸೆನ್ಸ್ ಕೊಡಬೇಕು. ಅದೇ ರೀತಿ ದೇವಸ್ಥಾನಕ್ಕೆ ಲೈಸೆನ್ಸ್ ಕೊಡಬೇಕು. ದೇವಸ್ಥಾನ ಎಲ್ಲಿ ಕಟ್ತೀರಿ ನೀವು? ಇಲ್ಲಿ ಕಟ್ತೀರಾ? ಕೊಟ್ಟಕ್ಕೆ ಲೈಸೆನ್ಸ್ ಕೊಡೋದಿಲ್ಲ, ಇಂತಲ್ಲೇ ಕಟ್ಟಬೇಕು. ದೇವಸ್ಥಾನ ಪ್ರಾವಿಷನ್ ಎಷ್ಟು ಇರಬೇಕು ಗೊತ್ತಾ? ಅಪಾರ್ಟ್ಮೆಂಟ್ ಅಂದ್ರೆ ಈ ಜಾಗ ಬಿಡಬೇಕು, ಇದೇ ತಾನೆ 30-40ಗೆ ಇಷ್ಟು, 40-60ಗೆ ಇಷ್ಟು, ಒಂದು ಆಫ್ಸೆಟ್ ಬಿಡೋದು ಇದೆಯಲ್ಲ. ದೇವಸ್ಥಾನಕ್ಕೆ ಎಷ್ಟು ಅಂತ ಇರಬೇಕು? ದೇವ ವಿಗ್ರಹ ಎಷ್ಟೇ ಇರ, ಆಚಾರ್ಯರೆಲ್ಲ ತಂತ್ರಕಾರ ಹೇಳ್ತಾರೆ. ದೇವಸ್ಥಾನದ ಬಾಗಿಲು ಎಷ್ಟಿರಬೇಕು, ವಿಗ್ರಹ ಎಷ್ಟಿರಬೇಕು, ದೇವಸ್ಥಾನ ದೇವರ ವಿಗ್ರಹದ ತಲೆ ಭಾಗ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು, ಎಲ್ಲ ಸ್ಪೆಸಿಫಿಕೇಶನ್ಸ್ ಅದ್ರ ಪ್ರಕಾರ ಮಾಡಿದ್ರೆ ಮಾತ್ರ ಎಫೆಕ್ಟ್ ಬರೋದು, ಇಲ್ಲದವರು ದೇವಸ್ಥಾನದ ಎಫೆಕ್ಟ್ ಬರೋದೇ ಇಲ್ಲ ಅದರೊಳಗೆ. ಎಲ್ಲ ಯೋಚನೆ ಮಾಡಿದರೆ ಆಗ ಪರ್ಫೆಕ್ಟ್. ಇವತ್ತು ಆ ರೀತಿ ಶಾಸ್ತ್ರೋಕ್ತ ದೇವಸ್ಥಾನ ಮಾಡೋದಿಲ್ಲ ಯಾರು ಕೂಡ. ಕಮರ್ಷಿಯಲ್ ಮೈಂಡ್ ಸೆಟ್ ಇರೋದ್ರಿಂದ ಅದ್ರ ತಕ್ಕಂತೆ ಮಾಡ್ತಾರೆ ಹೊರತು ಬೇರೆ ಕಡೆ ಮಾಡೋದಿಲ್ಲ. ಈ ಮೆಜೆಸ್ಟಿಕ್ಲಿ ದೇವಸ್ಥಾನ ಮಾಡಿಬಿಡ್ತಾರೆ, ಅದಕ್ಕೆ ಸಿಕ್ಕಾಬಟ್ಟಿ ಕನೆಕ್ಷನ್ ಆಗುತ್ತೆ ಅಂತ ಅಷ್ಟೇ ಹೊರತು ಇದು ಬೇರೆ ಇಷ್ಟ ಇಲ್ಲ. ಸಿಕ್ಕಾಬಟ್ಟೆ ಕನೆಕ್ಷನ್ ಆಗಿ ಜನ ಬರ್ತಾರೆ ಅಲ್ಲಿಗೆ. ನಮ್ಮಲ್ಲಿ ಹಾಗಲ್ಲ, ದೂರ ಎತ್ತಕ್ಕೆ ಮಾಡ್ತಿದ್ರು ಗೊತ್ತಾ? ಬೆಟ್ಟ ಹತ್ತಾರೆ, ತಿರುಪತಿ ಬೆಟ್ಟ ಎಷ್ಟು ಎಕ್ಸಸೈಸ್ ಬಾಡಿ ಗೊತ್ತಾ ಅವನಿಗೆ? ಎಂಟೈರ್ ಬಾಡಿ ಕ್ಲೀನ್ ಆಗಿಬಿಡುತ್ತೆ. ಅಲ್ಲಿ ಹತ್ತಾನೆ, ಹೋಗ್ತಾನೆ, ದೊಡ್ಡ ದೊಡ್ಡ ಪ್ರಾಕಾರ ಪ್ರದರ್ಶನೆ ಮಾಡ್ತಾನೆ, ಅಲ್ಲಿ ದೇವ್ರು ನೋಡ್ತಾನೆ, ಕೆಲವೊಂದು ದೇವ್ರು ನೋಡ್ತಾನೆ, ದರ್ಶನ ಅಷ್ಟು ದೊಡ್ಡ ದೇವ್ರ ಕಣ್ಣಲ್ಲಿ ಕಾಣ್ತಾನೆ. ಎಂತ ಮನಸ್ಸು ಪೀಸ್ ಆಫ್ ಪಾಯಿಂಟ್ ಸಿಗುತ್ತೆ ಅದು? ಅದನ್ನ ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ ಬಿಡ್ತೇನೆ, ನಾವು ಉದಾಹರಣೆ ಕ್ರಿಕೆಟ್ನ ನಾವು 20-30 ಸೈಕಲ್ ಆಡ್ತೀವಿ ಅಂದ್ರೆ ಹೇಗಿರ್ಬೋದು? 10-10 ಹಾಡುವಾಗ ಕ್ರಿಕೆಟ್ ಆಡ್ತೀವಿ ಅಂತ ಕೇಳಿದ್ರೆ ಹ್ಯಾಗ ಬೌಲ್ ಮಾಡಬೇಕು, ಹ್ಯಾಗ ಹೊಡಿಬೇಕು, ಎಲ್ಲಿ ಹೋಗ್ಬೇಕು, ಇವತ್ತು ಬ್ಯಾಟ್ ತಗೊಂಡು ಗೋಡೆ ಹೊಡಿಬೇಕು ಅಷ್ಟೇ, ಅವನು ಏನು ಕೆಲಸಕ್ಕೆ ಬರೋದಿಲ್ಲ. ಕ್ರಿಕೆಟ್ ಅಂದ್ರೆ ಆಡಕ್ಕೆ ಒಂದು ಸ್ಟೇಡಿಯಂ ಒಂದು ಜಾಗ ಬೇಕು, ಟೆನಿಸ್ ಅಂದ್ರೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಫುಟ್ಬಾಲ್ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ದೇವಸ್ಥಾನಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಆ ಪ್ರಕಾರ ದೇವಸ್ಥಾನ ಮಾಡಿದ್ರೆ ಸರಿ ಹೋಗುತ್ತೆ. ರಿಚುವಲ್ಸ್ ಒಂದು ಭಾಗ ದೇವಸ್ಥಾನ ಕೂಡ, ದೇವಸ್ಥಾನ ಮಠ ಎಲ್ಲ ಆಗಿರಬೇಕು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಯಾವ ಸಮಸ್ಯೆನೂ ಇಲ್ಲದೆ ಪ್ರತಿಯೊಂದು ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್ಸ್ ಅಂದ್ರೆ ಅವೇ, ಪ್ರತಿಯೊಂದು ಇದಕ್ಕೂ ಕೂಡ ಮೈಂಡ್ ಸೆಟ್ ಏನೋ ಕೆಟ್ಟೋಗಿರುತ್ತೆ, ವಾಯುಸ್ಥಿತಿ ಪುರಸ್ಕರಣೆ ಮಾಡು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ? ಅದಕ್ಕೂ ಕರೆಕ್ಟ್ ಆಗಿದೆ. ಒಂದು ಮೆಡಿಸಿನ್ ಆ ರೋಗಕ್ಕೆ ತಕ್ಕಂತೆ ಮೆಡಿಸಿನ್ ಹ್ಯಾಕ್ ಕೊಡ್ತಾರೋ ಅವನ ಪ್ರಾಬ್ಲಮ್ ತಕ್ಕಂತೆ ಇಂಥ ಹೋಮ ಮಾಡು, ಇಂಥ ಮುಂಚೆ ಪುರಸ್ಕರಣೆ ಮಾಡು, ಜಪ ಮಾಡು ಅಂತ ಹೇಳ್ತಾರೆ. ಅದರಲ್ಲೇನೆ ವಾಯುಸ್ಥಿತಿಯಲ್ಲೇನೆ ಈ ಶ್ಲೋಕನೇ ಹೆಚ್ಚು ಮಾಡು ಅಂತ ಹೇಳ್ತಾರೆ. ಅವನ ಪ್ರಾಬ್ಲಮ್ ತಕ್ಕಂತೆ ಹೇಳ್ತಾರೆ. ಮದ್ದೆ ಹೇಳಿದಂತೆ ಔಷಧಿ ತಕ್ಕಂತ ರೋಗದ ತಕ್ಕಂತ ಔಷಧಿ ಹೇಗೋ, ಸಮಸ್ಯೆಗೆ ತಕ್ಕಂತ ಪರಿಹಾರ. ಯಾವುದೋ ಸಮಸ್ಯೆ ಯಾವುದೋ ಪರಿಹಾರ ಕೊಟ್ರೆ ಅದು ರೋಗದ ಔಷಧಿ ತಪ್ಪಲ್ಲ, ರಾಂಗ್ ಡಯಾಗ್ನೋಸಿಸ್, ರಾಂಗ್ ಮೆಡಿಸಿನ್. ಅದರಿಂದ ನಾವು ಮೆಡಿಕಲ್ ಸೈನ್ಸ್ ಬೈಬಾರದು. ಅದೇ ರೀತಿನೇ ಇವತ್ತು ಯಾವ ಪ್ರಾಬ್ಲಮ್ ಇದೆ ಕರೆಕ್ಟ್ ಆಗಿ ನೋಡಿ ಅದಕ್ಕೆ ತಪ್ಪು ಸಂಘ ಆಚಾರ್ಯನೆಲ್ಲ ತಂತ್ರಸಾರದಲ್ಲಿ ಬೈತಾರೆ. ನಿಮ್ಮ ಸಮಸ್ಯೆ ಏನು ಅದು ತಕ್ಕಂತ ಈ ಮಂತ್ರ ಹೇಳಿ ಅಂತ ಹೇಳ್ತಾರೆ. ಆರೋಗ್ಯದ ಸಮಸ್ಯೆನಾ, ನಿಮ್ಮದು ಬುದ್ಧಿವಂತಿಕೆ ಇಲ್ಲದ ಸಮಸ್ಯೆನಾ, ಶತ್ರುಗಳ ಕಾಟ ಇದೆಯಾ, ಅಥವಾ ಯುದ್ಧಕ್ಕೆ ಹೋಗಬೇಕಾಗಿದೆಯಾ, ಅದಕ್ಕೆ ತಕ್ಕಂತೆ ಈ ಮಂತ್ರ ಉಪಯೋಗಿಸಿ, ಇಂತಿಂಥ ಹೋಮ ಮಾಡಿ, ಹೋಮಕ್ಕೆ ಇಂತಿಂಥ ಸಮಿತ್ ಉಪಯೋಗಿಸಿ ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಆದ ಸಮಿತ್ ಉಪಯೋಗಿಸಿದ್ರೆ ಅಂತಂದ ರೋಗ ವಾಸಿ ಆಗುತ್ತೆ. ನೀವು ಯಾವ ರೋಗ ಬಂದಿದೆ ಅಂದ್ರೆ ಹೋಮ ಮಾಡ್ಬೇಕೀಗ. ಆ ಹೋಮಕ್ಕೆ ಯಾವ ಸಮಿತ್ ಉಪಯೋಗಿಸ್ಬೇಕು? ಅರಳಿ ಮರದ ಉಪಯೋಗಿಸ್ಬೇಕಾ, ಈ ಬನ್ನಿ ಗಿಡದ ಉಪಯೋಗಿಸ್ಬೇಕಾ, ಈ ಉತ್ತರಾಯಣ ಗಿಡದ ಎಲ್ಲ ಸ್ಪೆಸಿಫಿಕ್ ಅದನ್ನೇ ಉಪಯೋಗಿಸಿದ್ರೆ ಆ ರೋಗ ಪರಿಹಾರಕ್ಕೆ ಸಹ ಕರೆಕ್ಟ್ ಆಗಿ ಸಿಗುತ್ತೆ. ಇವತ್ತು ಯಾವುದು ಯೋಚನೆ ಮಾಡಿದ್ರೆ ಅವ್ನು ಹೋಗ್ತಾನೆ, ಅವ್ನು ತಂದಿರ್ತಾನೆ, ಅವ್ನು ಹಾಕ್ತಾನೆ, ಕೈ ಮುಗಿತಾನೆ, ಬಂದ್ಬಿಡ್ತಾನೆ ಮುಗಿದ. ಇದ್ಯಾವುದು ಅಲ್ಲ. ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದೇ ಮೆಡಿಸನ್ ತಗೊಂಡ್ರೆ ರೋಗ ವಾಸಿ ಆಗೋದಿಲ್ಲ, ಡಾಕ್ಟರ್ ಹೇಳಿದ ಮೆಡಿಸನ್ ತಗೊಂಡ್ರೆ ಮಾತ್ರ ವಾಸಿ ಆಗುತ್ತೆ. ಅದೇ ರೀತಿನೇ ಹೋಮ, ಹವನ, ಪುರಸ್ಕರಣೆ, ಮಂತ್ರ ಎಲ್ಲವೂ ರುಚಿಯಲ್ಸೆ. ಪ್ರೊವೈಡೆಡ್ ಇವನ ಸಮಸ್ಯೆ ಏನೋ ಅದು ಪರಿಹಾರ ಏನೋ ಅವನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾನೆ, ಇವನು ಹೇಗೆ ಫಾಲೋ ಮಾಡ್ತಾನೆ, ಅದರ ಮೇಲೆ ರೋಗವಾಸಿ ಆಗೋದಾಗೋ ಹೋಮ ಹವನಗಳ ಸಿದ್ಧಿ ಹಾಗೆ ಬರೋದು. ಸೊ ರಿಚುಯಲ್ಸ್ ಅನ್ನ ಆ ರೀತಿ ಮಾಡಿದಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಹಿಂದಿನ ಕಾಲಕ್ಕೆ ಹೇಳ್ತಾರೆ ಮಳೆ ಬೆಳೆಗಳು ಬರೋದಕ್ಕೆ ಕಾರಣ ಏನು, ಸಕಾಲಕ್ಕೆ ಮಳೆ ಬೆಳೆ ಬರಲೇಬೇಕು ಅವತ್ತಿನ ದಿವಸ ಮಳೆ. ಅದಕ್ಕೆ ಅಂತ ಹೋಮ ಹವನ ಮಾಡಿರೋದ್ರಿಂದ ಬರ್ತಿತ್ತು. ಈ ಕರೆಂಟ್ ಮನೆ ಬರ್ತಾನೆ, ಎಲ್ಲ ವೈರಿಂಗ್ ಮಾಡ್ತಾರೆ, ಸ್ವಿಚ್ ಹಾಕ್ತಾರೆ, ಕರೆಂಟ್ ಬಂದ್ಬಿಡುತ್ತೆ. ಅದಕ್ಕೆ ಕನೆಕ್ಷನ್ ಕರೆಕ್ಟ್ ಆಗಿ ಮಾಡಿದ್ದಾನೆ, ಕರೆಂಟ್ ಬರಲೇಬೇಕು, ಲೈಟ್ ಬರಲೇಬೇಕು. ಇರಲಿಲ್ಲ ಅದನ್ನ ಆಯ್ತು ಸರಿ, ಎಲ್ಲೋ ಕನೆಕ್ಷನ್ ರಾಂಗ್ ಇದೆ ಅಂತ ಅರ್ಥ. ಕರೆಂಟ್ ಇದ್ರು ಮನೆ ದೀಪ ಬರ್ತಿಲ್ಲ ಅಂದ್ರೆ ಎಲ್ಲೋ ಕನೆಕ್ಷನ್ ಮಿಸ್ಟೇಕ್ ಇದೆ ಅಂತ ಅರ್ಥ. ಆ ತರ ವಿಚಾರ ಮಾಡಿದ್ರೆ ಅದನ್ನ ಕರೆಸಿ ಅವನ್ನ ಎಲೆಕ್ಟ್ರಿಸಿಟಿ ಹಾಕರಿಸ್ಬೇಕು. ನಮ್ಮ ಜನ ಇರ್ತಾರೆ, ನಮ್ಮಲ್ಲಿ ಭಾರಿ ಜನಗಳು ಉಂಟು. ಈ ಪುರೋಹಿತರಿ ಹಾಕರಿಸ್ಬೇಕು, ನಾವೇ ಮಾಡ್ಕೊಂಡ್ರಾಗೋದಿಲ್ವಾ? ಎಲೆಕ್ಟ್ರಿಸಿಟಿ ಹಾಕರಿಸ್ಬೇಕು, ನಾವೇ ರಿಪೇರಿ ಮಾಡ್ಕೊಂಡ್ರಾಗೋದಿಲ್ವಾ? ಮಾಡ್ಕೋ, ಶಾರ್ಟ್ ಸರ್ಕ್ಯೂಟ್ ಆದ್ರೆ ಡಮಾಂಡ್ ಹೋಗ್ತೀವಿ ಅಷ್ಟೇ. ಆ ಟ್ರೈನ್ ಅಪ್ ಆಗಿರ್ತಾನೆ ಅದರಲ್ಲೂ, ಎಲೆಕ್ಟ್ರಿಷಿಯನ್ ಟ್ರೈನ್ ಅಪ್ ಆಗಿರೋದ್ರಿಂದ ಅವರಿಗಿರೋ ಎಕ್ಸ್ಪರ್ಟೈಸ್ ನಮಗಿರೋದಿಲ್ಲ. ಅವನೊಂದು 10 ನಿಮಿಷ ಮಾಡೋದ್ರೆ 2 ಗಂಟೆ ಅವ್ರು ಮಾಡಕ್ ಬರೋದಿಲ್ಲ, ಅದೇ ಕೆಲಸ ಅವನಿಗೆ. ಪುರೋಹಿತರಿಗೆ ಅದು ಗೊತ್ತಿರುತ್ತಾದ್ರಿಂದ ಕಷ್ಟ ಮಾಡಿಬಿಡ್ತಾರೆ. ಇಲ್ಲಿ ಅದು ಗೊತ್ತಿರೋದಿಲ್ಲ, ಅದರಿಂದ ಮಾಡಕ್ ಬರೋದಿಲ್ಲ. ನಮ್ಮದ್ರೆ ಏನ್ ಮಾಡಿದ್ರು, ನಾವೇ ಟೇಪ್ ರೆಕಾರ್ಡ್ ಇಟ್ಕೊಂಡು ಟೇಪ್ ರೆಕಾರ್ಡ್ ಇಟ್ಕೊಂಡು ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ ಫಸ್ಟ್. ಬಂತರ ಏನ್ ಮಾಡ್ತಾರೆ, ಹೋಮ್ ಮಾಡ್ತಾರೆ ಟೇಪ್ ರೆಕಾರ್ಡ್ರಿಂದ ಏನು ಯೂಸ್ಲೆಸ್. ಸಬ್ಸ್ಟಿಟ್ಯೂಟ್ ಡಾಕ್ಟರ್ ಸಬ್ಸ್ಟಿಟ್ಯೂಟ್ ನಾವೇ ಮಾಡಕ್ಕಾಗತ್ತಾ? ಪಾಪ ಎಷ್ಟು ವರ್ಷ ಓದಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಅಂಥವ್ರ ವಸ್ತು ಕೊಟ್ಟರೆ ಕೆಲವೊಂದು ಫೇಲ್ ಆಗಿಬಿಡುತ್ತೆ ಕೆಲಸದ. ಅಂಥದ್ದೇನಿಲ್ಲ, ಪುಸ್ತಕ ನೋಡ್ಕೊಂಡು ನಾವು ವಸ್ತು ಕೊಡಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. ನಮ್ಮಲ್ಲಿ ಆ ಟ್ರೆಂಡ್ ಬಂತು, ಅವ್ರಿ ಬ್ರಾಹ್ಮಣರೇ ಯಾತಕ್ಕೆ ಬೇಕೀಗ, ಪುರೋಹಿತರೇ ಯಾತಕ್ಕೆ ಬೇಕು, ಮಂತ್ರಗಳೇ ಕನ್ನಡದಲ್ಲಿ ಯಾಕೆ ಹೇಳಬಾರದು ಎಲ್ಲ ಶುರು ಮಾಡ್ತಾರೆ. ಕನ್ನಡದಲ್ಲಿ ಹೇಳಬಾರ್ದು ಪ್ರಶ್ನೆ ಇಲ್ಲ. ಎಫೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಅಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ್ದವ್ರು ಹಾಗೆ ಮಾಡಬೇಕೇ ಹೊರತು ಇಲ್ಲಿ ಹೋದ್ರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಪಾನಕ ಶರಬತ್ ಮಾಡಿದ, ನಿಮ್ಗೆ ಹುಷಿಯನ್ನು ಯಾಕೆ ಹೇಳಬಾರ್ದು ಅಂತ ಕೇಳಿದ್ರಿಗೆ ಎರಡು ಹುಣಿಯನ್ನು ಕೇಳಿದ. ಹುಣಿಯನ್ಗೆ ನನಗೆ ಹೋಗುತ್ತೋ ತಿಳ್ಕೊ ಅಂತ ಹೇಳಿದ. ಆ ಪರ್ಟಿಕ್ಯುಲರ್ ಟೇಸ್ಟ್ ಬರಬೇಕಾದ್ರೆ ಅದನ್ನೇ ಹಾಕಬೇಕು. ಕೆಲವಕ್ಕೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರುತ್ತೆ, ಕೆಲವು ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಸಕ್ಕರೆ ಬರೋದಿಲ್ಲ, ಸಕ್ಕರೆ ಟೇಸ್ಟ್ ಹಾಕ್ತದೆ. ಎರಡು ಸ್ವೀಟೆ, ಆದ್ರೆ ಇದ್ರ ಕೂಡ ಬೇರೆ ಅದ್ರ ಗುಣ ಬೇರೆ. ಇದೆಲ್ಲ ಅರ್ಥ ಮಾಡ್ಕೊಂಡವ್ರಿ ತಿಳಿಯುತ್ತೆ, ಇಲ್ದವ್ರು ತಿಳಿಯೋದಿಲ್ಲ. ಅದೆಲ್ಲ ಆ ಪೀರಿಯಡ್ ಅಲ್ಲಿ ಅವ್ರು ಡೀಪ್ ಸ್ಟಡಿ ಇಲ್ಲ. ನಮ್ಮಲ್ಲಿ ಇವತ್ತು ಏನಾಗಿದೆ, ಸ್ಟಡಿ ಇಲ್ಲ ಅಂತ ಒಪ್ಕೊಂಡವ್ರಿಗೆ ಬೇರೆ ಶುರು ಮಾಡಿಬಿಟ್ಟಿದ್ದಾರೆ, ಆದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಷ್ಟೇ, ಹಾಗೆಲ್ಲ ಮಾಡಬಾರ್ದು. ಸೊ ರಿಚುಯಲ್ಸ್ ಏನಿದೆ ಈಗ ಪರ್ಫೆಕ್ಟ್ ಮೀನಿಂಗ್ ಇರೋದ್ರಿಂದ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು. ಮತ್ತೆ ಮುಂದೆ ಹೇಳ್ತಾರೆ ಪಾಸಿಟಿವ್ ರಿಸಲ್ಟ್ಸು ಮತ್ತೆ ನೆಗೆಟಿವ್ ರಿಸಲ್ಟ್ಸ್. ಎಷ್ಟೋ ಸತಿ ಕೆಲವು ಹೋಮ ಹವನ ಕೆಲವು ಹೇಳಿದ್ದೇನೆ ಅಂತ ಪ್ರಾಬ್ಲಮ್ ಇದ್ದ ಮಾಡಿಸಿದ್ದಾರೆ, ಇಮಿಡಿಯೇಟ್ ಸಾಲ್ವ್ ಆಗಿದೆ. ಒಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಪಾಪ ಆಸ್ಪತ್ರೆ ಸೇರಿಸಿದ್ರು. ಡಾಕ್ಟ್ರು ಎಲ್ಲಿವರೆಗೆ ಬಂದರು ಅಂತ ಕೇಳಿದರೆ ಇನ್ನೇನು ವಾಸಿ ಆಗೋ ಸಂಭವನೇ ಇಲ್ಲ, ಮನೆ ಕರ್ಕೊಂಡು ಹೋಗೋದೇ ವಾಸಿ. ಯಾವ ಎಲ್ಲರೂ ಟ್ರೈ ಮಾಡಿದ್ದೇವೆ, ಇನ್ನಾಗೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದಾಗ ಪಾಪ ಹುಡುಗ ಮನೆ ಬಂದು ಕೇಳಿದ, ಭಾರಿ ಇದಾಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ಡಾಕ್ಟ್ರು ಎಲ್ಲ ಹೋಗಿ ಸುಟ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿದರೆ, ಹಾಗಿದ್ದರೆ ವಾಯುಸ್ಥಿತಿಯಲ್ಲಿದ್ದ ಶೋಕನೆ ಮಾಡಿಸೋ, ಈಗ ಹೋಗಿ ಮಾಡಿಸೋ ಅಂತ ಹೇಳಿದ್ಮೇಲೆ ಶುರು ಮಾಡಿದ. 48 ದಿವಸ ಅಂತ ಮಾಡಿಸೋ ಅಂತ ಹೇಳಿದರೆ ಎಂಥ ಮಿರಾಕಲ್ ಗೊತ್ತಾಗೋದು. ಆ ಡಾಕ್ಟ್ರಿ ಹೇಳು ಮನೆ ಕಳಿಸ್ಬಿಡಿ, ಮನೆ ಅನುಕೂಲ ಇಲ್ಲ, ಅಲ್ಲೇ ಇಟ್ಕೊಳ್ಳೋಕೆ ಹೇಳಿಬಿಟ್ಟು ಇಲ್ಲಿ ಶುರು ಮಾಡಿ ಅಂತ ಹೇಳಿದರೆ, ಡೈಲಿ ಡಾಕ್ಟ್ರಿ ಟೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನು ಪುರಸ್ಸೇಣೆ ಮುಗಿದಿಲ್ಲ ಪೂರ್ತಿ. ಓಕೆ, ನಾವು ಪುರಸ್ಸೇಣೆ ಮುಗಿಯೋದು ಸರ್ ಮನೆ ಬಂದ್ಬಿಟ್ಟಿದ್ದಾರೆ ಆಗಲೇ. ಅವರು ಈ 3-8 ವರ್ಷ ಆಯ್ತು ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಏನೇನೋ ಆಗಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಡಾಕ್ಟ್ರು ಪೂರ್ತಿ ಕೈಬಿಟ್ಟು ಕ್ಲೇಸ್, ಅದು ಪೂರ್ತಿ ಗಾನ್ ಕೇಸ್ ಅವ್ರ ಪ್ರಕಾರ. ಅಂತದ್ದು ಅವ್ರು ಇದ್ದದ್ದು ಗುರುತು ಕೂಡ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಪರ್ಫೆಕ್ಟ್ಲಿ ಹೆಲ್ತಿ. 2-3 ತಿಂಗಳಲ್ಲ 8 ವರ್ಷ ಆಗಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ಎಫೆಕ್ಟಿವ್ ಇದೆ ಅದು ಅಂತ. ಅದಕ್ಕೆ ಅದರ ಅನುಭವ ಬರಬೇಕಾದ್ರೆ ನಿಮಗೆ ಅದನ್ನು ಪಾಸಿಟಿವ್ ರಿಸಲ್ಟ್ಸ್ ಅದು ಅಂತ. ಎಲ್ಲರೂ ಸರಿಯಾಗಿ ಮಾಡದೆ ಹೋದರೆ ಅವಾಗ ಅದು ಎಫೆಕ್ಟ್ ಹೋಗ್ಬಿಟ್ಟಿರುತ್ತೆ ಅಷ್ಟೇ. ಕರೆಂಟ್ ಇದೆಲ್ಲ ಇದ್ದರೆ ನಿಮ್ಮ ಕನೆಕ್ಷನ್ ಮಿಸ್ಟೇಕ್ ಹೊರತು ಬೇರೆ ಅಲ್ಲ. ನಾವು ಸೈನ್ಸನ್ನೇ ಒಪ್ತೇವಲ್ಲ, ಶಾಸ್ತ್ರ ಆಗಿ ಒಪ್ಬೇಕು. ಹಿಂದಿನ ಕಾಲಕ್ಕೆ ಎಂಥ ಎಫೆಕ್ಟ್ ಕೊಡ್ತಾರೆ ನೋಡಿ. ದ್ರುಪದ ರಾಜರಿಗೆ ಮನಸ್ಸು ಬಂತು, ನನಗೆ 2 ಮಕ್ಕಳು ಬೇಕು, ಒಬ್ಬ ಮಗ ಹುಟ್ಟಬೇಕು, ದ್ರೋಣಾಚಾರ್ಯನ ಕೊಲ್ಲಕ್ಕೆ ಹುಟ್ಟಬೇಕು, ಒಬ್ಬ ಮಗಳು ಹುಟ್ಟಬೇಕು, ಪಾಂಡವರಿಗೆ ಕೊಟ್ಟು ಅರ್ಜುನ ಮದುವೆ ಮಾಡಕ್ಕೆ ಹುಟ್ಟಬೇಕು. ಅದಕ್ಕೆ ಮಾಡಿದ ಎಫೆಕ್ಟ್ ಉಪಾಯ ಏನು ಗೊತ್ತಾ? ಯಾಜ ಉಪಯಾಜ ಅಂತ ಅಣ್ಣ ತಮ್ಮಂದಿರು ಪುರೋಹಿತರು, ಅವರ ಹತ್ರ ಹೋಗಿ ಕರ್ಕೊಂಡು ಬರ್ತಾರೆ ಗಂಗಾ ನದಿಯ ತೀರ, ಅಲ್ಲಿ ಯಜ್ಞಶಾಲೆ, ಅಲ್ಲಿ ಅವರಿಂದ ಹೋಮ ಯಜ್ಞ ಮಾಡಿಸ್ತಾನೆ. ಯಜ್ಞ ಮಾಡಿದರೆ ಎಷ್ಟು ವಂಡರ್ಫುಲ್ ಗೊತ್ತಾ? ಇನ್ನೇನು ಅದು ಪ್ರಸಾದ ಕೊಡಬೇಕು ಯಜ್ಞ ಮುಗಿಸಿಬಿಟ್ಟು. ದೃಪದ ರಾಜ ನೀನು ಹೆಂಡತಿನ ಕರ್ಕೊಂಡು ಬಾ, ಪ್ರಸಾದ ಕೊಡ್ತೇವೆ. ಅವಳು ಗರ್ಭಿಣಿ ಆಗ್ತಾಳೆ, ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ, ಕರಲಕ್ಕೆ ಹೋಗ್ತಾಳೆ. ಆಕೇನು ಮಾಡ್ತಾಳು ಗೊತ್ತಾ? ಸ್ವಲ್ಪ ಇರಿ, ನಾವು ಅಲಂಕಾರ ಮಾಡ್ಕೊ, ಮೇಕಪ್ ಮಾಡ್ಕೋತಾ ಇದ್ದೇನೆ, ಸ್ವಲ್ಪ ಇರಿ, ನೆಟ್ಟಿಂಗ್ ಬೇಕಂದ್ರಂತೆ. ಅವ್ರಿಗೆ ಭಾರಿ ಕೋಪ ಬಂದ್ಬಿಡುತ್ತೆ ಪುರೋಹಿತರುಗಳಿಗೆ, ನಾವೇ ನಮ್ಮ ಕೆಲಸ ಬಿಟ್ಟು ಇಲ್ಲಿ ಬಂದರೆ ನಮಗೆ ನೆಟ್ಟಿಂಗ್ ಬೇಕು ಅಂತ ಹೇಳ್ತಾರೆ. ಮಹಾರಾಣಿ ಅವಳು ಸೊಕ್ಕು ಸ್ವಲ್ಪ, ಇವ್ರು ಏನು ಮಾಡಿದ್ರು ಗೊತ್ತಾ? ಅಲ್ಲಿ ವೇಟ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವಳು ತಿನ್ನಬೇಕಾದ ಪ್ರಸಾದ ಏನು ಮಾಡಿದ್ರು ಗೊತ್ತೇನು? ಹೋಮಕುಂಡದಲ್ಲೇ ಹಾಕ್ಬಿಡ್ತಾರೆ, ಹೋಮಕುಂಡದಲ್ಲೇನೆ. ಜನ ಏನು ಗಾಬರಿ ಏನಾಯ್ತು ಅಂತ ತಿಳ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಅಲ್ಲಿಂದ ಹುಡುಗ ಹೊಟ್ಟು ಬರ್ತಾ ಇದ್ದಾನೆ ಮೇಲಕ್ಕೆ, ಒಬ್ಬ ಹುಡುಗ ದುಷ್ಟೋದ್ಯುಮ್ನ ಅವನೇನು. ಅದು ಎಷ್ಟು ಪವರ್ಫುಲ್ ಆಗಿತ್ತು ಹಾಕಿದ್ರೆ ಮಂತ್ರ ಅಂತ ಕೇಳಿದರೆ, ಆ ಯಜ್ಞದಲ್ಲಿ ಹಾಕಿದರೆ ಅವಳು ತಿಂದ್ರೆ ಅವಳು ಗರ್ಭಿಣಿ ಆಗ್ತಿದ್ಲು, ಇಲ್ಲಾಗಿ ಇಲ್ಲೇ ಕೆಲಸ ಮಾಡ್ತಿದ್ದೆ ಅಷ್ಟರ ಮಟ್ಟಿಗೆ ಹುಟ್ಟಿ ಬಂದ್ರಂತ. ಆಮೇಲೆ ನೋಡ್ತಿದ್ದಾರೆ ಒಬ್ಬ ಹುಡುಗಿ ಹುಟ್ಟಿ ಬರ್ತಾಳೆ, ದ್ರೌಪದಿಯಲ್ಲಿ ಹುಟ್ಟಿ ಬರ್ತಾಳೆ ಒಬ್ಬ ಹುಡುಗ ಹುಡುಗಿ, ಕೃಷ್ಣದ್ಯುಮ್ನ ಐತ ಅವಳು ದ್ರೌಪದಿ ದೇವಿ ಅವರು, ಎಂಥ ಮ್ಯಾಜಿಕ್ ರಿಚುವಲ್ಸ್ ಏನು ಕೆಪಾಸಿಟಿ ಅಲ್ಲಿ ನೋಡ್ಬೇಕಷ್ಟೆ. ಇಂಥ ಆಕ್ಷೇಪಣೆನೇ ರಾಯರ ಕಾಲಕ್ಕೂ ಮಾಡಿದವರಿದ್ರು. ವೇದ ವೇದ ಅಂತ ಹೇಳ್ತೀರಿ, ವೇದ ಪಾರಾಯಣ ಅಂತೀರಿ, ಪಠಣ ಅಂತೀರಿ, ಎಲ್ಲ ಮೀನಿಂಗ್ಲೆಸ್ ಅಂತ ಯಾರೋ ಕೇಳಿದ ಕಷ್ಟ. ರಾಯರು ಹೇಳಿದರು ಯಾಕೆ ಮೀನಿಂಗ್ಲೆಸ್ ತೋರಿಸ್ತೀನಿ ಬಾ ಅಂತ ಹೇಳಿ. ಅವ್ರಿಗೆ ನೆನಪಾಯ್ತು ಆಚಾರ ರೀತಿ ಮಾಡಿ ತೋರಿಸಲು ಗೋಮತಿ ತೀರದಲ್ಲಿ ಹೋದಾಗ ಅಬ್ಜೆಕ್ಟ್ ಮಾಡಿದ್ದ. ತಕ್ಷಣ ಆಚಾರ ಏನು ಮಾಡಿದರು, ಯಾವ ಔಷಧಿ ಏನು ಸೂಕ್ತ ಇದೆ ಸರಿಯಾಗಿ ಹೇಳಿದರೆ ಒಂದು 5 ನಿಮಿಷ ಕೂಡ ಆಗಲ್ಲ. ಆ ಸೂಕ್ತ ಹೇಳಿದರೆ ರಿಚುವಲ್ಸ್ ಅವೆಲ್ಲ ಕೂಡ ಸೂಕ್ತ ಹೇಳಿದರೆ ಒಂದು ಕಾಳು ಆ ಕ್ಷಣಕ್ಕೆ ಮೊಳಕೆ ಹೊಡೆಯುತ್ತೆ ಅಂತ ನೀವು ಮೊಳಕೆ ಬಿಡುತ್ತೆ ಅಂತ ಹೇಳಿ. ಆತ ಹೇಳಿದ, ನೋಡಿ ಈ ಸೂಕ್ತ ಒಂದ್ಸರ್ತಿ ಹೇಳಿದ್ರೆ ಮೊಳಕೆ ಬಿಡುತ್ತೆ ಅಂತ ಹೇಳುತ್ತಾರೆ, ನಾನು 1000 ಸರ್ತಿ ಹೇಳಿದ್ದೇನೆ ಏನೇನೂ ಆಗಿಲ್ಲ, ಸೊ ಇದೆಲ್ಲ ಫಾಲ್ಸ್ ಅಂತ ಹೇಳಿದ. ಇದೆಲ್ಲ ಬೋಗಸ್ ಸೂಕ್ತಗಳು ಅಂತ ಕರೆದ. ಫಸ್ಟ್ ಆಚಾರ ಹೇಳ್ತಾರಂತ, ಹುಚ್ಚ ನೀವು ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿದೆ, ಕೊಡು ನಮ್ಮ ಕೈಲಿ ಅಂತ ಹೇಳಿ ಹೇಳಿದ್ರಂತೆ. ನೆಲ್ದಲ್ಲಿ ಕೂಡ ಇರಲಿಲ್ಲ ಆಚಾರ, ಕೈಲಿ ಹೇಳ್ಕೊಂಡಿದ್ದಾರೆ ಅಷ್ಟೇ. ಕೈಲಿ ಹೇಳ್ಕೊಂಡು ಸೂಕ್ತ ಮುಗಿಸಿದ್ರೆ ಒಂದು 5 ನಿಮಿಷದೊಳಗೆ ಅದು ಮೊಳಕೆ ಹೊಡೆದಿದ್ದಲ್ಲ, ಮೊಳಕೆ ಹೊಡೆದು ಗಿಡ ಆಗಿ ಬೆಳೆದು ಹೂ ಬಿಟ್ಟು ಕಾಯಿ ಬಿಟ್ಟು ಕಾಳು ತೆಗೆದು ಆಚಾರ ತಗೊಂತ ಕೊಟ್ಟಂತ 5 ಮಿನಿಟ್ಸಲ್ಲಿ ಗೊತ್ತಾಯ್ತಾ. ಅದು ಮೊಳಕೆ ಹೊಡೆದು ಸಾಕಾಗ್ತಿತ್ತು ಕಾಳುಗಳು, ಒಂದು ಹೆಸರು ಕಾಳು 100 ಹೆಸರು ಕಾಳು ಮಾಡಿ ವಾಪಸ್ ಕೊಟ್ಟಿರೋದು ಒಂದು 5 ನಿಮಿಷದಲ್ಲಿ. ಎಷ್ಟು ಎಫೆಕ್ಟ್ ಇದೆ ಗೊತ್ತಾಯ್ತಲ್ಲ. ರಾಯರು ಅದೇ ಕೆಲಸ ಮಾಡಿ ತೋರಿಸ್ತಾರೆ. ಆ ಕಡೆ ಹೋದ ಕಾಲಕ್ಕೆ ರಾಯರು ಬಾಯಲ್ಲಿ ತೋರಿಸ್ಬಿಟ್ಟು ಕೈಲಿ ಮಂತ್ರಿಸ್ಬಿಟ್ಟು ಕೊರಡು ಬೆಳೆ ನೀರು ಹಾಕಿದ್ರಂತ. ಆ ಕೊರಡು ಬೆಳೆಗೆ ಶುರುವಾಯಿತು ಅಂತ ಹೇಳಿದ. ಕೊರಡು ಬೆಳೆಗೆ ಶುರುವಾಯಿತು. ಇವೆಲ್ಲ ಏನು ತೋರಿಸುತ್ತೆ, ಎಷ್ಟು ಸತ್ಯ ಇದೆ ಅಂಶ, ರಿಚುವಲ್ಸ್ ಅಲ್ಲ, ಫಾಲ್ಸ್ ಅಲ್ಲ, ಸತ್ಯವಾದದ್ದೆ. ಅದಕ್ಕೆ ಆ ದೇಸಾಯಿ ಆತ ಬ್ರಾಹ್ಮಣ ಅಲ್ಲ ಆತ, ಅವ್ರು ಮೆಚ್ಚಿಬಿಟ್ಟು ಅವರು ಪೂರ್ಣ ಸರಣ ಸರೆಂಡರ್ ಆಗಿಬಿಟ್ಟು ಜಯಗಿರಿ ಕೊಟ್ಟು ಇನ್ನೂ ಉಳ್ಕೊಂಡ್ಬಂದಿದೆ ಮಠ ನೆನಪಿಲ್ಲ. 300 ವರ್ಷ ಆದರೂ ಕೂಡ ಇನ್ನೂ ಮಠದೇಶ್ವರನೇ ಇದೆ ಅಂತ ಹೇಳಿದರೆ ಅವ್ರು ಎಷ್ಟು ಕನ್ವಿನ್ಸ್ ಆಗಿ ಕೊಟ್ಟಿರ್ಬೇಕು ಅರ್ಥ ಮಾಡ್ಕೋಬೋದು. ರಿಚುವಲ್ಸ್ ಅನ್ನು ಪ್ರೂವ್ ಮಾಡಿದ್ದಾರೆ, ಥಿಯರಿಟಿಕಲಿ ಮಾತಾಡೋದು ಬೇರೆ, ಪ್ರೂವ್ ಮಾಡೋದು ಬೇರೆ. ಅದೇ ರೀತಿ ಇದೆ, ಗಂಧ ತೇಯ್ತಾ ಇದ್ದಾರೆ ಅವರು, ಅಗ್ನಿ ಸೂಕ್ತ ಇರುತ್ತೆ ಗಂಧ ತೇಯ್ತಾ ಇರ್ತಾರೆ, ಗಂಧ ತಣ್ಣಗಿರುತ್ತೆ, ಅದು ನೋಡಿದ್ರೆ ಬೆಂಕಿ ಅಂತ ಸುಡ್ತಾ ಇತ್ತು. ಆ ಸೂಕ್ತದ ಎಫೆಕ್ಟ್ ಹೇಗೆ ಕ್ರಿಯೇಟ್ ಆಗಿದೆ ನೋಡಿ, ಬೆಂಕಿ ಅಂತ ಸುಡ್ತಾ ಇದೆ. ಫ್ರಿಜ್ಜಲ್ಲಿದ್ರು ಕೂಡ ಬೆಚ್ಚಗಿರುತ್ತೆ ಅಂತ ಕೇಳಿದರೆ ಇರುತ್ತೆ, ಕರೆಂಟ್ ಇಲ್ದವರು ಬೆಚ್ಚಗಿರುತ್ತೆ, ಫ್ರಿಜ್ ಹೊರಗೆ ಇನ್ನೂ ಜಾಸ್ತಿ ಬೆಚ್ಚಗಿರುತ್ತೆ ಅಷ್ಟೇ. ಕರೆಂಟ್ ಇದ್ದ ಇರೋ ಎಫೆಕ್ಟ್ ಕರೆಂಟ್ ಇಲ್ದಿರೋದಿಲ್ಲ. ಅದೇ ರೀತಿನೇ ನಾವು ಚಳಿಗಾಲದಲ್ಲಿ ಹೊರಗಿದ್ದು ತಣ್ಣಗಿರುತ್ತೆ. ರಾಯರ ಅಗ್ನಿ ಸೂಕ್ತ ಹೇಳಿದ್ದಕ್ಕೆ ಏನಾಯ್ತು ಗೊತ್ತಾ, ಅಲ್ಲಿ ಹೀಟರ್ ಸಿಸ್ಟಮ್ ಕ್ರಿಯೇಟ್ ಆದಾಗ ಆಯ್ತು, ಅವು ಗಂಧ ಎಲ್ಲ ಪೂರ್ತಿ ಬೆಂಕಿ ಎದ್ದು ಸುಡ್ತಾ ಇತ್ತು. ನೋಡಿದ್ರೆ ಅದು ರಿಚುವಲ್ಸ್ಗೆ ಎಷ್ಟು ಬೆಲೆ ಇದೆ ತೋರಿಸ್ತಾರ. ಎಲ್ಲರೂ ಗಾಬರಿ ಆಗೋತಿದ್ದೇನು ಅಂತ ಕೇಳಿ ತಕ್ಷಣ ಮುಟ್ಟಿದ್ರು. ಪೂರ್ಣ ಸೂಕ್ತ ಹೇಳಿದ್ರು ಪೂರ್ತಿ ತಣ್ಣಗಾಯ್ತು. ಅಂದ್ರೆ ಯಾವುದನ್ನ ಯಂತ್ರದಿಂದ ಮಾಡ್ತಿದ್ರು ಜನ ಇವತ್ತು, ಅದು ಮಂತ್ರದಿಂದ ಮಾಡ್ತಿದ್ರು. ಇಷ್ಟೇ ಡಿಫರೆನ್ಸ್, ಯಂತ್ರ ಮಂತ್ರ. ಯಂತ್ರಕ್ಕೆ ಏನೇನೋ ಶ್ರಮಗಳು ಜಾಸ್ತಿ, ಯಂತ್ರಕ್ಕೆ ಹಣ ಬೇಕು, ಮಂತ್ರಕ್ಕೆ ಜ್ಞಾನ ಬೇಕು. ಇಷ್ಟೇ ವ್ಯತ್ಯಾಸ. ಹಣ ಇಲ್ಲದ ಯಂತ್ರ ತಗೊಳ್ಳೋದಕ್ಕಾಗೋದಿಲ್ಲ, ಮಂತ್ರ ಇಲ್ಲದವರಿಗೆ ಇಂಥ ಸಿದ್ಧಿ ಬರಲಿಕ್ಕಾಗೋದಿಲ್ಲ. ಸೊ ನಮ್ಮ ಸಿದ್ಧಿ ಎಲ್ಲ ಶಾಸ್ತ್ರೋಕ್ತವಾದದ್ದೆಲ್ಲ ರಿಚುವಲ್ಸ್ ಅಂದರೆ ಪೂರ್ತಿ ಬ್ರೆಂಡೆಡ್ ವಿತ್ ಮಂತ್ರ. ಸರ್ ಇದು ಯಂತ್ರದ ಶಕ್ತಿಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಇದು ಮಂತ್ರ, ಮಂತ್ರ ಸಬ್ಸ್ಟಿಟ್ಯೂಟ್ ಯಂತ್ರ. ಆದರೆ ಯಂತ್ರದ ಶಕ್ತಿ ಎಂಬುದು ಲಿಮಿಟೆಡ್, ಮಂತ್ರದ ಅನ್ಲಿಮಿಟೆಡ್. ಮಂತ್ರದ ಶಕ್ತಿ ಭಾರಿ ದೊಡ್ಡದು. ಇವತ್ತು ಯಾವ ವಿಜ್ಞಾನಕ್ಕೂ ಕೂಡ ಒಂದು ಯೋಚನೆ ಮಾಡ್ತಾರೆ, ಮಳೆ ಬಂದಿಲ್ಲ ಮಳೆ ಬರೆಸಬೇಕು. ಅವೆಲ್ಲ ಕೇಳಿದ್ದೇವಲ್ಲ, ಈಗ ಈ ಕ್ಲೌಡ್ ಮಾಡೋದಕ್ಕೋಸ್ಕರ ಏನೇನೋ ಕಷ್ಟಪಟ್ಟು ಏನೋ ಮಾಡ್ತಾರೆ, ಏನೋ ಗಲಾಟೆ ಆಗ್ತಾ ಇರುತ್ತೆ. ಆಚಾರ್ಯ ಹೇಳ್ತಾರೆ ಏನು ಮಾಡಬೇಡಿ, ಈ ಮಂತ್ರ ಹೇಳಿ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಮಂತ್ರ ಹೇಳಿ ಕುತೂಹಲ ಮಳೆ ಸುರಿಯಬೇಕು. ಎಷ್ಟು ಸಿಂಪಲ್ಲು, ಎಷ್ಟು ಸಿದ್ಧಿ ಇದೆ ಅದರೊಳಗೆ. ಬ್ರಹ್ಮಣ್ಯ ತೀರ್ಥ ಆ ರೀತಿ ಮಾಡಿದ್ರು ಅಂತ ವಿಜಯದಲ್ಲಿ ಬರುತ್ತೆ. ವಿಜಯನಗರ ಪ್ರಾಂತದಲ್ಲಿ ಭಯಂಕರವಾದ ಬರಗಾಲ, ಎಷ್ಟು 5-6 ವರ್ಷ ಆದರೂ ಒಂದು ಹನಿ ಮಳೆ ಆಗಿರಲಿಲ್ಲವಂತೆ. ಅಲ್ಲಿ ಹೋಗ್ತಾರೆ ಜನ, ಹೇಳ್ತಾರೆ ಹೌದಾ ಮಾಡ್ತೇವೆ ಅಂತ ಹೇಳ್ತಾರೆ. ಪರ್ಜನ್ಯ ಮಂತ್ರ ಜಪ ಅಂತ ಹೆಸರು ಅದಕ್ಕೆ. ಅದು ಮಾಡಿದರೆ ಮಾಡಿ ಮುಸಲೋತ್ಗೆ ಮಳೆ ಶುರುವಾಗಿದೆ. ಇಡೀ ಎಲ್ಲ ಕೆರೆ ಕೊಡಿ ಓವರ್ಫ್ಲೋ ಆಗಬೇಕು ಅಂತ ಮಳೆ ಸುರಿದಿದೆ ಅಂತ ಹೇಳ್ತಾರೆ. ಆ ರೀತಿ ಮಾಡಿ ವಿಜ್ಞಾನಕ್ಕೆ ದೇವರಾಣಿ ಸಾಧ್ಯ ಆಗಲಿ ಅಂತಿರ್ತದೆ. ಆ ಕ್ಲೌಡ್ ಮಾಡಿದ್ರಲ್ಲ ಅದು ಆಕ್ಚುಲಿ ಪೂರ್ತಿ ಆಗಲೇ ಇಲ್ಲ ಕೊನೆಗೂ ಕೂಡ. ಏನೋ ಮಾಡಿ ಏನೋ ಆಯ್ತು, ಕೊನೆ ಫೇಲ್ ಆಗೋಯ್ತು ಹೊರತು ಫಲ ಸಿಗಲೇ ಇಲ್ಲ. ಅಂದ್ರೆ ವಿಜ್ಞಾನ ಇನ್ನು ಶ್ಯೂರಿಟಿ ಬಂದಿಲ್ಲ ಅವರಿಗೆ. ಶಾಸ್ತ್ರದಲ್ಲಿ 100% ಗ್ಯಾರಂಟಿ ಮಾಡುತ್ತೆ. ಇನ್ನು ಮಳೆ ನಿಲ್ಲಿಸ್ಬೇಕಾ? ಅಂಥ ದೊಡ್ಡ ಮಳೆಗಳು, ಇನ್ನೇನು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದಾರೆ, 1000 ಜನ ಸೇರಿಬಿಟ್ಟಿರ್ತಾರೆ. ಮಳೆ ನಿಲ್ಲಿಸ್ಬೇಕು. ಸುಲಭವಾಗಿ ಅವರು ಒಂದು ಮಂತ್ರ ಹೇಳಿದರೆ ಮಳೆ ಸ್ಟಾಪ್ ಆಗಿ. ಇವತ್ತು ವಾಟರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇರ್ತಾನೆ, ಮನೆ ನೀಡಬೇಕಾಗಿ ಫೋನ್ ಮಾಡ್ತಾರೆ, ನೀರು ಬರಲು ಶುರುವಾಗುತ್ತೆ. ಫೋನ್ ಮಾಡಿದ ವಾಟರ್ ಡಿಪಾರ್ಟ್ಮೆಂಟ್ ಎಲ್ಲ ನೀರು ಮನೆಗೆ ಬಿಟ್ಬಿಡ್ತಾರೆ ತಂದುಬಿಟ್ಟು. ಯಾಕೆ? ಫೋನ್ ಕಾಂಟ್ಯಾಕ್ಟ್ ಮಾಡಿದ ಮಂತ್ರದ ಕಾಂಟ್ಯಾಕ್ಟ್ ಅಂದ್ರೆ ಅಷ್ಟೇನೆ. ಒಂದು ಫೋನ್ ಕಾಲ್ ಹೇಗೆ ಮಾಡುತ್ತೋ ಒಂದು ಮಂತ್ರ ಹೇಗೆ ಮಾಡುತ್ತೆ, ಅಥವಾ ಫೋರ್ಫ್ ಆಗ್ತಿರುತ್ತೆ ಅಲ್ಲ, ಸ್ಟಾಪ್ ಅದೇ ಸ್ಟಾಪ್ ಮಾಡಿಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಫೋನ್ ಕಾಲಿಗಿರೋ ಮಹತ್ವ, ಮಂತ್ರದ ಮಹತ್ವ ಎಷ್ಟು ಡಿಫರೆನ್ಸ್ ಇದೆ. ಫೋನ್ ಕಾಲ್ ಯಾರಾದ್ರೂ ಮಾಡಿದ್ರೆ ಬರೋದಲ್ಲ, ಮತ್ತೆ ಶಟರ್ ಬಂದು ಇಟ್ಟುಬಿಡ್ತಾರೆ ಅಷ್ಟು ಬ್ಯಾಕೆಟ್. ಅದು ಹೈಲಿ ಇನ್ಫ್ಲೂಯೆನ್ಸ್ ಪರ್ಸನ್ ಆದರೆ ಮಾತ್ರ, ಕಾಂಪಿಟೆಂಟ್ ಪರ್ಸನ್ ಹೇಳಿದ್ರೆ ಮಾತ್ರ ಫೋನ್ ಎಫೆಕ್ಟ್ ಆಗೋ, ಕಾಂಪಿಟೆಂಟ್ ಪರ್ಸನಾಲಿಟಿ ಇದ್ರೆ ಮಾತ್ರ ಮಂತ್ರ ಕೆಲಸ ಮಾಡೋದು. ಇದರ ಮಂತ್ರ ಕೆಲಸ ಮಾಡೋದಿಲ್ಲ. ಆ ಮಂತ್ರಗಳಿಗೆ ಪ್ಯೂರಿಟಿ ಬೇಕು, ಫಸ್ಟು ಸಿದ್ಧಿ ಇರಬೇಕು. ಅದು ಇನ್ನೊಬ್ಬರು ದ್ರೋಹ ಮಾಡಕ್ಕೆ ಹೋದ್ರೆ ಮಂತ್ರ ಫಲ ಕೊಡೋದಿಲ್ಲ, ಲೋಕದಾಶವಾಗಿ ಮಂತ್ರ ಫಲ ಕೊಡೋದಿಲ್ಲ. ಲೋಕೋದ್ಧಾರ ಮಾಡಿದ್ರೆ ಮಾತ್ರ ಮಂತ್ರ ಫಲ ಕೊಡು. ಅದರಿಂದ ಏನಾಗ್ತಿತ್ತು, ಹಿಂದಿನ ಕಾಲಕ್ಕೆ ಜನಗಳೆಲ್ಲ ಅನಿಷ್ಟ ಬದುಕ್ತಿದ್ರು. ಅವು ಜನಗಳ ಅನಿಷ್ಟ ಇತ್ತು, ಜನಗಳ ಇವರಲ್ಲ ಅನಿಷ್ಟ ಇತ್ತು, ಮಂತ್ರಗಳ ಅನಿಷ್ಟ ಇತ್ತು, ಎಲ್ಲ ಸಿದ್ಧಿ ಬರ್ತಾ ಇತ್ತು. ಸೊ ರಿಚುಯಲ್ಸ್ ಅಂದರೆ ಅವು ಇಮ್ಮಿಡಿಯೇಟ್ ಫಲ ಕೊಡುತ್ತೆ, ಶೂರ್ ಫಲ ಕೊಡುತ್ತೆ, ನವಿ ಫಲ ಕೊಡುತ್ತೆ, ಸಮಾಜಕ್ಕೆ ಫಲ ಕೊಡುತ್ತೆ. ಅದರಿಂದ ಯಾವುದೇ ರೀತಿ ಬೈ ಪ್ರಾಡಕ್ಟ್ ಯಾವುದು ಡೇಂಜರಸ್ ಅಲ್ಲೇ ಅಲ್ಲ. ಸೈಂಟಿಫಿಕಲಿ ಮಾಡ್ತಾರೆ, ಒಂದು ಒಳ್ಳೇದಾಗುತ್ತೆ, ನೂರು ಕೆಟ್ಟದಾಗಿರುತ್ತೆ. ಆಮೇಲೆ ಸೈಡ್ ಎಫೆಕ್ಟ್ ಇದ್ದಾಗ, ಸೈಡ್ ಎಫೆಕ್ಟ್ ಎಂಥ ಪೊಲ್ಯೂಷನ್ ಶುರುವಾಗಿದೆ ನೋಡಿ. ಈಗ ಒಂದು ಕಡೆ ಭಾರಿ ಅನುಕೂಲ ಆಗಿದೆ, ಇನ್ನೊಂದು ಕಡೆ ನೋಡಿದರೆ ಅಷ್ಟು ಹಾಳಾಗಿ ಹೋಗ್ಬಿಟ್ಟು. ನಮ್ಮ ಶಾಸ್ತ್ರದಲ್ಲಿ ಹಾಗಲ್ಲ, ರಿಚುಯಲ್ಸ್ ಇಂದ ಓನ್ಲಿ ಪಾಸಿಟಿವ್ ರಿಸಲ್ಟ್, ನೆಗೆಟಿವ್ ರಿಸಲ್ಟ್ಸ್ ಬರೋದಲ್ಲ ಅದರೊಳಗೆ, ಓನ್ಲಿ ಪಾಸಿಟಿವ್. ಸಹಿಸೋದಕ್ಕೆ ಆಗಲ್ಲ, ಪಾಸಿಟಿವ್ ಬರುತ್ತೋ ಬಿರುತ್ತೋ ಗ್ಯಾರಂಟಿ ಗೊತ್ತಿಲ್ಲ, ನೆಗೆಟಿವ್ ಗ್ಯಾರಂಟಿ ಬರುತ್ತೆ, ಅದು ಗ್ಯಾರಂಟಿ, 100% ಗ್ಯಾರಂಟಿ. ಅದನ್ನು ಅರ್ಥ ಮಾಡಿಕೊಂಡು ರಿಚುಯಲ್ಸ್ ಬಗ್ಗೆ ನಾವು ಓಪನ್ ಮೈಂಡೆಡ್ ಡಿಸ್ಕಷನ್ ಮಾಡಿದಾಗ ಯಾವ ಪ್ರಾಬ್ಲಮ್ನು ಬರದೇನೆ ಸುಖವಾಗಿ ನಿಂತ್ಕೊಂಡು ಬದುಕಬಹುದು. ಅದಕ್ಕೆ ಅದೇ ಒಂದು ಮಾತು ಹೇಳ್ತಾರೆ, ಯಾವುದೇ ಒಂದು ರಿಚುಯಲನ್ನು ನಾವು ಸರಿಯಾಗಿ ಮಾಡಬೇಕು ಅಂತಿದ್ರೆ ಫಸ್ಟ್ ಹೆಂಗಿರಬೇಕು, ನಮ್ಮಲ್ಲಿ ಪ್ಯೂರಿಟಿ ಇರಬೇಕು, ಪ್ರಿಸ್ಕ್ರೈಬ್ಡ್ ಮಂತ್ರ ಆಗಬೇಕು, ಪ್ರಿಸ್ಕ್ರೈಬ್ಡ್ ಮಂತ್ರ ಆಗಬೇಕು, ಮಂತ್ರದ ಅರ್ಥ ಗೊತ್ತಿರಬೇಕು, ಮತ್ತು ಮಂತ್ರದ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಗೊತ್ತಿರಬೇಕು, ಮಂತ್ರ ಪ್ರತಿಪಾದ್ಯ ದೇವತೆ ಯಾರು ಅಂತ ಗೊತ್ತಿರಬೇಕು, ಪ್ರತಿಪಾದ್ಯ ದೇವತೆ ಯಾರು ಅಂತ ಗೊತ್ತಿರಬೇಕು, ಆ ದೇವತೆಗೆ ನಿಯಾಮಕ ಭಗವದ್ ರೂಪ ಯಾವುದು ಗೊತ್ತಿರಬೇಕು. ಅದನ್ನ ಶಾಸ್ತ್ರೋಕ್ತವಾಗಿ ಇಷ್ಟೇ ಪ್ರಪೋಷ್ಟನ್ನು ಉಪಯೋಗಿಸಿದಾಗ ಖಂಡಿತ ಮಂತ್ರ ಫಲ ಕೊಟ್ಟೇ ಕೊಡುತ್ತೆ, ಎಂದೆಂದು ಫೇಲ್ ಆಗೋದಿಲ್ಲ. ಇದು ಎಲ್ಲದಕ್ಕೂ ಹೆಚ್ಚಾಗಿ ಎರಡಿರಬೇಕು, ಒಂದು ಭಕ್ತಿ ಇರಬೇಕು, ಒಂದು ಫಲದ ಅಪೇಕ್ಷೆ ಇರಬಾರದು. ಭಕ್ತಿ ಅಂದ್ರೇನು, ಟೋಟಲ್ ಡೆಡಿಕೇಶನ್. ಅದು ಭಕ್ತಿ ನಿಮ್ಗೆ ಅರ್ಥ ಆಗಬೇಕಾದ್ರೆ ಊಟಕ್ಕೆ ಕೂತಿರ್ತಾರೆ, ಏನೋ ನಾಡಬೇಕು ಅಂತ ಕೇಳ್ತಾರೆ, ಈಗ ಬಿಸಾಕ್ತಾನೆ, ಆ ಹಾಕ್ಸೋ ತಿಮ್ಮೋದಿಲ್ಲ, ಈಗ ದನಕ್ಕೆ ಹಾಕ್ದೆ ಹಾಕ್ತಾರೆ ತಿಮ್ಮೋದಿಲ್ಲ ಅಂತ ಹೋಗಿಬಿಡ್ತಾರೆ. ಪ್ರೀತಿ ಇಲ್ಲ ಅಲ್ಲಿ, ಆಧಾರವಿಲ್ಲದ ಅಮೃತ ಅನ್ನ ಬೇಕು, ಹೌದಾ, ನಿಮ್ಮ ಜಿಲೇಬಿ ಬೇಕು ಅಥವಾ ಹತ್ರ ಹತ್ರ ಹೀಗೆ ಹಾಕ್ತಾರೆ, ಖುಷಿ ಆಗುತ್ತೆ, ಅದು ಭಕ್ತಿ. ಅದು ಹವಿಸ್ ಹಾಕಬೇಕಾದ್ರೆ ಬಿಸಾಕಿದ ಹಾಕಬಾರದು, ಸ್ವಾಹ ಅಂತ ಹೇಳಿದಾಗ ಭಕ್ತಿಯಿಂದ ದೇವತೆಗಳಿಗೆ ಕೊಟ್ಟರೆ ಅದು ಕೆಲಸ ಮಾಡಲ್ಲ. ನಮ್ಮಲ್ಲಿ ಭಕ್ತಿ ಇರಬೇಕು, ಸ್ವಾರ್ಥದ ಅಪೇಕ್ಷೆ ಇರಬಾರ್ದು, ನಮ್ಮ ಮಾತ್ರ ಒಳ್ಳೆಯದಾಗಲಿ ಅನ್ನೋ ಭಾವನೆ ಇರಬಾರ್ದು. ಅದಿದ್ರೆ ಫಲ ಲಿಮಿಟೆಡ್ ಆಗಲಿ ಶುರುವಾಗುತ್ತೆ, ಫಲ ಲಿಮಿಟೆಡ್ ಆಗಿ. ಮಳೆ ಹಾಕಿ ಕೊಡ್ತಾನೆ ದೇವರು, ಎಷ್ಟು ಜನಕ್ಕೆ ಮಳೆ ಉಪಯೋಗ ಆಗುತ್ತೆ ನೋಡಿ, ಇರೆಸ್ಪೆಕ್ಟಿವ್ ಕ್ಯಾಸ್ಟ್ ಆ್ಯಂಡ್ ಕ್ರೆಡಿಟ್, ಮಳೆ ಹಾಕಿ ಕೊಡ್ತಾನೋ. ಲೋಕಕ್ಕೆ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಬ್ರಾಡ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಜಗಣಕ್ಕೆಲ್ಲ ಒಳ್ಳೇದಾಗಲಿ, ಎಲ್ಲರೂ ಸುಖವಾಗಿರಲಿ ಅನ್ನೋ ಭಾವನೆಯಿಂದ ಮಂತ್ರಗಳನ್ನು ಹೇಳೋದಕ್ಕೆ ಕೊಟ್ಟರೆ ಅಷ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಪಾಂಡವರು ಮಾಡಿದ ಅಶ್ವಮೇಧ ಯಾಗ ಆಗಿತ್ತು, ರಾಜಸ್ವ ಯಾಗ ಆಗಿತ್ತು, ರಾಮದೇವರಂತೂ ಸ್ವತಃ ಭಗವಂತ ಅವರು ಮಾಡಿದ್ದು ಆಗಿದ್ದು. ಹಿಂದಿನ ಕಾಲಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಎಣ್ಣೆ ಯಾಗ ಮಾಡ್ತಾ ಇದ್ರು, ಕ್ಯಾಂಪ್ ಅಂತ ಮಾಡ್ತಾರೆ, ಮೆಡಿಕಲ್ ಕ್ಯಾಂಪ್ ಅಂತ ಮಾಡ್ತಾರೆ, ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ನೋಡಿದ್ರೆ. ಯಜ್ಞಗಳು ಅಂದರೆ ಸ್ಪಿರಿಚುವಲ್ ಕ್ಯಾಂಪ್ಸ್, ಯಜ್ಞಗಳು ಸ್ಪಿರಿಚುವಲ್ ಕ್ಯಾಂಪ್ಸ್, ಅದರಲ್ಲಿ ಎಲ್ಲ ವಿಧವಾದ ಅನುಕೂಲತೆ ಬರುತ್ತೆ. ಅದರಿಂದ ಜನಗಳಿಗೆ ಸಂಶಯನೇ ಬರ್ತಿರಲಿಲ್ಲ, ಇವತ್ತೆಲ್ಲ ಬಿಟ್ಟು ಹೋಗಿಬಿಟ್ಟಿದೆ. ಅದರಿಂದಾಗಿ ಸಂಶಯ ಎಲ್ಲಿ ಪಡಬೇಕೋ ಅಲ್ಲಿ ಸಂಶಯ ಪಡ್ತಾ ಇಲ್ಲ, ಇಲ್ಲಿ ಸಂಶಯ ಪಡಬಾರ್ದು ಸಂಶಯ ಪಡ್ತಾ ಇದ್ದಾರೆ, ಹಾಗಾಗಬಾರ್ದು. ಸೊ ಇವತ್ತು ನಾವು ಸಮಾಜ ಕರೆಕ್ಟ್ ಮಾಡೋಕೆ ಮೇಲೆ ಆಗೋದಿಲ್ಲ, ಪಾಲಿಟಿಕ್ಸ್ ಕರೆಕ್ಟ್ ಮಾಡೋದು ನಮ್ಗೆ ಆಗೋದಿಲ್ಲ. ಸೊ ಲೆಫ್ಟ್ ಅವರ್ ಸೆಲ್ಫ್ಸ್, ಇಂಡಿವಿಜುವಲಿ ನಾವು ಏನು ಮಾಡಬೇಕು ಇವತ್ತು, ಎಫರ್ಟ್ಸ್ ಹಾಕ್ಬೇಕು, ಇಂಡಿವಿಜುವಲ್ ಎಫರ್ಟ್ಸ್ ಹಾಕ್ಕೊಂಡು ನಮ್ಮ ಮಟ್ಟಿಗೆ ನಾವು ಪ್ಯೂರ್ ಆಗಿರಬೇಕು ಅಂತಿದ್ರೆ ರಿಚುಯಲ್ಸನ್ನ ಮಂತ್ರ ರಿಚುಯಲ್ಸು, ಸ್ತೋತ್ರ ರಿಚುಯಲ್ಸು, ಯಜ್ಞ ರಿಚುಯಲ್ಸು, ಯಾಗ ರಿಚುಯಲ್ಸು, ಸ್ನಾನ ಎಲ್ಲವೂ ರಿಚುಯಲ್ಸ್ ಸೇರೋದ್ರಿಂದ ಅದನ್ನು ನಮ್ಮ ಸದಾಚಾರ ಸ್ಮೃತಿ ಓದಬೇಕು, ಕೃಷ್ಣಾಮೃತ ಮಾರ್ಣ ಓದಬೇಕು ಆಚಾರ್ಯರು, ಅದಕ್ಕೆ ತಕ್ಕಂತೆ ಫಾಲೋ ಮಾಡಿದರೆ ಯಾವ ಸಮಸ್ಯೆ ಇಲ್ಲದೇನೆ ಸುಖವಾಗಿ ನಾವು ಬದುಕಿ ಅದನ್ನೆಲ್ಲ ಎಲ್ಲಿ ಚೇಂಜ್ ಮಾಡಬೇಕು ಅಂತ ಜ್ಞಾನಕ್ಕೆ ಚೇಂಜ್ ಮಾಡ್ಕೋಬೇಕು. ಅದಿಷ್ಟು ಇದಿಷ್ಟು ಕರ್ಮ, ಈ ಕರ್ಮನ ಜ್ಞಾನ ಮಾತ ಅನ್ನೋತಿ, ಕರ್ಮವೆಲ್ಲ ಯಾವುದಕ್ಕೆ ಕನ್ವರ್ಟ್ ಆಗಬೇಕು, ಜ್ಞಾನಕ್ಕೆ, ಆ ಜ್ಞಾನವೆಲ್ಲ ಭಕ್ತಿಗೆ, ಭಕ್ತಿಯಿಂದ ದೇವರ ಅನುಗ್ರಹ ಮಾಡಿ ಆಗ ಮುಕ್ತಿ ಕೊಡ್ತಾನೆ. ಆದ್ದರಿಂದ ರಿಚುಯಲ್ಸ್ ಆದ ರಿಚುಯಲ್ಸ್ ಲಿಮಿಟೆಡ್ ಫಲ ಕೊಡುತ್ತೆ, ರಿಚುಯಲ್ಸ್ ಲಿಂಕ್ಡ್ ವಿತ್ ನಾಲೆಡ್ಜ್ ಅದು ಫುಲ್ ಫಲ ಕೊಡುತ್ತೆ. ಅದಕ್ಕೆ ಜ್ಞಾನ ಬಹಳ ಪ್ರಧಾನವಾದ, ಅದಕ್ಕೆ ಲಿಂಕ್ ಕೊಟ್ಟುಬಿಟ್ರೆ ಸಾರ್ಥಕವಾಗುತ್ತೆ. ಇವತ್ತು ತುಂಬಾ ರಿಚುಯಲ್ಸ್ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಜ್ಯೋತಿಷ ಫಸ್ಟ್ ಕ್ಲಾಸ್ ಆಗಿ ಇಡ್ತಾರೆ, ನಾಸ್ತಿಕರು ತಗೊಂಡು ಏನ್ ಮಾಡ್ತೀರಿ, ಲಿಂಕೇ ಇಲ್ಲ, ಫಸ್ಟ್ ಕ್ಲಾಸ್ ಹೋಗಿ ಇಂಜಿನ್ ಕನೆಕ್ಟ್ ಆಗಿಲ್ಲ ಇದ್ರೆ ಹಾಗೂ ಹಾಗೆ ಅಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೈಕ್ ಅಲ್ಲೇ ಕೂತಿದ್ದಾರೆ, ಏನೋ ಇಲ್ಲದೆ ಅಲ್ಲೇ ಇದ್ದಾನೆ, ಮುಂದಕ್ಕೆ ಹೋಗಿಲ್ಲ, ಯಾಕೆ ಬೇಗ ಕನೆಕ್ಟೇ ಆಗಿಲ್ಲ ಇಂಜಿನಿಗೆ. ಇವತ್ತು ಇಂಜಿನ್ ಅಂದ್ರೆ ಫಿಲಾಸಫಿ, ಫಿಲಾಸಫಿ ಕನೆಕ್ಟ್ ಆಗದೆ ಹೋದ್ರೆ ಎಲ್ಲಾ ಶಾಸ್ತ್ರನೂ ವೇಸ್ಟ್. ಫಿಲಾಸಫಿ ಕನೆಕ್ಟ್ ಆಗ ಆರ್ಡಿನರಿ ಬಗ್ಗೆ ಕೂಡ ಹೋಗುತ್ತಾರೆ, ಆರ್ಡಿನರಿ ಬಗ್ಗೆ ಸ್ಟ್ಯಾಂಡಿಂಗ್ ಅಲ್ಲಿ ಕೂತರು ಅವ್ನು ಎಲ್ಲಿ ಹೋಗ್ತಾರೆ, ಇಲ್ಲ ಹೋದ್ರೆ ಸೂಪರ್ ಡಿನಸ್ ಹೋಗಿ ಇಲ್ಲೇ ಕೂತಿರುತ್ತೆ. ಇವತ್ತಾಗಿರೋದು ಹಾಗೇನೆ, ಜ್ಯೋತಿಷ ಹೇಳ್ತಾರೆ ಯಜ್ಞಯಾಗ ಮಾಡಿಸ್ತಾರೆ ಏನೇನೋ ಮಾಡಿಸ್ತಾರೆ, ಆದರೆ ಭಕ್ತಿ ಇರೋದಿಲ್ಲ, ದೇವರಲ್ಲಿ ನಂಬಿಕೆನೂ ಇಲ್ಲ, ಜ್ಞಾನನೂ ಇಲ್ಲ, ಅದಕ್ಕೆ ವೇಸ್ಟ್ ಆಗುತ್ತೆ. ನೋಡಿದವ್ರು ಏನು ಮಾಡ್ತಾರೆ, ಇದು ಫೇಲ್ ಆಯಿತು ಮೀನಿಂಗ್ಲೆಸ್ ಅಂತ ಕರೀತಾರೆ. ಫೇಲ್ ಆಗಿದ್ದು ರಿಚುಯಲ್ಸ್ ಫೇಲ್ ಆಗಲಿಲ್ಲ, ಮಾಡಿದ ವ್ಯಕ್ತಿಗಳು, ಮಾಡಿಸಿದ ಜಾಗ, ಮಾಡಿದ ಉದ್ದೇಶ ಎಲ್ಲ ತಪ್ಪು ತಪ್ಪಾಗಿತ್ತು. ಅದು ಸರಿ ಮಾಡಿಕೊಂಡ್ರೆ ರಿಚುಯಲ್ಸ್ ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ. ಅದನ್ನು ಆಚಾರ ಹೇಳ್ತಾರೆ, ರಿಚುಯಲ್ಸ್ ಅನ್ನು ಮಾಡಿ ಫಲ ಕೇಳೋದು ಬಿಟ್ಟುಬಿಡಿ. ಏನಾಗೋದು ಗೊತ್ತಾ ನಿಮಗೆ, ಫಲ ಕೇಳಿದ್ದು ಎಷ್ಟು ಫಲ ಬರ್ತಿತ್ತಲ್ಲ,
ಅದರ 1000 ಸೈನ್ ಫಲ ಬರುತ್ತೆ. ನೀವು ಫಲ ಬರೋದು ಗ್ಯಾರಂಟಿ. ನಿಷ್ಕಾಮದ ಅಕಾ ಹೇಳ್ತಾರೆ, ಯಾರು ಕಾಮ್ಯಫಲದಿಂದ ಕರ್ಮ ಆಚರಣೆ ಮಾಡ್ತಾರೋ ಅವ್ರಿಗೆ ಫಲ ಸಿಗುತ್ತೆ, ಇಲ್ಲ ಅಂತಲ್ಲ, ನಿಷ್ಕಾಮನೆಯ ಮಾಡ್ತಾರಲ್ಲ ಅವರಿಗಿಂತ ಭಾರಿ ಜಾಸ್ತಿ ಫಲ ಸಿಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ತಿಳಿಸಿ ಸಂತ್ರಸಾರ ಪೂರ್ತಿ ರಿಚುವಲ್ಸ್ ಬಗ್ಗೆ ಹೇಳೋದು. ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರ ಸಂಗ್ರಹ, ಯತಿ ಪ್ರಣವ ಕಲ್ಪ, ಜಯಂತಿ ನಿರ್ಣಯ, 5 ಗ್ರಂಥಗಳು ಪೂರ್ತಿ ರಿಚುವಲ್ಸ್ ಬಗ್ಗೆನೇ ಹೊರಟಿರೋದು. ಕೃಷ್ಣಾಷ್ಟಮಿ ರಿಚುವಲ್ಸು, ಏಕಾದಶಿ ರಿಚುವಲ್ಸ್ ಸೇರಿರೋ ಬೇರೆ. ಅದು ಮಾಡಿ ನೋಡಿ, ನಿಮಗೆ ಎಲ್ಲ ಎಫೆಕ್ಟ್ ಅಲ್ಲಿದೆ. ಮತ್ತೆ ಏಕಾದಶಿ ಉಪವಾಸ ಮಾಡ್ತೀರಾ, ಬಾಡಿ ಕಂಪ್ಲೀಟ್ ಪ್ಯೂರ್ ಆಗಿಬಿಡುತ್ತೆ. ಕಂಪ್ಲೀಟ್ ಓವರ್ಆಲಿಂಗ್ ಇದ್ದಾಗೆ, ಕಂಪ್ಲೀಟ್ ಓವರ್ಆಲ್ ಕ್ಲೀನಿಂಗ್, ಅದು 15 ದಿವಸಕ್ಕೊಮ್ಮೆ ಕ್ಲೀನ್ ಆಗಿಬಿಡುತ್ತೆ ಬಾಡಿ. ಯಾವ ದೋಷ ಎಕ್ಸಸ್ ಏನು ತಿಂದಿರ್ತಾನೋ, ಏನೇನಾಗಿರ್ತಾನೆ, ಎಲ್ಲ ಎಕ್ಸ್ಪೆಲ್ ಆಗಿಬಿಡುತ್ತೆ, ಬಾಡಿ ಪ್ಯೂರ್ ಆಗಿಹೋಯ್ತು. ಬಾಡಿ ಯಾವಾಗ ಪ್ಯೂರ್ ಆಗುತ್ತೋ ಮೈಂಡ್ ಪ್ಯೂರ್ ಆಗಿಬಿಡುತ್ತೆ. ಮೈಂಡ್ ಪ್ಯೂರ್ ಆದ ತಕ್ಷಣ ಅವ್ರ ಚಿಂತನೆ ಪ್ಯೂರ್ ಆಗುತ್ತೆ. ಚಿಂತನೆ ಪ್ಯೂರ್ ಆದರೆ ದೇವ ವಿಷಯ ಗೊತ್ತಾಗುತ್ತೆ, ಆ ಜ್ಞಾನ ಭಕ್ತಿ ಆಗುತ್ತೆ, ದೇವರು ಅನುಗ್ರಹ ಮಾಡ್ತಾರೆ, ಮುಗಿದೋಯ್ತಾರೆ, ನಿಮ್ಮ ಜಾತಕ ಸೆಟ್ರೇಟ್ ಆಗುತ್ತೆ, ನಿಮ್ಮ ನಿತ್ಯ ಜೀವನದ ರೀತಿಯೆಲ್ಲ ಬದಲಾಗಿಬಿಡುತ್ತೆ, ಪ್ರತಿಯೊಂದು ಚೇಂಜ್ ಆಗಲಿ ಶುರುವಾಗುತ್ತೆ. ಅದು 5 ಗ್ರಂಥಗಳನ್ನು ಓದಿದಾಗ ವಿಚಾರ ಒಟ್ಟು ಸ್ವರೂಪ ಗೊತ್ತಾಗುತ್ತೆ. ತಪ್ತಮುದ್ರ ರಾಣಿ ಹಸಿರುತ್ತಾನೆ, ಅದು ಕೂಡ ವಿಚಾರಿಸೆ. ಆಷಾಢ ಮಾಸ ಶುಕ್ಲಪಕ್ಷದ ಏಕಾದಶಿ ಸಭಾ ತುಂಬ ಶ್ರೇಷ್ಠ. ಅದು ಪೋಲಿಯೋ ಕ್ಯಾಂಪಲ್ಲಿ ಹಾಕ್ತಾರೆ, ಪೋಲಿಯೋ ಡ್ರಾಪ್ಸ್ ಕ್ಯಾಂಪ್ ಇದ್ದಾಗೆ, ಪೋಲಿಯೋ ಡ್ರಾಪ್ಸ್ ಕ್ಯಾಂಪು ಐ ಕ್ಯಾಂಪ್ ಇದ್ದಾಗೆ, ಯಾಕೆ ಆಷಾಢ ಏಕಾದಶಿ ಮೊದಲೇ ಏಕಾದಶಿ ಅಂದರೆ ಮುದ್ರಾಧಾರಣೆ ಕ್ಯಾಂಪ್ ಅದು ಒಂದು. ಅದೇನದು ನೋಡೋದಕ್ಕೆ ಬರ್ನಿಂಗ್, ಅದು ನೋಡೋದು ಬರ್ನಿಂಗ್ ಇದ್ದಾಗ ಕಾಣುತ್ತೆ. ಬರ್ನಿಂಗಿಂದ ಉಪಯೋಗ ಆಗುತ್ತೆ ಅಂತ ಕೇಳಿದರೆ ಖಂಡಿತ ಉಪಯೋಗ ಆಗುತ್ತೆ. ಎಷ್ಟೋ ರೋಗಗಳಿಗೆ ಬರ್ನಿಂಗ್ ಇಸ್ ದ ರೆಮಿಡಿ. ಇನ್ನೊಂದು ಸ್ವಾರಸ್ಯ ಏನು ಗೊತ್ತಾ, ಬಾಡಿ ಸುಮ್ಮನೆ ಬರ್ನ್ ಮಾಡಿಲ್ಲ ಅವನು, ನೋವಾಗಿದೆ. ಆ್ಯಕ್ಚುಲಿ ನೋವಾಗಿದ್ರೂ ಪ್ರಯೋಜನ ಇದೆ, ನೋವಾಗಿದ್ರೂ ಉಪಯೋಗ ಇದೆ. ನೋವಿನಿಂದ ಹೇಗೆ ಉಪಯೋಗ ಆಗುತ್ತೆ ಅಂದರೆ, ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತೆ, ಇಂಜೆಕ್ಷನ್ ಕೊಡ್ತಾನಲ್ಲ ನೋವಾಗುತ್ತೆ, ಆದರೆ ಒಳಗೆ ಮೆಡಿಸನ್ ಹೋಗಿ ಒಂದು ನಿಮಿಷಕ್ಕೆ ಡಾಕ್ಟ್ರ್ ಥ್ಯಾಂಕ್ಸ್ ಅಂತಾನೆ. ಆ ರೀತಿ ಆಗಿಬಿಡುತ್ತೆ, ನೋಡಿದ್ ನೋಡಿದ್ರೆ ಚುಚ್ಚಿಕೊಂಡಿತ್ತು, ವಾಸಿ ಆಯಿತು. ಇದು ಸರ್ಜರಿ ಮಾಡ್ತಾನೆ, ಕಟ್ ಮಾಡ್ತಾನೆ ಅವನು. ಆ್ಯಕ್ಚುಲಿ ಅಷ್ಟು ನೋವಾಗಿರೋದು, ಅನಸ್ಥೀಸಿಯಾಗಿ ಕೊಟ್ಟು ಆಮೇಲೆ ರೋಗ ವಾಸಿ ಆಗಿಬಿಟ್ಟಿದೆ. ಶಸ್ತ್ರಚಿಕಿತ್ಸೆಯಿಂದ ನೋವಿದೆ, ರೋಗ ವಾಸಿ ಆಗುತ್ತೆ. ಇಂಜೆಕ್ಷನಿಂದ ನೋವಿದೆ, ರೋಗ ವಾಸಿ ಆಗುತ್ತೆ. ತಪ್ತಬುದ್ಧ ಸಾಣೆ ನೋವಿದೆ, ರೋಗ ವಾಸಿ ಆಗುತ್ತೆ. ಓ ನೋಡಿದ, ಇನ್ನೊಬ್ಬನು ನೋಡಿದ, ಡಾಕ್ಟ್ರೇ ಬೇಕಿಲ್ಲ, ಒಂದು ಮೆಡಿಸಿನ ಚುಚ್ಚಿದೆ ಚುಚ್ಚಿ ಎಲ್ರಿಗೂ ಕೂಡ. ನೊರಿ ನೋವಾಗುತ್ತೆ, ರೋಗ ವಾಸಿ ಆಗೋದಿಲ್ಲ. ಯಾತಕ್ಕೆ ಗೊತ್ತಾ, ಅಲ್ಲಿ ಅವ್ರು ಮೆಡಿಸಿನೇ ಇಲ್ಲ, ಬರೀ ನೀರಿನಿಂದ ರೋಗ ವಾಸಿ ಆಗಲಿಲ್ಲ, ಒಡೆ ಮೆಡಿಸಿನ್ ಇದೆ. ಬರೀ ಕಾಯಿಸಿ ಹಾಕಿದ್ರೆ ಹೋಗೋದಿಲ್ಲ, ಸುದರ್ಶನ ಹೋಮ ಮಾಡಿರ್ತಾರೆ ಫಸ್ಟ್, ಅದರಲ್ಲಿ ಕಾಯಿಸ್ತಾರೆ, ಅದಕ್ಕೆ ಹೋಗುತ್ತೆ ಹೊರತು ನಾವೇ ಮನೆಯಲ್ಲಿ ಕಾಯಿಸಿ ಹಾಕೊಂಡ್ರೆ ಹೋಗೋದಿಲ್ಲ. ಅದರಿಂದ ಮನೆಯಲ್ಲಿ ಕಾಯಿಸಿ ಹಾಕೊಂಡ್ರೆ ಹೋಗೋದಿಲ್ಲ. ಆ ಯಂತ್ರ ಹೋಮ, ಹೋಮದ ಇದು ಟಚ್ ಆಗಿರುತ್ತೆ ಅದರಲ್ಲಿ ಮಂತ್ರಗಳು, ಅದರಲ್ಲೇ ಕಾಯಿಸಿ ಹಾಕಬೇಕೆ ಹೊರತು ಬೇರೆ ಕಡೆ ಕಾಯಿಸಬಾರ್ದು, ಅದನ್ನು ಅಲ್ಲೇ ಕಾಯಿಸ್ಬೇಕು. ಸೊ ಬರೀ ನೀರಲ್ಲಿ ಚುಚ್ಚಿ ಔಷಧಿ ಕೊಟ್ಟರೆ ಅದು ರೋಗವಾಸಿ ಆಗೋದಿಲ್ಲ. ಔಷಧಿ ಇರಬೇಕು ಅದರೊಳಗೆ. ಔಷಧಿ ಇದ್ದಾಗ ಅದನ್ನ ಯಾವ ಇಂಜೆಕ್ಟ್ ಮಾಡಿದಾಗ ವಾಸಿ ಆಗುತ್ತೋ, ಮಂತ್ರಗಳು ಇಂಜೆಕ್ಟ್ ಆಗುತ್ತೆ ಅದರಿಂದ, ಆಗ ವಾಸಿ ಆಗುತ್ತೆ. ಸೊ ತಾಪ ಕುಂಡ್ರ ಗೋಪಿಚಂದ್ರ ಹಚ್ಕೋತಾನೆ, ರಿಚುವಲ್ ಅದು. ಎಷ್ಟು ವಂಡರ್ಫುಲ್ ಗೊತ್ತಾ, ನಿಮಗೆ ಕೇಳಿಬಿಟ್ರೆ ಆಶ್ಚರ್ಯ ಪಡ್ತೀರಿ. ಗೋಪಿಚಂದ್ರನ ಹೀಗೆ ತೈದು ಹಚ್ಕೋಬೇಕು, ಗೊತ್ತಾಯ್ತಾ, ಹೀಗೆ ತೈದು ಹಚ್ಕೋಬೇಕು. ಗೋಪಿಚಂದ್ರ ಅಂತ ಇರುತ್ತೆ, ಗೊತ್ತಿರಬೇಕು ಬಂದಿದ್ದಾರೆ. ಗೋಪಿಚಂದ್ರ ಅಂತ ಒಂದು ಪ್ರಾಣಿ ಅಲ್ಲ, ಅದು ವಸ್ತು ಇರುತ್ತೆ ಮನೆಯೊಳಗೆ. ಪೌಡರ್ ಡಬ್ಬೆ ಇರುತ್ತೆ, ಗೋಪಿಚಂದ್ರ ಇರೋದಿಲ್ಲ, ಪೌಡರು ಸ್ನೋ ಎಲ್ಲ ಇಟ್ಕೊಂಡಿರ್ತಾರೆ, ಗೋಪಿಚಂದ್ರ ಇರೋದಿಲ್ಲ. ಅದನ್ನೊಂದು ಲಿಕ್ವಿಡ್ ಮಾಡಿ ಇಟ್ಕೊಳಕ್ಕೆ ಹೋಗಬಾರ್ದು, ಲಿಕ್ವಿಡ್ ಮಾಡಿ ಇಟ್ಕೊಂಡು ಹಚ್ಕೊಳಕ್ಕೆ ಹೋಗಬಾರ್ದು. ಹಂಗೆ ಇಲ್ಲಿ ತೆಯ್ಬೇಕು ಅದನ್ನ. ಯಾತಕ್ಕೆ ಗೊತ್ತಾ, ನಿಮಗೆ ಆಶ್ಚರ್ಯ ಆಗುತ್ತೆ. ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಷ್ಟಿದೆ ಗೊತ್ತಾ ಇದ್ರೊಳಗೆ? ಇಲ್ಲಿ ಸ್ಟಮಕ್ ಬರುತ್ತೆ, ಇಲ್ಲಿ ಕಿಡ್ನಿ ಬರುತ್ತೆ, ಇಲ್ಲಿ ಹಾರ್ಟ್ ಬರುತ್ತೆ, ಹಿಡಿತಾ, ಈ ಕಡೆ ಹೆಡ್ ಬರುತ್ತೆ. ಎಲ್ಲ ಮಾಡ್ತಾನಲ್ಲ, ಎಲ್ಲ ಮೆಸೇಜ್ ಆಗುತ್ತೆ, ಅದಕ್ಕೆಲ್ಲ ಕೊಟ್ಟು ಎಲ್ಲ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದ ತಕ್ಷಣ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಿಮಗೆ ಹಾರ್ಟ್ ಪೇನ್ ಆಗ್ತಿರುತ್ತೆ ತಿಳ್ಕೊಳ್ಳಿ, ಇತ್ತಲ್ಲಿ ಹೊತ್ಕೊಳ್ಳಿ, 2 ನಿಮಿಷಕ್ಕೆ ಪೇನ್ ಕಡಿಮೆ ಆಗಿಬಿಡುತ್ತೆ. ಅಂಥ ಅಷ್ಟು ನೋವಾಗ್ತಿರುತ್ತಲ್ಲ, ತಕ್ಷಣ ಪೇನ್ ಕಡಿಮೆ ಆಗುತ್ತೆ. ದಿವಸ ನೀವು ಮಾಡ್ಕೋತಿರ್ತೀರಲ್ಲ, ಹಾರ್ಟ್ ವೀಕ್ ಆಗೋ ಚಾನ್ಸೇ ಇಲ್ಲ, ಕಿಡ್ನಿ ವೀಕ್ ಆಗೋದೇ ಇಲ್ಲ, ಅಷ್ಟು ಶಕ್ತಿ ಇದೆ ಅದು. ಮತ್ತು ಗೋಪಿ ಇನ್ನೊಂದು ಸ್ಪೆಷಾಲಿಟಿ, ಕೂಲ್ ಅದು, ತುಂಬ ಕೂಲ್ ಅದು. ಗೋಪಿಚಂದನ ತುಂಬ ಕೂಲ್ ಆಗಿರೋದು, ತೆಯ್ತೀರಲ್ಲ ಮನಸ್ಸೆಲ್ಲ, ಇಡೀ ಬಾಡಿ ನಿಮಗೆ ಸೆಂಟರ್ ಇದ್ದಾಗಿ ಬಾಡಿ ಒಂಥರ ಶಾಂತ ಆಗಿಬಿಡುತ್ತೆ. ಆಮೇಲೆ ಹಚ್ಕೋತಾನೆ, ಇಲ್ಲಿ ಸುಷುಮ್ನ ನಾಡಿ ಹಚ್ಕೋತಾನಲ್ಲ, ಕರೆಕ್ಟಾಗಿ ಹಚ್ಕೋತಾನೆ. ಮಧ್ಯೆ ಗಾಪೆ ಇರಬೇಕು, ಈ ಕಡೆ ಈ ಕಡೆ ಬರುತ್ತೆ, ಈ ಕಡೆ ಪಿಂಗಳ ನಾಡಿ, ಈ ಕಡೆ ಇಡ ನಾಡಿ, ನಾಡಿ ರೆಪ್ರೆಸೆಂಟ್ ಮಾಡುತ್ತೆ, ಗೊತ್ತಾಯ್ತಾ. ಮಧ್ಯೆ ಅಂಗಾರ ಹಚ್ಕೋತಾರಲ್ಲ, ಅದು ಸುಷುಮ್ನ ನಾಡಿ, ಇಡ ಪಿಂಗಳ ಸುಷುಮ್ನ ಕರೆಕ್ಟಾಗಿ. ಇದು ಯೂನಿಯನ್, ಮಧ್ಯೆ ಹಚ್ಕೋತಾನಲ್ಲ ಯೂನಿಯನ್, ಅದು ಎಲ್ಲ ದೇಹದ ನಾಡಿಗಳು ಬಂದು ಇಲ್ಲಿ ಲಿಂಕ್ ಆಗುತ್ತೆ, ಇಲ್ಲಿಂದ ಬಂದು ಇಲ್ಲಿ ಬಂದು ಇದು ಬ್ರಹ್ಮರಂಧ್ರ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಇಲ್ಲಿ ಹಚ್ಕೋತೇವೆ ದಾಬನ, ಇಲ್ಲೊಂದು ದಿವಸ ಹಚ್ಕೋಬೇಕು. ವಾಸುದೇವಾಯ ನಮಃ ಹಚ್ಕೋಬೇಕು, ಇದೇ ಮೋಕ್ಷಕ್ಕೆ ಹೋಗೋದಾಗ ಅದು ಮೋಕ್ಷ ಪಡೋ ರೂಪ ವಾಸುದೇವ, ಅದು ವಾಸುದೇವಾಯ ನಮಃ ಅಂತ ಇಲ್ಲಿ ಹಚ್ಕೋಬೇಕು, ಗೊತ್ತಾಯ್ತಾ. ಎಲ್ಲ ಆಕ್ಟಿವೇಟ್ ಆಗುತ್ತೆ, ಇಲ್ಲಿ ಹಚ್ಕೋತಾರೆ, ಇಲ್ಲಿ ಹಚ್ಕೋತಾರೆ, ಎಲ್ಲ ಇಡೀ ಹಚ್ಕೊಳ್ಳೋದು ಇಲ್ಲೇ, ಎಂಟೈರ್ ಬಾಡಿ ಅದು ಇದಾಗ ಮೆಸೇಜ್ ಆಗುತ್ತೆ. ಇಲ್ಲಿ ಹಚ್ಕೋತಾರೆ, ಸ್ಟಮಕ್ ಇದೆ, ಈ ಕಡೆ ಸ್ಟಮಕ್ ಇದೆ, ಈ ಕಡೆಗೆ ಲಿವರ್ ಇದೆ, ಲಿವರ್ ಇದೆ, ಸ್ಟಮಕ್ ಇದೆ, ಡೈಲಿ ಹಚ್ಕೋತಾ ಇರ್ತಾನಲ್ಲ ಅದು ಆಕ್ಟಿವೇಟ್ ಆಗ್ತಾ ಇರುತ್ತೆ. ಇಲ್ಲಿ ಹಾಳ್ತಿದೆ ಅನ್ಕೋತಾನಲ್ಲ ಸರಿಯಾಗಿ. ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ, ಬರೀ ನಾಮ ಹಚ್ಕೊಳ್ಳೋದಲ್ಲ, ಎಲ್ಲೆಲ್ಲಿ ಎಂತೆಂಥ ನಾಮ ಹಚ್ಕೋಬೇಕು ಹೇಳ್ತಾರೆ. ನಮ್ಗೆ ಎಂತೆಂಥ ನಾಮ ಹಾಕೋಕೆ ಗೊತ್ತಾಗಿದೆ, ಉಳಿದವರಿಗೆ ಎಲ್ಲೆಲ್ಲಿ ಹಚ್ಕೋಬೇಕು ಗೊತ್ತಾಗಿಲ್ಲ. ಇಲ್ಲಿ ಈ ಥರನೇ ಹಚ್ಕೋಬೇಕು, ಈ ಹಾಲ್ಟ್ಗೆ ಹೀಗೇನೆ ಮಾಡಬೇಕು. ಯಾಕೆ ಹಾಲ್ಟ್ ಕಂಪ್ಲೀಟ್ ಈ ಕಡೆ ಇರೋದು, ಇಲ್ಲಿಂದ ಹಿಡಿದ್ರೆ ಕಂಪ್ಲೀಟ್ ಹಾಲ್ಟ್ ಜಾಗ ಇದೆ. ಈಗ ಹಚ್ಕೋತಾನಲ್ಲ, ಡೈಲಿ ಮೆಸೇಜ್ ಆಗುತ್ತೆ. ಆದ್ದರಿಂದ ಅದು ಸ್ಟ್ರೆಂಥನ್ ಆಗ್ತಾ ಇರುತ್ತೆ ಡೈಲಿ ಕೂಡ. ಈ ಕಡೆ ಹಚ್ಕೋತಾರೆ, ಇಲ್ಲಿ ಹಚ್ಕೋತಾರೆ, ಇಲ್ಲಿ ಹೊಟ್ಟೆ ನೋವು, ಇಲ್ಲಿದ್ರೆ ಲಿವರ್ ಆಕ್ಟಿವೇಟ್ ಆಗ್ತಿರೋದ್ರಿಂದ ಅವನಿಗೆ ಅಂಥ ರೋಗ ಬರೋ ಚಾನ್ಸೇ ಇಲ್ಲ. ಮೊದಲೇದಾಗಿ ಆ ಜಾಗ ಪ್ರೆಸ್ ಮಾಡ್ತಾನೆ, ಎರಡನೇದಾಗಿ ಗೋಪಿತನಲ್ಲಿ ಮಾಡ್ತಾರೆ, ಮೂರದ ಮಂತ್ರ ಹೇಳ್ತಾನೆ, ಮೂರು ಸೇರುತ್ತೆ ಅಲ್ಲಿ, ಮೂರ್ತಿ ರೂಪ ಚಿಂತನೆ ಮಾಡ್ತಾನೆ. ಇಷ್ಟೆಲ್ಲ ಮಾಡಿದಾಗ ಗೋಪಿಚಂದನ ಹಚ್ಚಿಕೊಳ್ಳೋ ಒಂದರಿಂದಾನೆ ಗೋಪಿಚಂದನ ಪಾಪ ಘ್ನ ವಿಷ್ಣು ದೇಹ ಸಮುದ್ಭವ ಅಂತ ಹೇಳ್ತಾ ಧಾರಣಾನ್ ಮುಕ್ತಿದೋ ಭವ ಅಂತ ಹೇಳಿದೆ. ಗೋಪಿಚಂದ ಹಚ್ಕೊಳ್ಳೋಕೆ ಅಷ್ಟು ಮಹತ್ವ ಇದೆ, ಅದು ರಿಚುಯಲ್ಸೆ. ಇದೆಲ್ಲ ಸರಿಯಾಗಿ ಹೇಳ್ಕೊಟ್ರೆ ಯಾರು ಬಿಡೋದೇ ಇಲ್ಲ. ಹೀಗೆ ಅನ್ಕೋತಿರ್ತಾನೆ, ಬರೀ ಹೀಗೆ ಹಚ್ಕೊಂಡು ಹತ್ತೋದಿಲ್ಲ, ಹೀಗೆ ಅನ್ಕೋತಾ ಇರಬೇಕು. ಮೂರಾ ಸರ್ತಿ ಅಂದಾಗ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ದಿವಸ ಅನ್ಕೋತಾ ಇದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಲೆಕ್ಕ ಇಟ್ಕೊಳ್ಳಿ ನೋಡಂತೆ. ಉಪನಯನಕ್ಕೆ ಆದಮೇಲೆ ಹಚ್ಕೋಬೇಕು ಅಂತ ತಿಳ್ಕೊಂಡ್ಬಿಡ್ಬೇಡಿ. ಮಗು ಹುಟ್ಟದಾಗಿನಿಂದನೂ ಹಾಕ್ಬೋದು ನಿಮಗೆ, ಏನು ಗೋಪಿಚಂದನ ಹಾಕೋಕ್ಕೆ ಉಪನಯನ ಆಗಬೇಕಾಗಿಲ್ಲ. ನಮಗೆಲ್ಲದಕ್ಕೂ ಉಪನಯನ ಆಗಬೇಕು ಅಂತ ಕಾಯ್ತಾ ಕೊಡ್ತಾರೆ, ಉಪನಯನ ಆಗೋದೇ ಇಲ್ಲ, ಕೊನೆಗೆ ಅದೂ ಇಲ್ಲ, ಹಾಗಾಗ್ಬಿಡುತ್ತೆ ಕೊನೆಗೆ. ಹಾಗಾಗಬಾರ್ದು. ಉಪನಯನಕ್ಕೂ ಗಾಯತ್ರಿಗೂ ಸಂಬಂಧ ಇದೆ ಹೊರತು ಗೋಪಿಚಂದನ ಹಚ್ಕೊಳ್ಳೋದಕ್ಕೆ ಉಪನಯನ ಆಗಬೇಕಾಗಿಲ್ಲ. ಮಕ್ಕಳಿಗೆ ಹಚ್ಚಿ ಎಷ್ಟು ಆಕ್ಟಿವ್ ಆಗಿರ್ತಾರೆ ಗೊತ್ತಾ ನಿಮಗೆ. ಇವತ್ತು ಮನೆ ಪರೀಕ್ಷೆ ಮಾಡಿ ನೋಡಬೇಕಾದ್ರೆ ಇಂಥ ಏನಾದ್ರು ಹಾಕ್ತಾ ಆದಾಗ ಸ್ವಲ್ಪ ಈಗ ಅನ್ಕೊಂಬಿಡಿ, ಇಮ್ಮಿಡಿಯೇಟ್ ವಾಸಿ ಸಿಗುತ್ತೆ. ವಿತ್ ನೋ ಮೊಮೆಂಟ್ ಯಾವ ಇಂಜೆಕ್ಷನ್ ಕೊಟ್ಟರು ಅಷ್ಟು ಕೆಲಸ ಆಗೋದಿಲ್ಲ, ಅಷ್ಟು ಫಾಸ್ಟಾಗಿ ವಾಸಿ ಆಗುತ್ತೆ. ನಮಗೆ ಅದೆಲ್ಲ ಗೊತ್ತಿಲ್ಲ, ಬಿಟ್ಟು ಹೋಗಿಬಿಟ್ಟಿದೆ. ನಮ್ಮ ಜನ ಏನು ಮಾಡಿದ್ರು ಗೊತ್ತಾ, ಎಲ್ಲ ಹೇಳೋದ್ರ ಬದಲು ಪ್ರಾಕ್ಟೀಸ್ ತಂದುಬಿಟ್ಟರೆ ಎಷ್ಟು ಕೂಡ ಆಟೋಮೆಟಿಕಲಿ ಕ್ಲೀನ್ ಆಗಿಬಿಡುತ್ತೆ. ಇದು ಅರ್ಥ ಮಾಡಿಕೊಂಡು ಗೋಪಿಚ ಸ್ನಾನ ಹೇಳೋದು, ಸ್ನಾನ ಗೋಪಿಚಂದ್ರ ಧಾರಣ ಸಂಕಲ್ಪ ಪ್ರಾಣಾಯಾಮ ಆಚಮನದಿಂದ ಹಿಡಿದು ಪ್ರತಿಯೊಂದು ಮಲಗೋದ್ರೊಳಗೆ ಕೂಡ ಎಡಬಗ್ಲಲ್ಲಿ ಮಲಗಿ ಅಂತ ಹೇಳ್ತಾರೆ. ಮತ್ತೆ ಎಡಬಗ್ಲಲ್ಲಿ ಮಲಗಿ ಸ್ಟ್ರೇಟ್ ಆಗಿ ಹೇಳಬೇಡಿ, ಶಾಸ್ತ್ರ ಹೇಳೋದು. ಮತ್ತೆ ಸ್ಟ್ರೇಟ್ ಆಗಿ ತಕ್ಷಣ ಹೇಳಬೇಡಿ, ನೀವು ಎಷ್ಟೋ ಸರ್ ಸ್ಪೈನ್ ಅಫೆಕ್ಟ್ ಆಗಿಬಿಡುತ್ತೆ ಗೊತ್ತಾಯ್ತಾ, ಮಗಲಲ್ಲೇ ಹೇಳಬೇಕು. ಇದೆಲ್ಲ ಯಾರು ಹೇಳ್ಕೊಡ್ತಾರೆ? ನಮ್ಮ ಇವತ್ತು ವಿಜ್ಞಾನ ನಿಮಗೆ ಒಂದ್ಸರ್ತಿ ನೋವಾದ್ಮೇಲೆ ಹೇಳ್ಕೊಡ್ತಾರೆ ಹೊರತು ಮೊದಲು ಹೇಳ್ಕೊಡೋದಿಲ್ಲ. ನಮ್ಮ ಶಾಸ್ತ್ರ ಚಿಕ್ಕಂದಿನ ಟ್ರೈನ್ ಅಪ್ ಮಾಡ್ತಾ ಬರುತ್ತೆ. ಸೊ ರಿಚುಯಲ್ಸ್ ಅಂಬೋದು ನಮ್ಮ ಜ್ಞಾನ ಸಂಪಾದನೆಗೆ ಒಂದು ದಾರಿ ಅಲ್ಲ, ಅದು ಕಂಪಲ್ಸರಿ ಆಪ್ಷನ್ ಅಲ್ಲ, ಕಂಪಲ್ಸರಿ ಅಂತ ತಿಳ್ಕೊಂಡು ಮಾಡಿ ಅಲ್ಲಿ ಸ್ಟಾಪ್ ಆಗಬಾರ್ದು. ಮತ್ತೆ ಜ್ಞಾನಕ್ಕೆ ಲಿಂಕ್ ಕೊಡಬೇಕಂದ್ರೆ ಲಿಂಕ್ ಕೊಟ್ಟಮೇಲೆ ನಮ್ಮ ಇಹಪರ ಎರಡೂ ಸಾಧನೆ ಆಗುತ್ತೆ. ಆದ್ದರಿಂದ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮ ಯಾವುದೇ ಒಂದು ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳಿಗೆ ಸಂಪೂರ್ಣವಾದಂಥ ಮಹತ್ವ ಇದೆ, ಅದರ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಕಾಗಿಲ್ಲ ಅನ್ನೋದು ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ವಿಷಯದ ಸಾರಾಂಶ. ಅದರ ಬಗ್ಗೆ ನಿಮಗೇನಾದ್ರು ಸಂಶಯಗಳಿದ್ದರೆ ಕೇಳಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.